श्रीगुरुभ्यो नमः हरिः ॐ सुमतिभिरनमीयम् शुभ्रकायम् सखायम् सुखमयमनपायम् मुक्त्युपायम् विमायम् ृहयमहममीयम् धीयमम्नायगेयम् सदयमसदजेयम् श्रीसहायम् भजेयम् वेदव्यासगुणावास विद्याधीशसतम् वशा माम् निराशम् गतक्लेशम् कुर्वनाशम् हरेनिशम् लक्ष्मीम् लक्षणसम्पन्नाम् लक्ष्मणाग्रजकाङ्क्षिणीम् लक्षयामि क्षणम् लक्षवित्तदात्रीम् कटाक्षतः सत्सङ्गमानससरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माकरत्सरसिजिस्तु समध्वहंसः तपो विद्याविरक्त्यादिसद्गुणोघाकरानहम् वादिराजगुरून्वन्देहयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावम् विञ्जयन्ती भाति श्रीजयतीर्थवाक् अर्थिकल्पितकल्पोऽयम् प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेशगुरवे नतिः आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलम् हि परितः संयोज्य सूत्राधिपम् सद्वातागमपोषितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाम् अमृतम् प्रयच्छति समाम् पयात्मनोद्यन्मणिः ಭಗವಂತ ಅವತಾರ ಮಾಡುವ ಹಿನ್ನೆಲೆಯನ್ನ ರಾಜರು ಹೇಳ್ತಾ ಭೂದೇವಿ ದೇವತೆಗಳ ಹತ್ತಿರ ಪ್ರಾರ್ಥನೆಗೆ ಅಂತ ಹೋಗ್ತಾಳೆ. ಅನೇಕ ಜನ ಅಸುರರು ಭೂಮಿ ಮೇಲೆ ರಾಜರಾಗಿ ಹುಟ್ಟಿದ್ದಾರೆ. ರಾಜರು ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು. ಅದರ ಹೊರತಾಗಿ ಅವರು ಪ್ರಜೆಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ರಕ್ಷಣೆ ಮಾಡುವ ರಾಜರು ಪ್ರಜೆಗಳಿಗೆ ಭಕ್ಷಕರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅಂತಹ ಅನೇಕ ಜನ ದುಷ್ಟರ ರಾಜರಿಂದ ಹಿಂಸಿತಳಾದಂತಹ ಭೂದೇವಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ, ಹೀಗೆ ಅನೇಕ ಜನ ದುಷ್ಟರಿಂದ ನನಗೆ ಹಿಂಸೆ ಆಗ್ತಾ ಇದೆ, ನನಗೆ ಬಹಳ ಭಾರ ಆಗಿದೆ, ಅದಕ್ಕೆ ನೀವು ಏನಾದರೂ ಉಪಾಯ ಮಾಡಿ ಅಂತ ಭೂದೇವಿ ಬ್ರಹ್ಮದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಭೂದೇವಿಗೆ ಭಾರ ಹೇಗಾಯ್ತು? ಅನೇಕ ಪರ್ವತಗಳನ್ನ, ದೊಡ್ಡ ದೊಡ್ಡ ವೃಕ್ಷಗಳನ್ನ, ದೊಡ್ಡ ದೊಡ್ಡ ಅನೇಕ ನದಿಗಳನ್ನ ಎಲ್ಲವನ್ನ ಹೊತ್ತಂತ ಭೂದೇವಿಗೆ ಈ ಜನರು ಭಾರ ಆದನ್ನೇ ಅರ್ಥ. ಜನರ ಭಾರ, ದೇಹದ ಭಾರ ಎಷ್ಟಿರ್ಬೋದು ಬಹಳ ಅಂತಂದಾದ್ರೆ, ಈ ಭಾರ ಭೂದೇವಿಗೆ ಹೇಗಾಗತ್ತೆ, ಅವಳಿಗೆ ಭಾರ ಅಂತನ್ನೋದು ಹೇಗಾಗತ್ತೆ ಅಂತ ಕೇಳಿದ್ರೆ, ಮುಕುಂದ ವಿದ್ವೇಷಿ ಭರೇಣ ಭಿನ್ನ ಬಭೂವ ಸಾಕ್ಷಾಂತಿಯುತಾಪಿ ಖಿನ್ನ ತಥಾ ಹಿ ಲೋಕೆ ಪತಿ ನಿಂದಕೇಭ್ಯ ಪತಿವ್ರತಾನಾಂ ಅಪರಕ್ವ ಭಾರ. ಅವಳಿಗೆ ಭಾರ ಆಯ್ತು ಅಂತ ಹೇಳ್ತಿದ್ದಾರೆ. ಅದಲ್ಲದೇನೆ ಭೂದೇವಿ ಕ್ಷಮಾಗುಣ ಸಂಪನ್ನಳು. ಅವಳಿಗೆ ಸರ್ವಂ ಸಹ ಧರಿತ್ರಿ, ಧರಾ, ಕ್ಷಮಾ ಅಂತ ಕರೀತಾ ಇದ್ದಾರೆ. ಕ್ಷಮಾ ಅಂತ ಅವಳ ಹೆಸರು. ಯಾಕೆ? ಕ್ಷಮಿಸ್ತಾಳೆ ಅಂತ. ಏನಾದರೂ ಕ್ಷಮಿಸ್ತಾಳೆ. ಮಕ್ಕಳು ಗಂಟೆಗಟ್ಟಲೆ ಎತ್ಕೊಂಡು ತಾಯಿ ಆದವಳು, ಅಯ್ಯೋ ನನ್ನ ಕೂಸು ನನಗೆ ಭಾರ ಆಗ್ತಾ ಇದೆ ಅಂತ ತಾಯಿ ಆದವಳು ಹೇಳೋದಿಲ್ಲ. ಅಂತ ಭೂದೇವಿ ಎಲ್ಲರನ್ನು ಹೊತ್ತಿಂತ ಭೂದೇವಿ ಅಷ್ಟು ಜನರು ಹೊತ್ತಿರುವಂತಹ ಅವಳಿಗೆ ಇವರು ಭಾರ ಆಗ್ತಾ ಇದ್ದಾರೆ ಅಂದ್ರೆ ಏನರ್ಥ? ತಾಯಿಯಂತಿರುವಂತಹ ಭೂದೇವಿ ಕ್ಷಮಾಗುಣ ಸಂಪನ್ನಳಾದ ಭೂದೇವಿಗೆ ಅವರು ಭಾರ ಆದ್ರಿಂದ ಏನರ್ಥ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ವಾದರಾಜರು, ಪತಿವ್ರತಾನಾಂ ಅಪರಕ್ತ ಭಾರ, ಅವಳ ಪತಿವ್ರತೆ ಆದ್ದರಿಂದ ಅವಳಿಗೆ ಭಾರ ಆಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ? ಅವರು ರಾಜರು ದುಷ್ಟರು, ದುಷ್ಟರು ಹರಿಯ ನಿಂದನೆಯನ್ನು ಮಾಡ್ತಾ ಇದ್ದಾರೆ, ಭಗವಂತನ ನಿಂದನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನ ನಿಂದನೆಯನ್ನ ಭೂದೇವಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಧರಣಿ ದೇವಿ ಭಗವಂತನ ಮಡದಿ, ಧರಾರಮಣ ಭಗವಂತ, ವರಾಹನಾಮಕ ಭಗವಂತ ಧರಾರಮಣ. ಆದ್ದರಿಂದ ಧರಣಿ ದೇವಿಗೆ ತನ್ನ ಪತಿಯ ನಿಂದನೆಯನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ, ಪತಿಯ ನಿಂದನೆಯನ್ನು ಕೇಳಲಿಕ್ಕೆ ಆಗದೇನೆ ಅವಳಿಗೆ ಭಾರ ಅಂತ ಅನಿಸ್ತಾ ಇದೆ. ಮನೆಯಲ್ಲಿ ಸಮರ್ಥಳಾದ ಹೆಣ್ಣು 50 ಜನ ಕಡಿಗೆ ಮಾಡಿ ಹಾಕ್ತಾಳೆ, ತನ್ನ ಪತಿಯನ್ನು ನಿಂದನೆ ಮಾಡುವಂತಹ ಒಬ್ಬ ವ್ಯಕ್ತಿ ಬಂದಂದ್ರು ಅವನಿಗೆ ಆತಿಥ್ಯ ಮಾಡ್ಲಿಕ್ಕಾಗ್ಲಿ ಅವನಿಗೆ ಸತ್ಕಾರ ಮಾಡ್ಲಿಕ್ಕಾಗ್ಲಿ ಮನಸ್ಸಾಗೋದಿಲ್ಲ, ಅವನನ್ನು ಸಹಿಸಲಿಕ್ಕಾಗೋದಿಲ್ಲ. ಯಾಕೆ? ತನ್ನ ಪತಿಯ ದ್ವೇಷಿಯಾಗಿದ್ದಾನೆ, ನಿಂದನೆ ಮಾಡ್ತಾನೆ ಅಂತನೋ ಉದ್ದೇಶದಿಂದ. ಹಾಗೆ ಅತ್ಯಂತ ಪತಿವ್ರತೆಯಾದಂತಹ ಆ ಧರಾದೇವಿಗೆ ಭಗವಂತನ ನಿಂದನೆ ಮಾಡುವಂತಹ ದುಷ್ಟರ ಸಹನೆ ಆಗ್ತಾ ಇಲ್ಲ, ಅವರು ಭಾರ ಅಂತ ಅನಿಸ್ತಾ ಇದೆ. ಆದ್ದರಿಂದ ದೇವತೆಗಳ ಹತ್ರ ಕೇಳ್ತಾ ಇದ್ದಾಳೆ, ಬ್ರಹ್ಮದೇವರ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ಬ್ರಹ್ಮದೇವರು ಹೇಳ್ತಾರೆ, ಭಗವಂತನ ಹತ್ರನೇ ಹೋಗೋಣ ಅಂತ, ಭಗವಂತನ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಹೋಗುವ ಸಂದರ್ಭದಲ್ಲಿ ಧರಾದೇವಿ ಗೋವಿನ ವೇಷವನ್ನು ಸ್ವೀಕಾರ ಮಾಡ್ತಾ ಇದ್ದಾಳಂತೆ, ಗೋವಿನ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಯಾಕೆ ಗೋವಿನ ರೂಪವನ್ನು ಸ್ವೀಕಾರ ಮಾಡಿತ್ತು ಅಂತಂದ್ರೆ, ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧುಂ ಧ್ರುವಂ ಮುಕುಂದಂ ಶರಣಂ ವ್ರಜಂತಿ ಬಭೂವ ಗೋರೂಪ ಧರಾಧರಾಸ ತಮರ್ಥ ಭಾರಾಪಹರಂಚ ದೀನಾ. ಭಗವಂತ ಅವನಿಗೆ ಗೋಬ್ರಾಹ್ಮಣ ಹಿತಾಯಚ ಅಂತ ಕರಿತಾ ಇದ್ದಾರೆ. ಬ್ರಾಹ್ಮಣರಿಗೆ ಹಿತವನ್ನು ಉಂಟು ಮಾಡ್ತಾನೆ, ಗೋಗಳನ್ನು ಹಿತವನ್ನು ಉಂಟು ಮಾಡ್ತಾನೆ, ಸಮಸ್ತ ಜಗತ್ತಿಗೆ ಪಾಲಕನಾಗಿದ್ದಾನೆ. ಆದರೂ ಕೂಡ ಗೋವಿಗಳ ಮೇಲೆ ಹಾಗೆ ಬ್ರಾಹ್ಮಣರ ಮೇಲೆ ಭಗವಂತನ ವಿಶೇಷವಾದಂತಹ ವಾತ್ಸಲ್ಯ. ಆದ್ದರಿಂದ ಗೋಬ್ರಾಹ್ಮಣ ಹಿತ ನಮೋ ಗೋ ಬ್ರಾಹ್ಮಣ್ಯ ದೇವಾಯ, ಬ್ರಾಹ್ಮಣ್ಯ ದೇವ ಅಂತ ಅವನು ಕರೀತಾರೆ, ಗೋಬ್ರಾಹ್ಮಣ ಹಿತ ಅಂತ ಕರಿತಾ ಇದ್ದಾರೆ. ಆದ್ದರಿಂದ ಅದನ್ನು ತಿಳಿದಂತಹ ಧರಾದೇವಿ, ನಾನು ಈ ರೂಪದಲ್ಲಿ ಹೋಗೋದಕ್ಕಿಂತ ಗೋ ರೂಪದಲ್ಲಿ ಹೋದ್ರೆ ಭಗವಂತನನ್ನು ನೇರವಾಗಿ ಒಳಗಡೆ ಸೇರಿಸಿಕೊಂಡು ಅನುಗ್ರಹ ಮಾಡ್ತಾನೆ ಅಂತ ದೃಷ್ಟಿಯಿಂದ ಗೋವಿನ ವೇಷವನ್ನು ಸ್ವೀಕಾರ ಮಾಡಿಕೊಂಡು ಧರಾದೇವಿ ಭಗವಂತನ ಹತ್ತಿರಕ್ಕೆ ಹೋಗ್ತಾ ಇದ್ದಾಳೆ. ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ, ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಆಕಾಶ ಮಾರ್ಗದಲ್ಲಿ ಬ್ರಹ್ಮದೇವರು, ರುದ್ರದೇವರು, ಷಣ್ಮುಖ, ಇಂದ್ರದೇವರು, ಸಹಸ್ರ ಪ್ರಣಾಮಂಡಿತರಾದ ಶೇಷದೇವರು ಎಲ್ಲರೂ ಕೂಡ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾರಂತೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಭಗವಂತನ ಹತ್ತಿರ ಹೋಗ್ತಾ ಇದ್ದಾರೆ, ಕ್ಷೀರ ಸಮುದ್ರದ ಕಡೆಗೆ ಹೋಗ್ತಾ ಇದ್ದಾರೆ. ಅದು ಯಾಕೆ ಹಾಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ಜಗತ್ತಿಗೆ ತೋರಿಸ್ಬೇಕಂತ. ನೋಡಿಯಪ್ಪ, ಬ್ರಹ್ಮನೇ ಸರ್ವೋತ್ತಮ, ರುದ್ರನೇ ಸರ್ವೋತ್ತಮ ಅಂತ ಭಾವಿಸ್ತಾ ಇದ್ದೀರಲ್ಲ, ನಾವು ಸರ್ವೋತ್ತಮರಲ್ಲ. ಯಾಕೆ? ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ಪ್ರಾರ್ಥನೆ ಮಾಡಿಸಿಕೊಳ್ಳೋನು ದೊಡ್ಡವನು, ಪ್ರಾರ್ಥನೆ ಮಾಡೋರು ದೊಡ್ಡವರು. ಇವತ್ತು ನಾವೆಲ್ಲರೂ ಕೂಡ ನಮಗೆ ಅಸಾಮರ್ಥ್ಯದಿಂದ ಸಮರ್ಥರ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ ಹೋಗ್ತಾ ಇದ್ದೇವೆ. ಅಂದ್ರೆ ಸಮರ್ಥನಾದವ ಅವ, ಅಸಮರ್ಥರಾದವರು ನಾವು, ಪ್ರಾರ್ಥನೆ ಮಾಡುವವರು ನಾವು, ಪ್ರಾರ್ಥನೆ ಮಾಡಿಸಿಕೊಳ್ಳೋವನು ಅವನು. ಆದ್ದರಿಂದ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಅನ್ನೋದನ್ನ ನೀವು ತಿಳಿದುಕೊಳ್ಳಿ ಅಂತ ಜಗತ್ತು ನೋಡುವಂತೆ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ವಿರಿಂಚ ವೈರಿಂಚಿ ಮುಖಾಮರಾಲಿಹಿ, ಎಲ್ಲ ದೇವತೆಗಳ ಸಮೂಹ ಹಾಗೆ ಹೋಗ್ತಾ ಇದೆ. ವಿರಿಂಚ ವೈರಿಂಚಿ ಮುಖಾಮರೇಶಾಹ ಸ್ವಪಾರತಂತ್ರ್ಯಂ ಭುವಿ ದರ್ಶಯಂತಹ ಹರಿಂ ಧರಾಕಾರ್ಯ ಕೃತೇ ಗೃಣಂತಹ ಪುರಾಂದಿರಿಯುರ್ ಹೃದಯ ತಂ ಸ್ಮರಂತಹ. ತಮ್ಮ ಹೃದಯದಲ್ಲಿ ಭಗವಂತರನ್ನ ಚಿಂತನೆ ಮಾಡ್ತಾ ದೇವತೆಗಳೆಲ್ಲರೂ ಕೂಡ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿದ್ದಾರೆ. ಬ್ರಹ್ಮದೇವರು ತಪಸ್ಸಿಗೆ ಅಂತ ಕುಳಿತಿದ್ದಾರೆ, ಕ್ಷೀರ ಸಮುದ್ರಕ್ಕೆ ಹೋಗಿ ಸೇರಿದ್ದಾರೆ. ಬ್ರಹ್ಮಾದಿ ದೇವತೆಗಳು ತಪಸ್ಸಿಗೆ ಅಂತ ಕುಳಿತಾ ಇದ್ದಾರೆ. ಪದ್ಮಾಸನ ಹಾಕೊಂಡು ಕೂತರಂತೆ. ಪದ್ಮಾಸನ ಅಚಲವಾದ ಆಸನ. ಧ್ಯಾನಕ್ಕೆ ಆಸನ ಬಹಳಷ್ಟು ಮುಖ್ಯ. ಧ್ಯಾನ ಮಾಡಬೇಕು ಅಂತಾದ್ರೆ ಅಚಲವಾದ ಆಸನ ಇರಬೇಕು. ಆಸನಕ್ಕೆ ಮಹತ್ವವನ್ನು ಕೊಡ್ತಾರೆ. ಪಾತ್ರೆಯಲ್ಲಿ ಹಾಲಿದೆ, ಹಾಲಿದ್ದಾಗ ಪಾತ್ರೆಯನ್ನು ಅಲುಗಾಡಿಸಿದ್ರೆ ಒಳಗಿರುವ ಹಾಲು ಕೂಡ ಅಲುಗಾಡುತ್ತೆ. ನಮ್ಮ ಮನಸ್ಸಿನಲ್ಲಿ ಚಿಂತನೆ ದೃಢವಾಗಿರಬೇಕು, ಸ್ಥಿರವಾಗಿರಬೇಕು ಅಂದ್ರೆ ಈ ಪಾತ್ರೆಯೂ ಕೂಡ ಸ್ಥಿರವಾಗಿರಬೇಕು. ಈ ಪಾತ್ರೆ, ಈ ಶರೀರವು ಕೂಡ ಸ್ಥಿರವಾಗಿತ್ತಂತಾದರೆ ಒಳಗಿರುವ ಚಿಂತನೆಯು ಕೂಡ ಸ್ಥಿರವಾಗಿರಲಿಕ್ಕೆ ಸಾಧ್ಯ. ಆದ್ದರಿಂದ ಆಸನ ಭದ್ರವಾಗಿರಬೇಕು. ಕುಳಿತುಕೊಂಡಾಗ ಆಸನ ಹಾಗೆ ಹೀಗೆ ಮಾಡೋದು, ಶರೀರ ತೂಗುತ್ತಾ ಇರೋದು ಅಥವಾ ಬಾಗಿ ಕುಳಿತುಕೊಂಡಿರೋದು, ಇದರಿಂದ ಧ್ಯಾನ ನಿಲ್ಲೋದಿಲ್ಲ, ಮನಸ್ಸಿನಲ್ಲಿ ಭಗವಂತನ ಚಿಂತನೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ನಕಲಂ ಸ್ಥಿರ ಅಂತ ಕೃಷ್ಣ ಹೇಳ್ತಾನೆ. ಸಮಂ ಕಾಯ ಶಿರೋಗ್ರೀವಂ, ಶರೀರ ನೆಟ್ಟಗಿರಬೇಕು, ಅವನ ಬೆನ್ನು, ಕುತ್ತಿಗೆ, ತಲೆ ಎಲ್ಲವೂ ಕೂಡ ನೇರವಾಗಿರಬೇಕು ಅಂತ. ಯಾಕೆ ಹೃದಯದಲ್ಲಿ ಚಿಂತನೆ ಮಾಡುವಾಗ, ಹೃದಯದ ಏಕಪ್ರಕಾರವಾಗಿರುವ ನಾಡಿಯಲ್ಲಿ, ಸುಷುಮ್ನ ನಾಡಿಯಲ್ಲಿ ಭಗವಂತನ ಚಿಂತನೆ ಮಾಡುವಾಗ ಆ ನಾಡಿಯಲ್ಲಿ ಚಿಂತನೆ ಸ್ಥಿರವಾಗಿರಬೇಕು ಅಂದ್ರೆ ದೇಹ ಮೊದಲು ನೆಟ್ಟಿಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬೆನ್ನು ಮತ್ತೆ ಕುತ್ತಿಗೆ ಮತ್ತು ತಲೆ ಇದು ನೇರವಾಗಿರುವಂತೆ ಆಸನಗಳು. ವಜ್ರಾಸನ ಆಗಬಹುದು, ವೀರಾಸನ ಆಗಬಹುದು, ಪದ್ಮಾಸನ ಆಗಬಹುದು, ಯಾವುದೇ ಆಸನದಲ್ಲಿ ಕುಳಿತುಕೊಂಡು ಚಿಂತನೆ ಮಾಡಬಹುದು. ನಿಮಗೆ ಯಾವುದು ಹಿತವೋ, ಯಾವುದು ಅನುಕೂಲವೋ ಅಂತಹ ಆಸನದಲ್ಲಿ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಬ್ರಹ್ಮದೇವರು ಪದ್ಮಾಸನ ಹಾಕೊಂಡು ಧ್ಯಾನ ಮಾಡ್ತಾ ಇದ್ದಾರಂತೆ. ತದಾ ಪ್ರಭತ್ತೇವ ಜಗತ್ಸು ನೂನಂ ಬಭೂವ ಪದ್ಮಾಸನ ಶಕ್ತಿತೋಸೌ. ಅಂದಿನಿಂದ ಯಾವತ್ತು ದೃಢವಾದ ಸ್ಥಿರವಾದ ಆಸನ ಪದ್ಮಾಸನ ಹಾಕಿಕೊಂಡು ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾ ಇದ್ದಾರೋ ಅಂದಿನಿಂದ ಬ್ರಹ್ಮದೇವರಿಗೆ ಪದ್ಮಾಸನ ಅಂತ ಹೆಸರು ಬಂದಿದೆ ಅಂತ. ಬ್ರಹ್ಮದೇವರನ್ನ ಪದ್ಮಾಸನ ಅಂತ ಕರೀಲಿಕ್ಕೆ ಕಾರಣ ದೃಢವಾದ ಆಸನ ಪದ್ಮಾಸನವನ್ನು ಹಾಕಿಕೊಂಡು ಅವರು ಬ್ರಹ್ಮದೇವರ ತಪಸ್ಸನ್ನು ಮಾಡಿದ್ದಾರಾದ್ದರಿಂದ ಅವರನ್ನ ಪದ್ಮಾಸನ ಅಂತ ಕರೀತಾ ಇದ್ದಾರೆ. ಹೀಗೆ ಅವರ ಪದ್ಮಾಸನ ಅಂತ ಅನಿಸಿಕೊಂಡಿದ್ದಾರೆ. ರುದ್ರದೇವರು ಅನಂಗ ಜಿದ್ದಿಗ್ವಸನೋ ಬಭೂವ, ಭಗವಂತನ ಚಿಂತನೆಯನ್ನು ಮಾಡ್ತಾ ಧ್ಯಾನ ಮಾಡ್ತಾ ಎಲ್ಲವನ್ನು ಬಿಟ್ಟಿದ್ದಾರೆ. ಅಶೇಷಾನಪಹಾಯ, ಎಲ್ಲವನ್ನು ಬಿಟ್ಟರು ಅವರಿಗೆ ಭಗವಂತನನ್ನು ಧ್ಯಾನ ಮಾಡ್ತಾ ನನಗೇನೂ ಬೇಡ ಅಂತ. ಕೊನೆಗೆ ಎಲ್ಲಿ ತನ್ನ ವಸ್ತ್ರವನ್ನು ಬಿಟ್ಟರು, ವಸ್ತ್ರ ಬಿಟ್ಟರು, ಎಲ್ಲವನ್ನು ಬಿಟ್ಟರು ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಕಾಮವನ್ನು ಗೆದ್ದಿದ್ದಾರೆ. ಯಾರಿಗೂ ಕೂಡ ಸುಲಭವಾಗಿ ಗೆಲ್ಲಕ್ಕೆ ಆಗೋದಿಲ್ಲ ಭಾಗವತ ಹೇಳುತ್ತೆ. ಋಷಿಂ ನಾರಾಯಣ ಮೂರ್ತಿ, ಭಗವಂತನ ಹೊರತಾಗಿ ಕಾಮವನ್ನು ಗೆದ್ದವರು ಯಾರಿದ್ದಾರೆ ಅಂತ. ಹಾಗೆ ಗೆದ್ದವ ಅಂತಂದ್ರೆ ರುದ್ರದೇವರು ಗೆದ್ದಿದ್ದಾರೆ, ಮನ್ಮಥರನ್ನು ಗೆದ್ದಿದ್ದಾರೆ, ತಮ್ಮ ಮೂರನೇ ಕಣ್ಣನ್ನು ತೆರೆದು ಮನ್ಮಥನ ಸುಟ್ಟು ಹಾಕಿದ್ದಾರೆ, ಕಾಮರನ್ನ ಗೆದ್ದಿದ್ದಾರೆ. ಆದ್ದರಿಂದ ಕಾಮವನ್ನು ಗೆದ್ದು ಭಗವಂತನ ಚಿಂತನೆ ಮಾಡಿದವರು. ಆದ್ದರಿಂದ ಅವರನ್ನು ಅನಂಗಜಿತ್ ಕಾಮ ದಹನ ಅಂತ ಅವರನ್ನು ಕರೀತಾ ಇದ್ದಾರೆ. ಹಾಗೆ ದಿಗ್ವಸನ, ದಿಗಂಬರರಾಗಿದ್ದಾರೆ, ದಿಗಂಬರರಾಗಿ ಭಗವಂತನ ಸೇವನೆ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಅದರಿಂದ ದಿಗ್ವಸನ ಬಹುವ, ದಿಗಂಬರರಾಗ್ತಾ ಇದ್ದಾರೆ. ಶೇಷದೇವರು ಸಹಸ್ರ ಪ್ರಣಾಮಂಡಿತರಾದ ಶೇಷದೇವರು, ಸಾವಿರ ಹೆಡೆ ಉಳ್ಳಂತಹ ಶೇಷದೇವರು ವಾಯುಭಕ್ಷ ಸಹಸ್ರ, ಸಾವಿರ ಹೆಡೆ ಉಳ್ಳಂತಹ ಶೇಷದೇವರು ವಾಯುಭಕ್ಷ, ಅವರು ಆಹಾರವನ್ನು ಸ್ವೀಕಾರ ಮಾಡಲಿಲ್ಲಂತೆ. ಆಹಾರವನ್ನು ಸ್ವೀಕಾರ ಮಾಡದೆ ಕೇವಲ ಗಾಳಿಯನ್ನು ಕುಡಿದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ. ವಾಯುಭಕ್ಷ, ಅವರು ವಾಯುಭಕ್ಷರಾಗ್ತಾ ಇದ್ದಾರೆ. ತದೈವ ಶೇಷೋಗನಿ ವಾಯುಭಕ್ಷ ಸಹಸ್ರ ನೇತ್ರೋಪಿ ತದೈವ ನೂನಂ ಶತಕ್ರತು ಸುಪ್ತ ವಿದೂರ ಭಾವಾಹ ಬಭೂರ ಸ್ವಪ್ನ ಪದಾಶ್ಚ ದೇವಾಹ. ಇನ್ನು ಇಂದ್ರದೇವರು ಅವರು ಮೈತುಂಬ ಕಣ್ಣು ಮಾಡ್ಕೊಂಡಿದ್ದಾರಂತೆ. ದೇವರು ಯಾವ ಕ್ಷಣದಲ್ಲಿ ಎಲ್ಲಿ ಬರ್ತಾನೆ ಅವ್ನು ನೋಡಬೇಕು ಅಂತ ಮೈತುಂಬ ಕಣ್ಣು ಮಾಡ್ಕೊಂಡು ನೋಡ್ತಿದ್ದಾರಂತೆ. ಕೃಷ್ಣ ಬರ್ತಾನ, ಭಗವಂತ ಬರ್ತಾನ, ಈಗ ಕಾಣಿಸ್ತಾನ, ಆ ಕಾಣಿಸ್ತಾನೋ ಅಂತ ಕಣ್ಣು ತೆರೆದು ಕುಳಿತುಕೊಂಡಿದ್ದಾರಂತೆ. ಅದು ಎರಡು ಕಣ್ಣು ಸಾಲಿಲ್ಲಂತೆ, ಮೈತುಂಬ ಕಣ್ಣು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಸಹಸ್ರ ನೇತ್ರ ಅಂತ ಅನಿಸ್ಕೊಳ್ತಾ ಇದ್ದಾರೆ ಇಂದ್ರದೇವರು ಅಂತ ಹೇಳ್ತಿದ್ದಾರೆ. ದೇವತೆಗಳೆಲ್ಲ ರೆಪ್ಪೆಯನ್ನು ಕೂಡ ಬಡಿಯಲಿಲ್ಲ ಅಂತ. ಯಾಕೆ ರೆಪ್ಪೆ ಬಡದ್ರೆ, ರೆಪ್ಪೆ ಬಡಿಯುವ ಮಧ್ಯದಲ್ಲಿ ದೇವರು ಬಂದು ಪ್ರತ್ಯಕ್ಷನ ಗದರ್ಶನಾಗಿಬಿಟ್ರೆ, ಆದ್ದರಿಂದ ದೇವರನ್ನ ನೋಡದೆ ನಾವು ಇಷ್ಟು ದೂರಕ್ಕೆ ಬಂದು ಭಗವಂತನ ಕಾಣಬೇಕು ಅಂತ ಹಂಪಲದಿಂದ ಕೂತು ಕೂಡ ದೇವರನ್ನು ನೋಡದೇ ಇದ್ದರೆ ಅಂತನ್ನೋ ದೃಷ್ಟಿಯಿಂದ ದೇವತೆಗಳು ರೆಪ್ಪೆಯನ್ನೂ ಬಡಿಯದ ಹಾಗೆ ಕುಳಿತುಕೊಂಡಿದ್ದಾರೆ. ಆದ್ದರಿಂದ ಅವರನ್ನು ಅನಿಮಿಷ ಅಂತ ಕರೀತಾ ಇದ್ದಾರೆ. ಅನಿಮಿಷ, ಅಸ್ವಪ್ನ ಅಂತ ಅವರನ್ನು ಕರೀತಾರೆ. ಅದು ಸ್ವಾಭಾವಿಕವಾಗಿ ಅವರ ವೃತ್ತಿಯಿಂದ ಪ್ರವೃತ್ತಿಯಿಂದ ಬಂದಂತಹ ಹೆಸರುಗಳು, ಅವರ ಸ್ವಭಾವದಿಂದ ಬಂದಂತಹ ಹೆಸರುಗಳು. ಅದನ್ನ ವಾದಿರಾಜರ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಭಗವಂತನ ಚಿಂತನೆ ಮಾಡುವಲ್ಲಿ ಹೀಗೆ ಆಸಕ್ತರಾದಂತಹ ಅವರಿಗೆ ಈ ಹೆಸರುಗಳು ಬಂದಿವೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ರಸಾಪಿಪಾಸೋಗ್ರ ಭರಾಶನಾಯ ವಿಷಕ್ಯ ವಿಷ್ಣು ಮನಸಾಚಲೇನ ತದಾನುಧಾವಂತ್ಯ ಚಲೇತಿ ಸರ್ವಂ ಸಹೇತಿ ನೂನಂ ಜಗದೇ ಜಗತ್ಯಾಂ. ಭೂದೇವಿ, ಭೂದೇವಿ ಹಸಿವೆ ಬಾಯಾರಿಕೆ ಎಲ್ಲವನ್ನೂ ಕೂಡ ನಿಗ್ರಹಿಸಿ ಅವಳು ದೃಢವಾಗಿ ನಿಂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಆದ್ದರಿಂದ ಎಲ್ಲವನ್ನು ಸಹಿಸಬಹುದು, ಆದರೆ ಹಸಿವೆ ಬಾಯಾರಿಕೆ ಸಹನೆ ಮಾಡೋದು ಬಹಳ ಕಷ್ಟ. ಏಕಾದಶಿ ರಾತ್ರಿ ಆಗ್ತಿದ್ದಂಗೆ ನಮ್ಮ ದೇಹದಲ್ಲಿ ಸಂಕಟ ಪ್ರಾರಂಭ ಆಗುತ್ತೆ, ಧ್ವನಿ ಜೋರಾಗಿ ಬರೋದು ಕ್ಷೀಣ ಆಗ್ತಾ ಹೋಗುತ್ತೆ. ದ್ವಾದಶಿ ಯಾವತ್ತು ಆಹಾರ ಬೀಳುತ್ತೆ ಅವಾಗ ಮತ್ತೆ ಚೈತನ್ಯ ಪ್ರಾರಂಭ ಆಗುತ್ತೆ. ಹಾಗೆ ನಮ್ಮ ಸ್ಥಿತಿ. ಭೂದೇವಿ ಇಂತಹ ಹಸುವೆ ಬಾಯಕ್ಕೆ ಎಲ್ಲವನ್ನೂ ಕೂಡ ಗೆದ್ದಿದ್ದಾಳಂತೆ. ಗೆದ್ದು ಅದ್ಯಾವುದಕ್ಕೂ ಮಣಿದೇನೆ. ಇವತ್ತು ಸ್ವಲ್ಪ ಚೆನ್ನಾಗಿ ಉಪನ್ಯಾಸ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿ ಅಂತಂದ್ರೆ ಇಲ್ಲರೀತಿ ಏಕಾದಶಿ ಒಂದು 10 ನಿಮಿಷ ಬೇಗನೆ ಮುಗಿಸ್ತೇನೆ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಸಾಮರ್ಥ್ಯ ಅಷ್ಟೇ ಇರ್ತದೆ ಅಲ್ಲಿ. ಭೂದೇವಿ ಹಾಗಲ್ಲ, ಉಪವಾಸದಲ್ಲಿದ್ದು ನೀರು ಹಾಗೆ ಆಹಾರ ಎಲ್ಲವನ್ನು ಗೆದ್ದು ಭಗವಂತನ ವಿಶೇಷ ಚಿಂತನೆ ಮಾಡ್ತಾ ಇರ್ತಾಳೆ. ಆದ್ದರಿಂದ ಅವಳನ್ನ ಸರ್ವಂಸಹ ಅಂತ ಕರೀತಾ ಇರ್ತಾರೆ. ಎಲ್ಲವನ್ನ ಸಹಿಸಿ ಹಸುವೆ ಬಾಯಾರಿಕೆಗಳನ್ನ ಗೆದ್ದು ಭಗವಂತನ ಚಿಂತನೆ ಮಾಡಿದ್ದರಿಂದ ಅವಳನ್ನ ಸರ್ವಂಸಹ ಅಂತ ಕರೀತಾ ಇದ್ದಾರೆ. ಹಾಗೆ ಅಚಲವಾಗಿ ನಿಶ್ಚಲವಾಗಿ ಏಕಾಗ್ರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡಿದ್ದರಿಂದ ಅವಳನ್ನ ಅಚಲ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗೆ ಭೂದೇವಿ ಅಚಲ ಸರ್ವಂಸಹ ಅಂತ ಹೆಸರನ್ನು ಪಡೆದುಕೊಂಡಿದ್ದಾಳೆ. ಬ್ರಹ್ಮದೇವರು ಹಲವಾರು ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಗೆ ಸ್ತೋತ್ರ ಮಾಡಿದ್ರು? ಭಗವಂತ ಅವರ ಸ್ತೋತ್ರಕ್ಕೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಅವರು ಯಾವ ಸ್ತೋತ್ರದಿಂದ ಕೊಂಡಾಡಿದರು? ಯಾವ ಸ್ತೋತ್ರದಿಂದ ನಾವು ಪ್ರತಿನಿತ್ಯ ಭಗವಂತನ ಅಭಿಷೇಕ ಮಾಡ್ತೇವೆ ಅದೇ ಪುರುಷ ಸೂಕ್ತದಿಂದ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ ಪುರುಷ ಸೂಕ್ತವನ್ನು ಹೇಳಿದರು ಅಂತಂದ್ರೆ, ಸಹಸ್ರ ಕಾರ್ಯೇಶು ಭವನ್ ಸಮರ್ಥ ಸಹಸ್ರ ನೇತ್ರಾನನ ಪಾಣಿಪಾದ ಇತೀವ ವಿಜ್ಞಾಪಯಿತುಂ ವಿರಿಂಚ ಸ್ತುತಿಂ ಸ ಪುಂಸುಕ್ತ ಗತಂ ತತಾನ. ಪುರುಷ ಸೂಕ್ತದಿಂದ ಭಗವಂತನ ಸ್ತೋತ್ರ ಮಾಡ್ತಿದ್ದಾರಂತೆ. ಯಾಕೆ ಅಂತಂದ್ರೆ, ಭಗವಂತ ಅವನು ಭೂಮಿಯಲ್ಲಿ ಇಳಿದು ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ಒಂದು ಕಾರ್ಯ ಅಲ್ಲ, ಎರಡು ಕಾರ್ಯ ಅಲ್ಲ, ಸಾವಿರಾರು ಕೆಲಸ ಇದೆ. ಕಂಸನ ನಿಗ್ರಹ ಆಗಬೇಕಾಗಿದೆ, ಹಾಗೆ ಸಮುದ್ರದ ಮಧ್ಯದಲ್ಲಿ ಪಟ್ಟಣವನ್ನು ನಿರ್ಮಾಣ ಮಾಡುವಂತಹ ಕಾರ್ಯ ಅದ್ಭುತ ಕಾರ್ಯ ಆಗಬೇಕಾಗಿದೆ, ಜರಾಸಂಧನ ನಿಗ್ರಹ ಆಗಬೇಕು, ಮಯ ಹಾಗೆ ನರಕಾಸುರ ಅವರ ನಿಗ್ರಹ ಆಗಬೇಕು, ಅನೇಕ ಜನ ಸಜ್ಜನರು ಉದ್ಧಾರ ಆಗಬೇಕಾಗಿದೆ, ದೊಡ್ಡ ದೊಡ್ಡ ಅಕ್ಷೋಹಿಣಿ ಸೈನ್ಯದ ನಿಗ್ರಹ ಆಗಬೇಕಾಗಿದೆ. ಇಷ್ಟೆಲ್ಲ ಕಾರ್ಯಗಳು, ಸಾವಿರಾರು ಕಾರ್ಯಗಳು ಒಬ್ಬನಿಂದ ಆಗಬೇಕಾಗಿದೆ. ಅದಕ್ಕೋಸ್ಕರ ಇದು ಇನ್ನೊಬ್ಬರಿಂದ ಸಾಧ್ಯ ಅಲ್ಲ, ನಿನ್ನಿಂದ ಸಾಧ್ಯ. ಯಾಕೆ? ನಿನಗೆ ಸಾವಿರ ಕೈಗಳಿವೆ, ಅನಂತ ಕೈಗಳಿವೆ, ಅನಂತ ಕಾಲುಗಳಿವೆ, ಅನಂತ ತಲೆಗಳಿವೆ, ಅನಂತ ಕಣ್ಣುಗಳಿವೆ. ಏಕಕಾಲದಲ್ಲಿ ಅನಂತ ಕಾರ್ಯಗಳನ್ನು ಆಲೋಚನೆ ಮಾಡುವ, ಏಕಕಾರ್ಯದಲ್ಲಿ ಅನಂತ ಕ್ರಿಯೆಗಳನ್ನು ಮಾಡುವ ಶಕ್ತಿ ನಿನ್ನಲ್ಲಿದೆ ಅನ್ನೋದನ್ನು ಸೂಚನೆ ಮಾಡ್ತಾ ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಸಹಸ್ರ ಶೀರ್ಷ ಸಾವಿರ ತಲೆ ಉಳ್ಳವ. ಸಾವಿರ ಅಂತಂದ್ರೆ ಸಾವಿರ ಅಲ್ಲ, ಸಹಸ್ರ ಶೀರ್ಷ ಸಹಸ್ರಾಕ್ಷ, ಸಾವಿರ ತಲೆ ಇದೆ, ಸಾವಿರ ಕಣ್ಣಿದೆ. ಸಹಸ್ರ ಅನ್ನೋದಕ್ಕೆ ಸಾವಿರ ಅಂತ ಅರ್ಥ ಮಾಡಿಬಿಟ್ರೆ, ಸಾವಿರ ತಲೆಗೆ ಸಾವಿರ ಕಣ್ಣು ಅಂತ ಹೇಳಿದ್ರೆ ತಲೆಗೆ ಒಂದು ಕಣ್ಣು ಅಂತ ಆಗತ್ತೆ, ಅತ್ಯಂತ ಕುರೂಪ ಆಗತ್ತೆ. ಅದರಿಂದ ವೇದ ಸಹಸ್ರ ಅಂದ್ರೆ ಸಾವಿರ ಅಂತ ಹೇಳ್ತಾ ಇಲ್ಲ. ಆಚಾರ್ಯರು ನಿರ್ಣಯದಲ್ಲಿ ಅದನ್ನು ಹೇಳ್ತಾರೆ, ಶಬ್ದೋ ಬಹುತ್ವ ವಚನ ಶತಮಿತ್ಯತಶ್ಚ, ನೂರು ಅದಕ್ಕಿಂತ ಹೆಚ್ಚು ಸಂಖ್ಯೆಯನ್ನ ಯಾವುದೇ ಹೇಳುವಂತಹ ಶಬ್ದವು ಕೂಡ ಅದು ಬಹು ಅಂತ ಮಾತ್ರ ಹೇಳತ್ತೆ, ಅನೇಕ ಅಂತನೂ ಅರ್ಥವನ್ನು ಹೇಳತ್ತೆ. ಕೇವಲ ನೂರು, ನೂರು ಅಂತಂದ್ರೆ ನೂರೇ, ಶತ ಅಂದ್ರೆ ನೂರು ಅಂತನೂ ಅರ್ಥ, ತೊಂಬತ್ತೊಂಬತ್ತು ಅಲ್ಲ, ನೂರ ಒಂದು ಅಲ್ಲ, ಅದರ ಮಧ್ಯದ ಸಂಖ್ಯೆ ಅಂತನೂ ಅರ್ಥ ಅಲ್ಲ. ನೂರು ಮೊದಲಾದಂತಹ ಶಬ್ದಗಳು, ಶತ ಸಹಸ್ರ ಇದೆಲ್ಲ ಶಬ್ದಗಳು ಅಮಿತ ಅಂತನ ಅರ್ಥವನ್ನು ಹೇಳತ್ತೆ, ಬಹು ಅಂತನ ಅರ್ಥವನ್ನು ಹೇಳತ್ತೆ ಅಂತನ್ನೋದನ್ನ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಅನ್ನೋದಕ್ಕೆ ಅರ್ಥ ಅನಂತ ತಲೆಗಳಿವೆ, ಅನಂತ ಪಾದಗಳಿವೆ, ಅನಂತ ಕಣ್ಣುಗಳಿವೆ ಅಂತ ಅರ್ಥ. ಅದನ್ನ ಸೂಚನೆ ಮಾಡ್ತಾ ಬ್ರಹ್ಮದೇವರು ಭಗವಂತನ ಪುರುಷ ಸೂಕ್ತದಿಂದ ಕೊಂಡಾಡ್ತಾ ಇದ್ದಾರೆ. ಆವಾಗ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಇವರ ಧ್ಯಾನ ಅದೊಂದು ಕಲ್ಪವೃಕ್ಷ, ಕಲ್ಪವೃಕ್ಷ ಅದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಆ ಕಲ್ಪವೃಕ್ಷ ಹಣ್ಣು ಬಿಡುತ್ತಾ ಇದೆ. ಈ ಕಲ್ಪವೃಕ್ಷದ ಧ್ಯಾನವೆಂಬುವಂತಹ ಕಲ್ಪವೃಕ್ಷದ ಬೇರು ಅಂತಂದ್ರೆ, ತಚ್ಚಿತ್ತೇಂಕುರಿತ ಸುಭಕ್ತಿಲತೆಯ ಶ್ರೇಷ್ಠ ಪ್ರಮೋದಾಶ್ರುಭಿ ಸಿಕ್ತ ಸತ್ಪುಲ ಕಾಲಿ ಮೂಲ ವಿತತ ಕಯ ಪ್ರಭಾ ಪಲ್ಲವ ಈಶನ್ಮೀಲಿತ ನೇತ್ರ ಕುಡ್ಮಲಯುತ ಶಾಖಾ ಸಹಸ್ರೋರ್ಜಿತ ಪ್ರಾಪ್ತ ಶ್ರೀರಮಣ ದ್ವಿಜೇನ ಫಲಿತ ತದ್ಧ್ಯಾನ ಕಲ್ಪದ್ರುಮ. ಈ ಕಲ್ಪವೃಕ್ಷ ಧ್ಯಾನ ಎಂಬಂಥದ್ದು ಕಲ್ಪವೃಕ್ಷ. ಈ ಗಿಡ ಬೆಳೆದದ್ದು ಹೇಗೆ ಅಂತಂದ್ರೆ, ಅದಕ್ಕೆ ನೀರ್ ಹಾಕ್ತಾ ಇದ್ರಂತೆ. ನೀರ್ ಹಾಕಿದಾಗ ವೃಕ್ಷ ಬೆಳೀತಾ ಇದೆ. ಯಾವ ನೀರ್ ಹಾಕಿದ್ರು ಅಂತಂದ್ರೆ, ಅವರ ಕಣ್ಣಿನಿಂದ ಬರುವಂತ ಆನಂದ ಬಾಷ್ಪ ಏನಿದೆ, ಆನಂದ ಬಾಷ್ಪವೇ ಇವರ ಧ್ಯಾನ ಎಂಬ ಕಲ್ಪ ವೃಕ್ಷಕ್ಕೆ ಮೂಲಕ್ಕೆ ಸಿಂಚನೆ ಮಾಡಿದ್ದು ಅಂತ ಹೇಳ್ತಾ ಇದ್ದೆ. ಬೇರು ಅದರಿಂದ ಒಳಗಡೆ ಚೆನ್ನಾಗಿ ಹರಡಿಕೊಂಡಿದೆ. ಇಲ್ಲಿ ಯಾವುದು ಬೇರು ಅಂತಂದ್ರೆ, ಸತ್ ಪುಲಕಾಲಿ ಮೂಲ ವಿತತಃ, ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಕ್ಷಣ ಕ್ಷಣದಲ್ಲಿಯೂ ಕೂಡ ಅವರಿಗೆ ರೋಮಾಂಚನ ಆಗ್ತಾ ಇದೆ. ರೋಮಾಂಚನ ಆಗಿದ್ದು ಅವರ ದೇಹದಲ್ಲಿ ರೋಮ ಏನು ನಿಟಾರ ಅಂತ ಎದ್ದು ನಿಂತಿದೆ, ಅದು ಆ ಬೇರಿನಂತೆ ಕಂಡು ಬರ್ತಾ ಇದೆ. ಒಳಗಡೆ ಹರಡಿರುವಂತಹ ಬೇರಿನಂತೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಭಗವಂತನ ಚಿಂತನೆ ಮಾಡ್ತಾ ರೋಮಾಂಚನ ಆಗತ್ತೆ, ಆನಂದ ಬಾಷ್ಪ ಸುರಿತಾ ಇದೆ. ಮಿಗಿದ ಕಂಠದಿಂ ದೃಗ್ ಬಾಷ್ಪದಿಂ ನೆಗಮಗದಿಂ ರೋಮಗಳೊಗೆದು ಅಂತ. ನಗೆ ಮೊಗದಿಂ, ಒಳ್ಳೆ ಮಂದಹಾಸದ ಮುಖ, ಆನಂದ ಬಾಷ್ಪ ಸುರಿತಾ ಇದೆ, ರೋಮಗಳೊಳಗೆ ಅದು ರೋಮಾಂಚನ ಆಗ್ತಾ ಇದೆ, ಆ ರೋಮಾಂಚನವೇ ಬೇರೆನಂತೆ ಹರಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ವೃಕ್ಷ ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ, ಬೆಳೆದಂತಹ ವೃಕ್ಷ ಅದಕ್ಕೆ ಒಂದು ಬಳ್ಳಿ ಅಂಟುಕೊಂಡಿದೆ. ಅದು ಯಾವುದು ಬಳ್ಳಿ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭಕ್ತಿ ಲತಯಾ ಶ್ಲಿಷ್ಟ, ಸುಭಕ್ತಿ ಲತಯಾ ಶ್ಲಿಷ್ಟ. ಭಗವಂತನಲ್ಲಿ ಏನು ಭಕ್ತಿ ಇದೆ, ಇವರು ದೇವತೆಗಳು ಮಾಡುವಂತಹ ಅಚಲವಾದ ಭಕ್ತಿ, ಅದು ಬಳ್ಳಿ. ಆ ಬಳ್ಳಿಯಿಂದ ಅಲಿಂಗಿತವಾದಂತಹ ವೃಕ್ಷ ಅಂದ್ರೆ ಇವರ ಧ್ಯಾನ ಎಂಬಂತಹ ಕಲ್ಪವೃಕ್ಷ. ಆ ಧ್ಯಾನ ಎಂಬಂತಹ ಕಲ್ಪವೃಕ್ಷ ಅದರ ಚಿಗುರು ಅಂತಂದ್ರೆ ಕಾಯ ಪ್ರಭಾ ಪಲ್ಲವ. ಭಗವಂತನನ್ನು ಚಿಂತನೆ ಮಾಡ್ತಾ ಮಾಡ್ತಾ ಪ್ರಕಾಶ ಉಪಜಾಯತೆ ಸರ್ವದ್ವಾರೇಶು ತಸ್ಯಾಸ್ಯ ಪ್ರಕಾಶ ಉಪಜಾಯತೆ ಅಂತ ಕೃಷ್ಣ ಹೇಳ್ತಾನೆ. ಉಪಾಸಕನಿಗೆ ಯಾರು ಎತ್ತರ ಮಟ್ಟದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಹೋಗ್ತಾನೆ, ಅವನ ಸತ್ವ ಇದೆ, ಅವನದು ಅತ್ಯಂತ ಮನಸ್ಸು ಶುದ್ಧವಾಗಿದೆ, ಅವನಲ್ಲಿ ಭಕ್ತಿಯ ಪಕ್ವತೆ ಉಂಟಾಗ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ ಅಂತಂದ್ರೆ, ಯಾರನ್ನ ನೋಡಿದರೆ ಯಾರ ಇಂದ್ರಿಯಗಳಲ್ಲಿ ಹೊಳಪುಕೊಂಡು ಬರ್ತಾ ಇದೆಯೋ ಅವರಲ್ಲಿ ಭಕ್ತಿ ಪಕ್ವತೆಯನ್ನು ಹೊಂದಿದೆ, ಅವರ ಧ್ಯಾನ ಎತ್ತರದ ಮಟ್ಟಕ್ಕೆ ಹೋಗಿದೆ ಅಂತನ್ನೋದನ್ನ ನಾವು ತಿಳಿದುಕೊಳ್ಳಬೇಕು ಅಂತನ್ನೋದನ್ನ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಅದನ್ನೇ ಕಾಯ ಪ್ರಭಾ ಪಲ್ಲವ, ದೇಹದಿಂದ ಹೊರಹೊಮ್ಮುವ ಕಾಂತಿ ಏನಿದೆ ಅದೇ ಚಿಗುರು, ಚಿಗುರು ಒಳ್ಳೆ ಕೆಂಪಿಗೆ ಹೊಡಿತಾ ಅದು ಆನಂದವನ್ನು ಕೊಡ್ತಾ ಇರ್ತದೆ. ಹಾಗೆ ಇವರ ದೈಹಿಕ ಕಾಂತಿ ಅದು ಚಿಗುರಿನಂತೆ ಕಂಡು ಬರ್ತಾ ಇದೆ. ಕಾಯ ಪ್ರಭಾ ಪಲ್ಲವ, ಚಿಗುರುಡಿತು, ಹೂವು ಮೊಗ್ಗಾಗ್ತಾ ಇದೆ, ಮೊಗ್ಗು ಹೂವು ಎಲ್ಲವೂ ಕೂಡ ಆಗ್ತಾ ಇದೆ. ಯಾವುದು ಮೊಗ್ಗು ಅಂತಂದ್ರೆ ಈಶನ್ ಮೀಲಿತ ನೇತ್ರ ಕುಡ್ಮಲಯುತಃ, ಕಣ್ಣನ್ನ ಅರೆ ಮುಚ್ಚಿ ಅವರು ಧ್ಯಾನ ಮಾಡ್ತಾ ಇದ್ದಾರೆ, ಅರೆ ಮುಚ್ಚಿ ಧ್ಯಾನ ಮಾಡುವ ಕಣ್ಣು ಒಳ್ಳೆ ಮೊಗ್ಗಿನಂತೆ ಕಂಡು ಬರ್ತಾ ಇದೆ. ಅಂತಹ ಇವರ ಧ್ಯಾನದ ಈ ಕಲ್ಪವೃಕ್ಷ ಏನಿದೆ, ಈ ಧ್ಯಾನ ಕಲ್ಪವೃಕ್ಷ ಹಣ್ಣು ಬಿಡ್ತು, ಹಣ್ಣು ಬಿಟ್ಟರೆ ಆಗೋದಿಲ್ಲ, ಬರೀ ಹಣ್ಣು ಬಿಡ್ತಾ ಇದೆ, ಕೊನೆಗೆ ಹಣ್ಣು ಹುಳ ತಿಂತಾ ಇದೆಯೋ ಅಥವಾ ಕೆಳಗೆ ಬಿದ್ದು ಹಾಳಾಗ್ತಿದೆ ಅಂತಂದ್ರೆ ಉಪಯೋಗ ಇಲ್ಲ. ಆ ಹಣ್ಣಿಗೆ ಗಿಳಿಯೋ ಅಥವಾ ಕೋಗಿಲೆಯೋ ಬಂದು ಆ ಹಣ್ಣನ್ನ ಆಸ್ವಾದನೆ ಮಾಡ್ತದೆ ಅಂದ್ರೆ ಆ ವೃಕ್ಷದ ಸಾಫಲ್ಯ, ವೃಕ್ಷ ಹಣ್ಣು ಬಿಟ್ಟದಕ್ಕೂ ಕೂಡ ಒಂದು ಸಾಫಲ್ಯ. ಹಾಗೆ ಈ ವೃಕ್ಷದ ಹಣ್ಣು ಅದಕ್ಕೆ ಹಣ್ಣು ಬಿಟ್ಟಿದೆ, ಆ ಹಣ್ಣಿಗೆ ಬಂದ ಹಕ್ಕಿನಂದ್ರೆ ಸದ್ವಿಜಯನ ಫಲಿತ, ಯಾವುದು ಶ್ರೀರಮಣದ್ವಿಜಯನ ಫಲಿತ, ಸಾಕ್ಷಾತ್ ಭಗವಂತನೇ ಬಂದು ಆ ಫಲವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ಭಗವಂತನ ಪ್ರತ್ಯಕ್ಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ ಧ್ಯಾನ ಎಂಬ ಕಲ್ಪವೃಕ್ಷ ಹಣ್ಣು ಬಿಟ್ಟಿತು, ಆ ಹಣ್ಣನ್ನ ಆ ಹಕ್ಕಿ ಬಂದು ಆಸ್ವಾದನೆ ಮಾಡ್ತಾ ಇದೆ ಅಂತಂದ್ರೆ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಭಗವಂತ ಅಲ್ಲಿ ಬಂದು ನಿಂತ ಅಧ್ಯಯನ ಮಾಡ್ತಾ ಇದ್ದಾನೆ, ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಎಲ್ಲರಿಗೆ ಕಾಣಿಸಲಿಲ್ಲ, ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ, ಲಕ್ಷ್ಮೀದೇವಿ ಆ ರೂಪವನ್ನು ನೋಡ್ತಾ ಇದ್ದಾಳೆ, ಭಗವಂತ ಹೇಳುವ ಧ್ವನಿಯನ್ನು ಕೇಳ್ತಾ ಇದ್ದಾಳೆ. ಬ್ರಹ್ಮದೇವರಿಗೆ ಅಸ್ಪಷ್ಟವಾದ ರೂಪ ಕಾಣಿಸ್ತಾ ಇದೆ, ಸ್ಪಷ್ಟವಾಗಿ ಧ್ವನಿ ಕೇಳಿಸ್ತಾ ಇದೆ. ರುದ್ರದೇವರಿಗೆ ಧ್ವನಿ ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ರೂಪ ಕಾಣಿಸ್ತಾ ಇಲ್ಲ ರುದ್ರದೇವರಿಗೆ. ಉಳಿದ ದೇವತೆಗಳಿಗೆ ರೂಪವೂ ಇಲ್ಲ ಧ್ವನಿಯೂ ಇಲ್ಲ ಅಂತ ಹೇಳ್ತಿದ್ದೆ. ಇದರಿಂದಲೇ ಆ ತಾರತಮ್ಯ ಗೊತ್ತಾಗ್ತಾ ಇದೆ. ದೇವೇಶು ಧಾತ ಪ್ರಭುರಸ್ಯ ಲಕ್ಷ್ಮೀ ತಸ್ಯ ಪ್ರಭು ಸೋಹಮಿತೀವ ಶಂಸನ್ ಆಜ್ಞಾ ಮಜಸ್ಸೈವ ದದಾವದೃಶ್ಯ ವಿಜ್ಞೇಯ ಮೂರ್ತಿ ಸ್ಫುಟನಿಂದಿರಾಯಾಹ. ಪ್ರತ್ಯಕ್ಷನಾದವ ನಾರಾಯಣ, ಕಂಡವಳು ಲಕ್ಷ್ಮೀದೇವಿ, ಆದ್ದರಿಂದ ಹರಿ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ, ಭಗವಂತ ಸರ್ವೋತ್ತಮ, ಅಥರಮ. ನಂತರದಲ್ಲಿ ಲಕ್ಷ್ಮೀದೇವಿ, ಯಾಕೆ ಭಗವಂತ ನೋಡಿದವಳು, ಧ್ವನಿಯನ್ನು ಕೇಳಿದವಳು ಲಕ್ಷ್ಮೀದೇವಿ, ಆದ್ದರಿಂದ ಲಕ್ಷ್ಮೀದೇವಿ ನಂತರದಲ್ಲಿ. ಬ್ರಹ್ಮದೇವರಿಗೆ ರೂಪ ಸ್ಪಷ್ಟ, ಧ್ವನಿ ಸ್ಪಷ್ಟ, ಆದ್ದರಿಂದ ಲಕ್ಷ್ಮೀದೇವಿ ನಂತರದಲ್ಲಿ ಬ್ರಹ್ಮದೇವರು, ಬ್ರಹ್ಮದೇವರು ವಾಯುದೇವರು ನಂತರವೇ. ರುದ್ರದೇವರಿಗೆ ರೂಪ ಕಾಣಿಸಲೇ ಇಲ್ಲ, ಧ್ವನಿಯು ಕೂಡ ಅಸ್ಪಷ್ಟವಾಗಿ ಕೇಳಿಸಿದೆ, ಆದ್ದರಿಂದ ಬ್ರಹ್ಮದೇವರ ನಂತರದಲ್ಲಿ ರುದ್ರದೇವರು ಅಂತ ಗೊತ್ತಾಗ್ತಾ ಇದೆ. ಉಳಿದ ದೇವತೆಗಳು ಇಂದ್ರಾ ದೇವತೆಗಳು ಅವರಿಗಿಂತ ಕೆಳಗಡೆ ಬರ್ತಾ ಇದ್ದಾರೆ ಅನ್ನುವ ತಾರತಮ್ಯ ಅದರಿಂದಲೇ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡುವ ಆ ಸಂದರ್ಭದಿಂದಲೇನೆ ಅವರ ತಾರತಮ್ಯ ಸ್ಪಷ್ಟವಾಗಿ ನಮಗೆ ಸಿದ್ಧವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಭಗವಂತ ಆದೇಶ ಮಾಡಿದ, ಏನು, ನಾನು ಭೂಮಿಯಲ್ಲಿ ಅವತಾರ ಮಾಡ್ತೇನೆ, ನಾನು ಅವತಾರ ಮಾಡುವ ಮೊದಲಿಗೆ ಶೇಷದೇವರು ಅವತಾರ ಮಾಡಬೇಕು, ದೇವತೆಗಳೆಲ್ಲ ಅವತಾರ ಮಾಡಬೇಕು, ಭೂಮಿಯಲ್ಲಿ ಇಳಿಬೇಕು, ನೀನೂ ಕೂಡ ನನ್ನ ಜೊತೆಗೆ ಅವತಾರ ಮಾಡು ಅಂತ ಭಗವಂತ ಲಕ್ಷ್ಮೀದೇವಿಗೆ ಹೇಳ್ತಾ ಇದ್ದಾನಂತೆ. ಅದಲ್ಲದೇನೆ ದೇವಕಿಯ ಗರ್ಭವನ್ನ ರೋಹಿಣಿ ಉದರೇ, ರೋಹಿಣಿಯ ಉದರದಲ್ಲಿ ಇಡಬೇಕು ಅಂತ. ಭಗವಂತ ಆದೇಶ ಮಾಡ್ತಾನೆ. ರೋಹಿಣಿಯ ದೇವಕಿಯ ಗರ್ಭವನ್ನ ರೋಹಿಣಿಯ ಉದರದಲ್ಲಿ ತಂದಿಡಬೇಕು ಅಂತ ಭಗವಂತ ದುರ್ಗೆಗೆ ಆದೇಶ ಮಾಡ್ತಾರೆ. ಇದನ್ನು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಉದರದಲ್ಲಿ ಬೆಳೆಯುವಂತಹ ಗರ್ಭವನ್ನ ಇನ್ನೊಬ್ಬರ ಉದರದಲ್ಲಿ ಬೆಳೆಯುವಂತೆ ಮಾಡುವ ಶಕ್ತಿ ಅದು ಭಗವಂತನ ಶಕ್ತಿ, ಭಗವಂತನ ಮಾಯೆ. ಭಗವಂತ ದುರ್ಗಾದೇವಿಗೆ ಆದೇಶ ಮಾಡ್ತಾನೆ, ದುರ್ಗೆ ಆಯಿತು ಅಂತ ಹೇಳಿ ಭಗವಂತನ ಆದೇಶವನ್ನು ಮನ್ನಿಸಿ ನಾನು ಹಾಗೆ ಮಾಡ್ತೇನೆ. ಪ್ರದಕ್ಷಿಣಿ ಕೃತ್ಯ ತಥಾ ಕರುತ್ತ ಭಗವಂತ ನಮಸ್ಕಾರ ಮಾಡ್ತಾ, ಸ್ವಾಮಿ ನಿನ್ನ ಆದೇಶ ಪರಿಪಾಲನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಇದರ ಭಗವಂತನ ಅವತಾರ ಆಗುವ ಹಿಂದೆ 6 ಜನ ಮಕ್ಕಳು ಆ ದೇವಕಿ ದೇವಿಗೆ, ಅವರೆಲ್ಲರೂ ಕೂಡ ಮೃತರಾಗಿದ್ದಾರೆ, ಕಂಸನಿಂದ ಮೃತರಾಗ್ತಾ ಇರ್ತಾರೆ. ಅದಕ್ಕೆ ಕಾರಣವನ್ನ ಅದರ ಇತಿಹಾಸವನ್ನ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದು ಯಾರು 6 ಜನ ಮಕ್ಕಳು? 6 ಜನ ಹುಟ್ಟಿದ್ರು ಮೃತರಾದ್ರು, ಅದು ಯಾಕೆ ಹುಟ್ಟಿದ್ರು, ಯಾಕೆ ಮೃತರಾದ್ರು? ಹುಟ್ಟಿದಾಕ್ಷಣ ಮರಣ ಬರುವಂಥದ್ದು ಏನಿತ್ತು ಅವರಿಗೆ? ಅದಕ್ಕೆ ಆಚಾರ್ಯರು ಅದನ್ನ ನಿರ್ಣಯದಲ್ಲಿ ಹೇಳ್ತಾ, ಮರೀಚಿಜಾಹ ಷಣ್ ಮುನಯೋ ಬಹುವೀರೆ ಅಂತ. 6 ಜನ ಹಿಂದೆ ಮರೀಚಿ ಋಷಿಗಳ ಮಕ್ಕಳಂತೆ. ತೇ ಪ್ರಾಹಸಂ ದೇವನಂ ಕಾರ್ಶ್ಯ ಹೇತೋ, ಹಿಂದೆ ಋಷಿಗಳನ್ನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ. ಏನ್ ಋಷಿಗಳು ಇವರು, ನೋಡ್ಲಿಕ್ಕೆ ಬಡಕಲಾಗಿದ್ದಾರೆ, ಏನು ಒಳ್ಳೆ ತಿಂದಿಲ್ಲ ಏನಿಲ್ಲ, ದೇಹ ನೋಡಿದ್ರೆ ಬರೀ ಮುಳೆಗೆ ಕಾಣಿಸ್ತಾ ಇದೆ, ಏನಿದು ಅಂತ ಅಪಹಾಸ ಮಾಡಿದ್ರಂತ. ಅಪಹಾಸ ಮಾಡಿದಾಗ ಅವರು ಶಾಪವನ್ನು ಕೊಡ್ತಾ ಇದ್ದಾರೆ, ನೀವು ಋಷಿಗಳ ಮಕ್ಕಳಾಗ್ಲಿಕ್ಕೆ ಯೋಗ್ಯರಲ್ಲ, ಆಸುರಿ ಭಾವನೆ ನಿಮ್ಮಲ್ಲಿದೆ, ಆದ್ದರಿಂದ ನೀವು ಆಸುರಿ ಯೋನಿಗೆ ಹುಟ್ಟ್ರಿ ಅಂತ ಶಾಪ ಕೊಡ್ತಾ ಇದ್ದಾರೆ. ಆ 6 ಜನ ಮರೀಚಿ ಋಷಿಗಳ ಮಕ್ಕಳು, 6 ಜನ ಏನಿದ್ದಾರೆ ಅವರು ಕಶ್ಯಪರ ಆ ಮರೀಚಿ ಋಷಿಗಳ ಮಕ್ಕಳು, ಅವರು ಕಾರಣೇಮಿಯ ಮಕ್ಕಳಾಗಿ ಹುಟ್ಟುತ್ತಾ ಇದ್ದಾರೆ. ಕಾರಣೇಮಿಯ ಮಕ್ಕಳಾಗಿ ಹುಟ್ಟಿದ್ರು. ಕಾರಣೇಮಿಯ ಮಕ್ಕಳಾಗಿ ಹುಟ್ಟಿದಾಗ ಅವರಿಗೆ ಅಸುರನ ಮಕ್ಕಳಾಗಿ ಅವರಿಗೆ ಆಸುರಿ ಭಾವನೆ ಬಂತು. ತಪಸ್ಸು ಮಾಡಬೇಕು, ಬ್ರಹ್ಮದೇವರು ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ತಪಸ್ಸನ್ನು ಮಾಡಿ ನಮಗೆ ಅವಧತ್ವ ವರ ಬೇಕು ಅಂತ ಅವಧತ್ವ ವರ ಕೇಳ್ಕೊಂಡ್ರಂತೆ. 6 ಜನ ವರ ಕೇಳ್ಕೊಂಡು ಹೀಗೆ ಬರ್ತಾ ಇದ್ದಾರೆ. ಆಗ ಹಿರಣ್ಯಕಶಿಪು ರಾಜ ನೋಡಿದ್ನಂತೆ, ಕರೆದ್ನಂತ ಅವ್ರನ್ನೆಲ್ಲ. ನಾನು ರಾಜನಾಗಿರ್ಬೇಕಾದ್ರೆ ನೀವು ಯಾರು ಬ್ರಹ್ಮದೇವರ ಕುರಿತು ತಪಸ್ಸು ಮಾಡ್ಲಿಕ್ಕೆ ಹೇಳಿದ್ ನಿಮಗೆ? ನನ್ನ ಕುರಿತು ತಪಸ್ಸನ್ನು ಮಾಡ್ಬೇಕಿತ್ತು, ನಾನು ನಿಮಗೆ ವರ ಕೊಡ್ತಾ ಇದ್ದೆ, ನೀವು ಯಾಕೆ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡಿದ್ದು ಅಂತ ಸಿಟ್ಟಿನಿಂದ ಶಾಪವನ್ನು ಕೊಡ್ತಾ ಇದ್ದಾನೆ. ನಿಮಗೆ ನಿಮ್ಮ ಅಪ್ಪನಿಂದಲೇ ಮರಣ ಬರಲಿ ಅಂತ ಶಾಪವನ್ನು ಕೊಟ್ಟಂತೆ. ಬ್ರಹ್ಮದೇವರ ವರ ಮರಣ ಇಲ್ಲ ಅಂತ, ಹಿರಣ್ಯಕಶಿಪುವಿನ ಶಾಪ ಅಪ್ಪನಿಂದ ಮರಣ ಬರಲಿ ಅಂತ. ಅದನ್ನ ದುರ್ಗಾದೇವಿ ಸರಿಪಡಿಸ್ತಾಳಂತೆ, ಎರಡನ್ನೂ ಕೂಡ ಸರಿ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? 6 ಜನರಿಗೆ ಅವರೊಂದು ಗುಹೆಯಲ್ಲಿ ಇದ್ದಾರೆ, ಮಲಗಿದ್ರಂತೆ, ನಿದ್ರೆ ಬಂತು. ನಿದ್ರೆಯಲ್ಲಿ ಅವ್ರಿಗೊಂದು ವಿಚಿತ್ರವಾದ ನಿದ್ರೆ, ಎಚ್ಚರ ಬರದಿರುವಂತೆ ಮಾಡ್ತಾ ಇದ್ದಾಳೆ, ದೇಹದಲ್ಲಿ ಹಾಗೆ ಇರುವಂತೆ ಮಾಡ್ತಾ ಇದ್ದಾಳೆ. ಮಾಡಿ ಜೀವದ ಒಂದು ಕಲೆಯನ್ನು ತೆಗೆದುಕೊಂಡ್ಬರ್ತಾಳೆ, ಒಂದು ಕಲೆಯನ್ನು ತೆಗೆದುಕೊಂಡು ದೇವಕಿ ಗರ್ಭದಲ್ಲಿ ಇಡ್ತಾಳೆ. ಆ ಮಗು ಅಲ್ಲಿ ಹುಟ್ಟುತ್ತಾ ಇದೆ, ಹುಟ್ಟಿದಾಗ ತಕ್ಷಣದಲ್ಲಿ ಕಂಸ ಬರ್ತಾನೆ, ಕಂಸ ಸಂಹಾರ ಮಾಡ್ತಾನೆ. ಕಂಸ ಅಂತಂದ್ರೆ ಯಾರು? ಅವನ ಕಾರಣೇಮಿನೇ. ಆದ್ದರಿಂದ ಕಾರಣ ತಂದೆಯಿಂದ ಮರಣ ಬರಬೇಕಿತ್ತು, ಕಾರಣೇಮಿಯಿಂದ, ಕಾರಣೇಮಿಯ ಕಂಸ, ಕಂಸನಿಂದ ಮರಣ ಬಂತು. ಮತ್ತೆ ಅಜ್ಜಿಯನ್ನು ತೆಗೆದುಕೊಂಡು ಹೋಗಿ ಆ ಶರೀರದಲ್ಲಿ ಮತ್ತೆ ಹಾಕಿ ಇಡ್ತಾ ಇರ್ತಾರೆ. ಹೀಗೆ 6 ಜನ ಮಕ್ಕಳನ್ನ ತಂದು ದೇವಕಿಯ ಗರ್ಭದಲ್ಲಿಟ್ಟು ಕಾರಣ ಕಂಸನಿಂದ ಮರಣ ಬರುವಂತೆ ಮಾಡ್ತಾ ಇದ್ದಾಳೆ. ದುರ್ಗಾದೇವಿ ವ್ಯಾಪಾರ, ಬ್ರಹ್ಮದೇವರ ವರವೂ ಕೂಡ ಸತ್ಯ ಆಗಬೇಕು, ಹಿರಣ್ಯಕಶಿಪುವಿನ ಶಾಪವೂ ಕೂಡ ಸತ್ಯ ಆಗಬೇಕು, ಎರಡು ಸತ್ಯ ಆಗುವಂತೆ ಆ ಭಗವಂತ ಮಾಯೆಯಿಂದ ಮಾಡಿಸ್ತಾ ಇದ್ದಾನೆ. ದುರ್ಗಾದೇವಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ನಂತರದಲ್ಲಿ ಶೇಷದೇವರು ಅಲ್ಲಿ ಶರೀರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ದೇವರು ಮೊದಲು ಹುಟ್ಟಬೇಕಿತ್ತು, ದೇವರು ತಾನು ಮೊದಲು ಹುಟ್ಟಿದ್ದೇನೆ, ಶೇಷದೇವರು ಮೊದಲು ಹುಟ್ಟಿದಾರಲ್ಲ, ದೇವರಿಗೆ ಅಣ್ಣ ಉಳಿದವರು 6 ಜನ ಹುಟ್ಟಿದ್ರು, ಹುಟ್ಟಿ ಕೂಡ ಮೃತರಾಗಿತ್ತು, ಅವ್ರ ಅಣ್ಣ ಅಂತ ಅನಿಸ್ಕೊಳ್ಳಿಲ್ಲ ಯಾರು ಕೂಡ. ಅಣ್ಣ ಅಂತ ಅನಿಸ್ಕೊಂಡವ ಬಲರಾಮ, ಆದ್ದರಿಂದ ಅಣ್ಣ ಅಂತ ಯಾಕೆ ಅನಿಸ್ಕೊಳ್ಬೇಕಿತ್ತು, ದೇವರ ಅಣ್ಣ ಅಂತ ಅನಿಸ್ಕೊಳ್ಬೇಕಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಅದಕ್ಕೆ ಅದಿರಾಜರು ಹೇಳ್ತಾರೆ, ಸಂಪ್ರೇಷಯಂತಿ ಸ್ಮ ನರೈರ್ ನರೇಂದ್ರಾಹ ಶಯ್ಯಂ ಸ್ವಕೀಯಂ ಪುರತಃ ಪ್ರಯಾಣೇ. ಯಾವತ್ತು ರಾಜರಾದವರು ತಾವು ಮೊದಲಿಗೆ ಹೋಗೋದಿಲ್ಲ, ತಮ್ಮ ಹಾಸಿಗೆಯನ್ನ ತಮ್ಮ ವಸ್ತುವನ್ನು ಕೊಟ್ಟು ಕಳಿಸ್ತಾರೆ. ಹಾಗೆ ದೇವರು ತಾನು ಭೂಮಿಗೆ ಇಳಿದು ಬರುವ ಮೊದಲಿಗೆ ತನ್ನ ಹಾಸಿಗೆ ಅಲ್ವಾ ಶೇಷದೇವರು, ಅದಕ್ಕೆ ಹಾಸಿಗೆಯನ್ನು ಕೊಟ್ಟು ಕಳಿಸಿದ್ದಾನೆ. ಹಾಸಿಗೆ ನೀವು ಮೊದಲು ಹೋಗು, ನೀನು ಸಿದ್ಧನಾಗಿರು, ನಾನು ಬರ್ತೇನೆ ಅಂತ ಭಗವಂತ ಆದೇಶ ಮಾಡಿ ಹಾಸಿಗೆ ಆದ ಶೇಷದೇವರ ಮೊದಲು ಕೊಟ್ಟು ಕಳಿಸ್ತಾ ಇದ್ದಾನೆ, ಶೇಷದೇವರು ಮೊದಲು ಬರ್ತಾ ಇದ್ದಾರೆ. ಇನ್ನೊಂದು ಕಾರಣ ರಾಜರು ಹೇಳ್ತಾ ಇದ್ದಾರೆ, ಮೊದಲಿಗೆ ಶೇಷದೇವರು ಬರ್ಲಿಕ್ಕೆ ಏನು ಕಾರಣ? ಒಂದು ಊರಿಗೆ ಹೋಗಬೇಕಾಗಿದೆ, ಒಂದು ಮನೆಗೆ ರಾಜ ಪ್ರವೇಶ ಮಾಡಬೇಕಾಗಿದೆ. ಆ ಮನೆಗೆ ರಾಜ ಹೋಗಬೇಕು ಅಂತಂದ್ರೆ ರಾಜನ ಭಟ ಮೊದಲಿಗೆ ಹೋಗ್ತಾನೆ, ಭಟ ಮೊದಲಿಗೆ ಹೋಗಿ ಆ ಮನೆಯನ್ನು ಶುದ್ಧಗೊಳಿಸ್ತಾನೆ, ಸ್ವಚ್ಛಗೊಳಿಸಿ ಅಲಂಕೃತ ಮಾಡಿ ನಂತರದಲ್ಲಿ ರಾಜ ಅಲ್ಲಿ ಪ್ರವೇಶ ಮಾಡ್ತಾನೆ. ಹಾಗೆ ಭಗವಂತ ತನ್ನ ಭೃತ್ಯರಾದ ಶೇಷಗರನ್ನು ಕಳಿಸಿ ಗರ್ಭವನ್ನು ಶುದ್ಧ ಮಾಡಿ ನಂತರದಲ್ಲಿ ತಾನು ಗರ್ಭವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಭಗವಂತ ಗರ್ಭದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ, ಗರ್ಭದಲ್ಲಿದ್ದಾನೆ. ಗರ್ಭೇಪ್ಯದ ಪ್ರಾತ್ಮ ಸುಖೈಕ ಮೂರ್ತಿ ಮಭ್ಯತ್ಯ ಪದ್ಮಾಸನ ಮುಖ್ಯ ದೇವಾ ಗಿರ್ಭಿರ್ಭವದ್ ಗರ್ಭ ನಿವಾಸ ಜಾರ್ತಿ ನಿರ್ಭಂಗ ಸಿದ್ಧರ್ಥ ವಿವಾಸ್ತುವಂಸ್ತಂ. ಶ್ಲೋಕ ನೋಡಿ ಹೇಗಿದೆ. ಗರ್ಭೇಪ್ಯದ ಭ್ರಾತ್ಮ ಸುಖೈಕ ಮೂರ್ತಿ ಮಭ್ಯತ್ಯ ಪದ್ಮಾಸನ ಮುಖ್ಯ ದೇವಾ ಗಿರ್ಭಿರ್ಭವದ್ ಗರ್ಭ ನಿವಾಸ ಜಾರ್ತಿ ನಿರ್ಭಂಗ ಸಿದ್ಧರ್ಥ ವಿವಾಸ್ತುವಂಸ್ತಂ. ಸರಳವಾಗಿ ಶಬ್ದಗಳು ಯಾವುದೂ ಕ್ಲೇಶ ಇಲ್ಲ. ಗರ್ಭ ಅನ್ನೋ ಶಬ್ದ ಅರ್ಥ ಆಗೋದಿಲ್ಲ, ಸಿದ್ಧಿ ಅನ್ನೋ ಶ್ಲೋಕ ಶಬ್ದ ಅರ್ಥ ಆಗೋದಿಲ್ಲ, ಅಭವತ್ ಯಾವುದು ಅರ್ಥ ಆಗದೇ ಇರುವಂತ ಶಬ್ದ ಅಲ್ಲ, ಎಲ್ಲ ಅರ್ಥ ಆಗುವಂತ ಶಬ್ದಗಳು. ಅಂತ ಸರಸವಾಗಿ ಸರಳವಾಗಿ ಶಬ್ದಗಳ ಜೋಡಣೆಯನ್ನು ಮಾಡಿ ಅದರಲ್ಲಿ ಸರಸ್ಯದ ಅಲಂಕಾರವನ್ನು ಬಳಸ್ತಾ ರಾಜರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ರಾಜರು ಹೇಳ್ತಾರೆ, ಭಗವಂತ ಕೃಷ್ಣ ದೇವಕಿ ಗರ್ಭದಲ್ಲಿದ್ದಂತೆ, ಗರ್ಭದಲ್ಲಿದ್ದಂತಂದ್ರೆ ಸುಮ್ಮನೆ ಇದ್ದ ಅಷ್ಟೇ. ಗರ್ಭದಲ್ಲಿದ್ದಾಗ ದೇವತೆಗಳೆಲ್ಲ ಬರ್ತಾ ಇದ್ದಾರೆ, ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ಶೇಷದೇವರು ಎಲ್ಲ ಬಂದು ಸ್ತೋತ್ರ ಮಾಡ್ತಾ ಇದ್ದಾರಂತ. ಅದ್ಯಾಕ್ರಿ ಗರ್ಭದಲ್ಲಿದ್ದಾಗಲೇ ಹೋಗಿ ಸ್ತೋತ್ರ ಮಾಡಬೇಕಿತ್ತು ಅಂತ. ನಿಮಗೆ ಬೇರೆ ಪುರುಸತ್ ಸಿಗ್ಲಿಲ್ವಾ, ಬೇರೆ ಹೊತ್ತು ಸಿಗ್ಲಿಲ್ವಾ, ಗರ್ಭದಲ್ಲೇ ಹೋಗಿ, ಗರ್ಭದಲ್ಲಿ ಇರಬೇಕಾದ್ರೆ ಹೋಗಿ ಯಾಕೆ ಸ್ತೋತ್ರ ಮಾಡಬೇಕಿತ್ತು? ಕ್ಷೀರಸಮುದ್ರದಲ್ಲಿ ಸುಖವಾಗಿ ಮಲಗಿದ್ದ ಅಲ್ಲಿ ಸ್ತೋತ್ರ ಮಾಡಿದ್ರೆ ಆಗಿತ್ತಪ್ಪ, ಗರ್ಭದಲ್ಲಿ ಯಾಕೆ ಹೋಗಿ ಸ್ತೋತ್ರ ಮಾಡಬೇಕಿತ್ತು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಗರ್ಭದಲ್ಲೇ ಸ್ತೋತ್ರ ಮಾಡುವ ಪ್ರಸಂಗ ಇದೆ, ಅದರ ಅವಶ್ಯಕತೆ ಇದೆ ಅಂತ. ಏನದು ಅಂತಂದ್ರೆ, ಗರ್ಭದಲ್ಲಿ ಹೇಗಿದ್ದ ನೋಡ್ರಿ, ಕೃಷ್ಣ ಇದ್ದಾನೆ, ಆನಂದವಾಗಿದ್ದಾನೆ. ಅದಭ್ರಾತ್ಮ ಸುಖೈಕ ಮೃತ್ಯು, ಗರ್ಭದಲ್ಲಿದ್ದರೂ ಕೂಡ ಸ್ವರೂಪಭೂತವಾದ ನೈಜವಾದ ಅಮಿತವಾದ ಆನಂದ ಅನುಭವಿಸ್ತಾ ಭಗವಂತ ಇದ್ದಾನೆ. ಗರ್ಭದಲ್ಲಿ ವಿಚಿತ್ರವಾದ ದುಃಖ ಆಗತ್ತೆ. ಕಪಿಲ ಅದನ್ನು ಉಪದೇಶ ಮಾಡ್ತಾ, ಹೇಗೆ ದುಃಖ ಆಗತ್ತೆ ಗರ್ಭದಲ್ಲಿ, ತಾಯಿಗೆ ತಿನ್ನಬೇಕು ಅಂತ ಆಸೆ, ಹುಳಿ ಉಪ್ಪು ಖಾರ ಎಲ್ಲ ತಿಂದುಬಿಡ್ತಾಳೆ ತಾಯಿ ಆದವಳು. ಒಳಗಡೆ ಶಿಶುವಿಗೆ ಚಿಕ್ಕ ಶರೀರ, ಆ ಶರೀರಕ್ಕೆ ಕ್ರಿಮಿಗಳು ಕೀಟಗಳೆಲ್ಲ ಒಳಗಡೆ ದೇಹದಲ್ಲಿರುವಂತಹ ಮಲವನ್ನೇ ತಿಂದು ಪುಷ್ಟವಾಗಿರುವಂತಹ ಕ್ರಿಮಿ ಕೀಟಗಳು ಆ ಮೆದುವಿನ ಶಿಶುವಿನ ಚರ್ಮಕ್ಕೆ ಕುಟುಕಿರುತ್ತೆ, ಅಲ್ಲೆಲ್ಲ ಗಾಯ ಆಗಿರುತ್ತೆ. ತಾಯಿ ತಿನ್ನಂತ ಉಪ್ಪು ಖಾರ ಎಲ್ಲ ಅಲ್ಲಿ ತಾಗುತ್ತೆ, ಆ ಗಾಯದ ಪ್ರದೇಶಕ್ಕೆ ತಾಗಿ ನಮಗೆ ಇಷ್ಟು ಬೆಳೆದಿರುವಂತಹ ನಮಗೆ ಗಾಯ ಆದಲ್ಲಿ ಉಪ್ಪು ಖಾರ ತಾಗಿದರೆ ಎಂಥ ವೇದನೆ ಆಗುತ್ತೆ. ಇನ್ನೂ ಚರ್ಮ ಅದರದ್ದು ಬಹಳ ಎಳಸಾಗಿದೆ, ಅಂತಹ ಚರ್ಮಕ್ಕೆ ಕುಟುಕಿದಾಗ ಅಲ್ಲಿ ಗಾಯ ಆದಾಗ ಅಲ್ಲಿ ಆ ಉಪ್ಪು ಖಾರ ತಾಗಿದಾಗ ಭಯಂಕರವಾದಂತಹ ವೇದನೆ ಆಗಿ ಶಿಶು ಮೂರ್ಛನೆ ಹೋಗುತ್ತಂತೆ. ಅಷ್ಟೆಲ್ಲ ಹಿಂಸೆಗಳಾಗುತ್ತೆ, ಅಷ್ಟೆಲ್ಲ ದುಃಖವನ್ನು ಅನುಭವಿಸ್ತಾ ಇರುತ್ತೆ. ಇದು ಎಲ್ಲರಿಗೂ ಸಮಾನ, ಗರ್ಭದಲ್ಲಿ ಎಲ್ಲರಿಗೂ ಕೂಡ ಇಂತಹ ದುಃಖಗಳಾಗತ್ತೆ. ಆದರೆ ಕೃಷ್ಣ ಮಾತ್ರ ಭಗವಂತ ಗರ್ಭದಲ್ಲಿದ್ದರೂ ಕೂಡ ಯಾವುದೂ ದುಃಖ ಇಲ್ಲ, ಕ್ಷಣದ ದುಃಖವೂ ಕೂಡ ಭಗವಂತನಿಗಿಲ್ಲ, ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಸ್ವಾಮಿ ನೀನು ಗರ್ಭದಲ್ಲಿದ್ದರೂ ಕೂಡ ಸುಖ ಅನುಭವಿಸ್ತಾ ಇದ್ದೀಯಲ್ಲ, ಗರ್ಭದಲ್ಲಿದ್ದು ನಮಗೆ ಸುಖ ಅನುಭವಿಸುವಂತಹ ಪ್ರಸಂಗ ಇಲ್ಲ, ಗರ್ಭದಲ್ಲಿದ್ದರೆ ದುಃಖನೇ ಆಗಬೇಕು. ಗರ್ಭದಲ್ಲಿರುವಂತಹ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ, ನಮಗೆ ಗರ್ಭವಾಸ ದುಃಖ ಕೊಡಬೇಡ ಅಂತ ಸ್ತೋತ್ರ ಮಾಡಬೇಕು ಅಂತ ದೇವತೆಗಳೆಲ್ಲ ಬಂದು ಗರ್ಭದಲ್ಲಿ ಭಗವಂತನಿರಬೇಕಾದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಪ್ರಾರ್ಥನೆ ಮಾಡ್ತಾ ಇರುವ ಕಾಲದಲ್ಲಿ ಭಗವಂತ ಯೋಗ್ಯವಾದ ಕಾಲದಲ್ಲಿ ಇದೆ, ಶರದ್ ಋತುವಿನ ಸಂದರ್ಭ, ವರ್ಷ ಋತು ಆದರೆ ಶರದ್ ಋತುವಿನ ಪ್ರಭಾವ ಇರುವಂತಹ ಸಂದರ್ಭ. ಶ್ರಾವಣ ಮಾಸ, ಸಿಂಹಸ್ಥೇ ರವೌ, ರವಿ ಸಿಂಹದಲ್ಲಿರಬೇಕಾದ್ರೆ ಸರಿಯಾದ ಪ್ರಸಂಗದಲ್ಲಿ ಮುರಳಿಯವರು ಹೇಳಿಸ್ತಾ ಇದ್ದಾರೆ, ಕೃಷ್ಣಾವತಾರದ ಸಂದರ್ಭ ಹತ್ತಿರದಲ್ಲಿ ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಅಷ್ಟಮಿ ದಿವಸ ಅರ್ಧರಾತ್ರಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ದಿಗಟ್ಟಕೇ ರಾತ್ರಿ ಚರಂಜಿಗೀಶೋ ತಿಥಿರ್ನಿಶಾಸಾಚ ಗುಣೋಚಿತೈವ. ಕೃಷ್ಣ ಅವತಾರ ಮಾಡಿದ, ಯಾವಾಗ ಅವತಾರ ಮಾಡಿದ? ಅಷ್ಟಮಿ ದಿವಸ ಅರ್ಧರಾತ್ರಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ ದೇವಕಿಯ ಆ ಮನೆಯಲ್ಲಿ, ಕಾರಾಗೃಹದಲ್ಲಿ ಅವತಾರ ಮಾಡಿದ್ದಂತೆ ಭಗವಂತ. ಹೇಗೆ ಅಂದ್ರೆ, ಅಷ್ಟಮಿ ದಿವಸ ಅರ್ಧರಾತ್ರಿಯಲ್ಲಿ ಅವತಾರ ಮಾಡಿದ. ಯಾಕ್ರಿ ಅಷ್ಟಮಿ ಅರ್ಧರಾತ್ರಿ ಅವತಾರ ಮಾಡಿದ? ಯಾಕೆ ಅವತಾರ ಮಾಡಿದ ನೀವೇನ್ ಕೇಳೋದು? ಯಾಕೆ ನೀನು ಯಾವತ್ತು ಇಂತಾದ ತಾರೀಕಿನಲ್ಲಿ ಹುಟ್ಟಿದೆ, ಯಾಕೆ ಹುಟ್ಟಿದೆ ಅಂತ ಕೇಳಿದ್ರೆ ಅದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ. ಹುಟ್ಟಬೇಕಾದ್ರೆ ಹುಟ್ಟಿದೆ ಅಷ್ಟೇ, ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಅದಕ್ಕೆ ಉತ್ತರ ಇಲ್ಲ. ಆದರೆ ಕೃಷ್ಣನಲ್ಲಿ ಕೇಳಬಹುದು ನಾವು, ಕೃಷ್ಣ ನೀನ್ ಯಾಕೆ ಅವತ್ತಿನ ದಿವಸ ಹುಟ್ಟಿದಿ ಅಂತ. ಯಾಕೆಂದ್ರೆ ದೇವರು ಯಾವುದೇ ಮಾಡೋ ಕಾರ್ಯ ಮಾಡೋದಾದ್ರೂ ಕೂಡ ಅದಕ್ಕೆ ಕಾರಣ ಇರುತ್ತೆ, ಕಾರಣ ಇಲ್ಲದೆ ದೇವರು ಮಾಡುವವರಲ್ಲ. ಆದ್ದರಿಂದ ದೇವರು ಅವತಾರ ಮಾಡಿದ್ದಾರೆ ಅಂತಂದ್ರೆ ಅಷ್ಟಮಿ ದಿವಸ ಅರ್ಧರಾತ್ರಿ ಯಾಕೆ ಅವತಾರ ಮಾಡಿದ ಅಂತಂದ್ರೆ ಅದಕ್ಕೆ ವಾದರಾಜರು ಉತ್ತರ ಕೊಡ್ತಾರೆ. ಅಷ್ಟಮಿ ರಾತ್ರಿ ಅರ್ಧರಾತ್ರಿ ಯಾಕೆ ಅವತಾರ ಮಾಡಿದ ಭಗವಂತ? ಅಷ್ಟ ದಿಕ್ಕಿಗಳಲ್ಲಿರುವ ದುಷ್ಟರನ್ನು ನಿಗ್ರಹ ಮಾಡಲಿಕ್ಕೋಸ್ಕರ ಅಷ್ಟಮಿ ಅವತಾರ ಮಾಡಿದ್ನಂತೆ. ಅವತಾರ ಮಾಡಿದ್ದ ಅಷ್ಟಮಿ ಯಾಕೆಂದ್ರೆ ಎಂಟು ದಿಕ್ಕಿನಲ್ಲಿರುವಂತಹ ಅಸುರರನ್ನ ರಾಕ್ಷಸರನ್ನ ದುಷ್ಟರ ನಿಗ್ರಹ ಮಾಡಲಿಕ್ಕೋಸ್ಕರ ಅಷ್ಟಮಿ ಅವತಾರ ಮಾಡಿದ, ಇನ್ನು ಅರ್ಧರಾತ್ರಿ ಯಾಕೆ ಅವತಾರ ಮಾಡಿದ ಅಂತ. ದುಷ್ಟರ ನಿಗ್ರಹ ಮಾಡಬೇಕು ಅಂತಂದ್ರೆ ಅವ್ರು ಯಾವ ಹೊತ್ತಿನ ಇರ್ತಾರೋ ಆ ಹೊತ್ತಿಗೆ ಹೋಗಿ, ಅವರು ಹಗಲಿನಲ್ಲಿ ರಾತ್ರಿ ಕಳತನ ಮಾಡ್ತಾರೆ, ಹಗಲಿನಲ್ಲಿ ಕಾವಲು ಕಾಯಿ, ಅದ್ರ ನೀರು ಪ್ರಯೋಜನ ಯಾವ ಪ್ರಯೋಜನ ಕೂಡ ಇಲ್ಲ. ಯಾವ ಹೊತ್ತಲ್ಲಿ ಕಳತನ ಮಾಡ್ತಾರೆ ಆ ಹೊತ್ತಲ್ಲಿ ಕಾವಲು ಕಾಯಿದ್ರೆ ಅದಕ್ಕೆ ಪ್ರಯೋಜನ ಇದೆ. ಹಾಗೆ ರಾತ್ರಿಯಲ್ಲಿ ಸಂಚರಿಸುವಂತ ನಿಶಾಚರರ ನಿಗ್ರಹ ಮಾಡಲಿಕ್ಕೋಸ್ಕರ ನಿಶೆಯಲ್ಲಿ ಅವತಾರ ಮಾಡಿದ, ರಾತ್ರಿಯಲ್ಲಿ ಸಂಚಾರ ಮಾಡುವ ಅಸುರ ನಿಗ್ರಹಕ್ಕೋಸ್ಕರ ಭಗವಂತ ರಾತ್ರಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಕೃಷ್ಣ ಅವತಾರ ಮಾಡಿದ, ಅವತಾರ ಮಾಡಿದಾಗ ಚಂದ್ರ ಸರಿಯಾಗಿ ಅರ್ಧ ಇದ್ದಂತೆ, ಅಷ್ಟಮಿ ಚಂದ್ರ ಅರ್ಧ ಇದ್ದಾನೆ. ಯಾಕೆ ಅಂತಂದ್ರೆ ಸಮಾಯವ್ಯ ವಂಶ ಚಂದ್ರ ಆಯ ಮತ್ತು ವ್ಯಯ ಸಮವಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಚಂದ್ರನ ಆಯ ಮತ್ತು ವ್ಯಯ ಎರಡೂ ಕೂಡ ಸಮ ಆಯಿತು. ಯಾಕೆ ಅಂತಂದ್ರೆ ಚಂದ್ರನಿಗೆ ಸಂತೋಷ ಆಯ್ತಂತೆ. ಚಂದ್ರ ನೋಡಿದ್ದಂತೆ ಕೃಷ್ಣ ಅವತಾರ ಮಾಡಿದ್ದಲ್ಲಿ ತನ್ನ ವಂಶದಲ್ಲಿ, ಚಂದ್ರ ವಂಶದಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನೆ. ತನ್ನ ವಂಶದಲ್ಲಿ ಅವತಾರ ಮಾಡಿದ್ದನ್ನು ನೋಡಿ ಹಿರಿ ಹಿರಿ ಹಿಗ್ಗಿದನಂತೆ ಚಂದ್ರ, ಆನಂದ ಆಗಿ ಬಿಡ್ತಂತೆ. ಆಮೇಲೆ ಒಮ್ಮೆ ನೋಡಿದ್ದಂತೆ ಓಹೋ ಕೃಷ್ಣ ಎಷ್ಟು ಸುಂದರನಾಗಿದ್ದಾನೆ, ತನ್ನ ವಂಶದಲ್ಲಿ ಅವತಾರ ಮಾಡಿದ ಕೃಷ್ಣನ ಮುಖ ಒಮ್ಮೆ ನೋಡಿದ್ದಂತೆ, ಎಷ್ಟು ಸುಂದರನಾಗಿದ್ದಾನೆ ಕೃಷ್ಣ. ಈ ಸುಂದರನಾದ ಕೃಷ್ಣನನ್ನು ನೋಡಿದರೆ ಜನ ಯಾವತ್ತೂ ಕೂಡ ನನ್ನ ತಲೆ ಎತ್ತಿ ನೋಡೋದಿಲ್ಲ, ಚಂದ್ರ ಎಷ್ಟು ಸುಂದರನಾಗಿದ್ದಾನೆ ಯಾರು ತಲೆ ಎತ್ತಿ ನೋಡೋದಿಲ್ಲ. ಯಾಕೆ ಆ ಕ್ಲೇಶವೇ ಇಲ್ಲ, ಚಂದ್ರನಿಗಿಂತ ಕೋಟಿ ಚಂದ್ರನಿಗಿಂತ ಮಿಗಿಲಾದ ಪ್ರಕಾಶ ಮಿಗಿಲಾದ ಸೌಂದರ್ಯ ಕೃಷ್ಣನಲ್ಲಿ ಇರಬೇಕಾದ್ರೆ ಇಂತಹ ಕೃಷ್ಣನ ಎದುರಿಗೆ ಇಟ್ಟುಕೊಂಡು ಯಾರೂ ಕೂಡ ತಲೆ ಎತ್ತಿ ನನ್ನನ್ನು ನೋಡೋದಿಲ್ಲಲ್ಲ ಅಂತ ಬೇಸರ ಆಗುತ್ತೆ, ಅವನು ಕುಗ್ಗಿಬಿಟ್ಟಂತೆ. ಆದ್ದರಿಂದ ತನ್ನ ವಂಶದಲ್ಲಿ ಹುಟ್ಟಿದ್ದಾನೆ ಸಿಗ್ಗಿದ, ತನ್ನನ್ನು ಜನ ನೋಡೋದಿಲ್ಲ ಅಂತ ಕುಗ್ಗಿದ, ಆದ್ದರಿಂದ ಸರಿಯಾಗಿ ಅರ್ಧ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಸಮ ಆಯ ದೇವಾಂಶ ಚಂದ್ರ, ಹೀಗೆ ಚಂದ್ರ ಅರ್ಧವಾಗಿದ್ದಾನೆ. ಶಿಶುಂಬ ಶೀಕರ್ತು ಮಥೋನ ಭಾರ ಇತೀವ ಬುದ್ಧ ತುತುಷು ಸ್ಮರುದ್ಧ ಉಪೇಕ್ಷ ಇಷ್ಯಂತಿ ನ ಚೇತ್ ಕೃತಾರ್ಥ ಇತಿ ಸ್ವಯಂ ಪ್ರಜ್ವಲದಗ್ನಿರೇಷಾಂ. ಎಲ್ಲ ವೃದ್ಧರಿಗೆ ಎಲ್ಲರೂ ಕೂಡ ಆನಂದ ಆಯ್ತಂತೆ. ಏನು ಕೃಷ್ಣ ಅವತಾರ ಆಗಿದೆ, ಇನ್ನೇನು ಮಗುವನ್ನ ಒಲಿಸ್ಕೊಳ್ಳೋದು ಕಷ್ಟ ಅಲ್ಲ ನೋಡಿ, ಮಕ್ಕಳನ್ನು ಸುಲಭವಾಗಿ ಗಳಿಸ್ಕೊಂಡು ಬಿಡ್ಬೋದು. ಅದು ತಗೋ ಇದು ತಗೋ ಅದು ನೋಡಿ ಹೀಗಿದೆ ಹೀಗಿದೆ ಅಂತಂದ್ರೆ ಖುಷಿಯಾಗಿ ಕುಣಿದಾಡ್ಕೊಂಡ್ಬಿಡುತ್ತೆ ಮಕ್ಕಳು. ಹಾಗೆ ಭಗವಂತ ಇವತ್ತು ಮಗುವಾಗಿಟ್ಟಿದ್ದಾನೆ, ಭಗವಂತನ ಒಲಿಸಿಕೊಳ್ಳೋದು ಕಷ್ಟ ಇಲ್ಲ, ಯಾಕೆ ಮಗುವಾಗಿದ್ದಾನೆ ಅದರಿಂದ ಸುಲಭವಾಗಿ ಒಲಿಸಿಕೊಳ್ಳಬಹುದು ಅಂತ ಎಲ್ಲರೂ ಕೂಡ ಆನಂದ ಪಡ್ತಾ ಇದ್ದಾರಂತ. ಆವಾಗ ಈ ಅಗ್ನಿಹೋತ್ರಗಳ ಮನೆಯಲ್ಲಿ ಅಗ್ನಿ ಏನಿತ್ತು, ಅಗ್ನಿಯನ್ನ ತಾನಾಗಿ ಉರಿಲಿಕ್ಕೆ ಪ್ರಾರಂಭ ಮಾಡಿದಂತೆ, ಅಗ್ನಿಯನ್ನ ತಾನಾಗಿ ಉರಿತಾ ಇದ್ದಂತೆ. ಯಾಕೆ ಅಂತಂದ್ರೆ ಕೃಷ್ಣ ಅವತಾರ ಮಾಡಿದ್ದಾನೆ, ಭಗವಂತ ಅವತಾರ ಮಾಡಿದ್ದಾನೆ. ಈ ಋಷಿಗಳು ಮುನಿಗಳು ಅಗ್ನಿಹೋತ್ರಗಳನ್ನು ನನ್ನಲ್ಲಿ ಆಹುತಿ ಕೊಡ್ತಾರೆ. ಯಾಕೆ ಆಹುತಿ ಕೊಡೋದೆಲ್ಲ ನನ್ನೊಳಗಿರುವ ದೇವರು ಪ್ರೀತನಾಗಲಿ, ಅಗ್ನಿ ಮುಖನಾದ ಭಗವಂತ ನಮಗೆ ಅನುಗ್ರಹ ಮಾಡಲಿ ಅನ್ನೋ ದೃಷ್ಟಿಯಿಂದ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾರೆ. ಇದು ಸಾಕ್ಷಾತ್ ಎದುರುಗಡೆ ಕೃಷ್ಣ ಬಂದಿರಬೇಕಾದ್ರೆ ಅಗ್ನಿಯನ್ನ ಅಲ್ಲಿ ಅಗ್ನಿಯನ್ನ ಚಿಂತನೆ ಅಗ್ನಿಯೊಳಗಿರುವ ಪರಶುರಾಮನ ಚಿಂತನೆ ಮಾಡಿ ಭಗವಂತನ ಚಿಂತನಾದಿಗಳನ್ನು ಮಾಡಿ ಅಲ್ಲಿ ಸಂಸ್ಕಾರಾದಿಗಳನ್ನು ಮಾಡಿ ಆಹುತಿಯನ್ನು ಕೊಟ್ಟು ಅಲ್ಲಿ ಭಗವಂತ ಒಲಿಸಿಕೊಳ್ಳೋದಕ್ಕಿಂತ ಸಾಕ್ಷಾತ್ ಭಗವಂತನ ಎದುರಿಗಿರಬೇಕಾದ್ರೆ ಅವನ್ನೇ ಆರಾಧನೆ ಮಾಡಬಹುದಲ್ಲ. ಅಂತ ಋಷಿಗಳ ಮುನಿಗಳೆಲ್ಲರೂ ಕೂಡ ಅಲ್ಲಿ ಹೋಗಿ ನನ್ನ ಮುಖದಲ್ಲಿ ಚಿಂತನೆ ಮಾಡಲಿಕ್ಕಿಲ್ಲ, ಆರಾಧನೆ ಮಾಡಲಿಕ್ಕಿಲ್ಲ, ಆಹುತಿಯನ್ನು ಕೊಡ್ಲಿಕ್ಕಿಲ್ಲ ಅಂತ ಅಗ್ನಿ ತಾನಾಗಿ ಉರಿಲಿಕ್ಕೆ ಶುರು ಮಾಡಿದಂತೆ. ತಾನಾಗಿ ಉರಿತಾ ಇತ್ತು ಅಂದ್ರೆ ಉರಿತಾ ಇದ್ದಲ್ಲ, ಹೇಗೋ ಅಗ್ನಿ ಉರಿತಾ ಇದೆ, ಒಂದೆರಡು ಆಹುತಿ ಕೊಟ್ಟರಾಯ್ತು ಅಂತ ಆಹುತಿ ಕೊಡ್ತಾರೆ. ಅಗ್ನಿ ಉರಿಲಿಲ್ಲ ಅಂತಾದ್ರೆ ಅದಕ್ಕೆ ಉರಿಸಬೇಕು, ಅದಕ್ಕೆ ಕಟ್ಟಿಗೆ ಹಾಕಬೇಕು, ಇಂಧನ ಹಾಕಬೇಕು, ಉರಿಸಬೇಕು ಅಂತೆಲ್ಲ ಕಷ್ಟ ಇರುತ್ತೆ. ತಾನಾಗಿ ಅಗ್ನಿ ಉರಿತಾ ಇತ್ತು ಅಂದ್ರೆ ಅಗ್ನಿ ಎರಡು ಆಹುತಿ ಹಾಕ್ಲಿಕ್ಕೆ ಏನು ಕಷ್ಟ ಅಂತ ಆಹುತಿ ಹಾಕಿಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಅಗ್ನಿ ತಾನಾಗಿ ಉರಿತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಸರೋವರಗಳು ಸ್ವಚ್ಛವಾಗಿತ್ತು, ಕೃಷ್ಣ ಬಲ್ಲು ನನ್ನನ್ನು ವಿಹರಿಸ್ತಾನೆ ಅಂತ ದೃಷ್ಟಿಯಿಂದ ಸರೋವರ ಸ್ವಚ್ಛವಾಗಿದೆ, ದಿಕ್ಕುಗಳೆಲ್ಲ ಬಹಳ ಪ್ರಸನ್ನವಾಗಿವೆ ಅಂತ. ಯಾಕೆ ಎಲ್ಲಾ ದಿಕ್ಕಿನಲ್ಲೂ ಕೂಡ ನನ್ನಲ್ಲೆಲ್ಲ ಕೃಷ್ಣನ ಕೀರ್ತಿ ಹರಡುತ್ತಲ್ಲ ಅನ್ನೋ ದೃಷ್ಟಿಯಿಂದ ದಿಕ್ಕುಗಳೆಲ್ಲೂ ಕೂಡ ಪ್ರಸನ್ನವಾಗಿದೆ. ರಸಾ ಪ್ರಸನ್ನ ಕಿರ ರಂಜಿತಾಮ್ ಕರಿಷ್ಯತಿ ಸಂಹಿತಲ ಶ್ರೀಯತಿ, ಭೂಮಿ ಪ್ರಸನ್ನವಾಗಿದೆ ಅಂತೆ, ಆನಂದದಿಂದ ಕುಣಿದಾಡ್ತಾ ಇದೆ ಭೂಮಿ. ಯಾಕೆ ಅಂತಂದ್ರೆ ನನ್ನಲ್ಲಿ ಭಗವಂತ ಕುಣಿದಾಡ್ತಾನೆ, ಅವನ ಪಾದದ ಚಿಹ್ನೆ ನನ್ನ ಮೈ ಮೇಲೆ ಮೂಡುತ್ತೆ ಅಂತ ಭೂಮಿ ಆನಂದದಿಂದ ಸಂತೋಷ ಪಡ್ತಾ ಇದ್ದಾಳೆ. ದೇವತೆಗಳು ತದೈವ ಗಂಧರ್ವ ಗಣಾಜಗುಸ್ತಂ ತಿಲೋತ್ತ ಮಧ್ಯಾಹ್ನ ದುಸ್ತದೈವ ಸ್ವಗೀತ ನಟ್ಟೇನ ವಿಜೇಷ್ಯಮಾಣಂ ತಮಾತ್ಮ ಸತ್ಕರ್ತುಮಿವಾಶುಮಲ್ಲೇ. ಹಿಂದೆ ಮಕ್ಕಳನ್ನ ಖುಷಿ ಪಡಿಸೋದು ಬಹಳ ಸುಲಭ ಅಂತ ದೇವತೆಗಳೆಲ್ಲ ಗಂಧರ್ವ ಗಾನ ಮಾಡ್ತಾ ಇದ್ದಾರೆ, ಅಪ್ಸರಾಸ್ತ್ರೀ ನರ್ತನ ಮಾಡ್ತಿದ್ದಾರೆ. ಯಾಕೆ ಸುಲಭವಾಗಿ ಸಂತೋಷಪಡಿಸಬಹುದಲ್ಲ, ನಾವು ನಮ್ಮಲ್ಲಿರುವಂಥದ್ದನ್ನ ಸ್ವಲ್ಪ ನರ್ತನದಿಂದ ಭಗವಂತನ ಸಂತೋಷಪಡಿಸಿಕೊಳ್ಳೋಣ ಅಂತ ಅಪ್ಸರಾಸ್ತ್ರೀ ನರ್ತನ ಮಾಡ್ತಾ ಇದ್ದಾರೆ. ಗಂಧರ್ವರ ತಮ್ಮಲ್ಲಿರುವಂತಹ ಸ್ವಲ್ಪ ವಿದ್ಯೆಯಿಂದ ಗಾನ ಮಾಡಿ ಭಗವಂತನ ಸಂತೋಷಪಡಿಸೋಣ, ಅವನ ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ ಅಂತ ಗಂಧರ್ವರು ಗಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗೆ ದೇವತೆಗಳೆಲ್ಲರೂ ಕೂಡ ಗಾನ ಮಾಡ್ತಿದ್ದಾರೆ ಗಂಧರ್ವರು. ಹೀಗೆ ಗಂಧರ್ವ ಗಾನ ಮಾಡ್ತಾರೆ, ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ. ದೇವತೆಗಳೆಲ್ಲ ಬಹುಶಃ ಪ್ರಸೂನೈಹಿ, ಹೂಗಳಿಂದೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನಾಳೆ ಕೃಷ್ಣ ಇದಕ್ಕೆ ಹೋಗಿ ಸ್ವರ್ಗಕ್ಕೆ ಹೋಗಿ ಪಾರಿಜಾತ ವೃಕ್ಷನ ಅಪಹಾರ ಮಾಡ್ತಾನೆ. ಪಾರಿಜಾತ ವೃಕ್ಷನ ಅಪಹಾರ ಮಾಡಬೇಕಾದ್ರೆ ಸ್ವಲ್ಪ ಅದರ ಪರಿಚಯ ಇರಬೇಕಲ್ಲ. ಇವತ್ತಿಂತ ವಸ್ತು ನಮಗೆ ಬೇಕು ಅಂತ ಅನಿಸ್ಬೇಕು ಅಂತಾದ್ರೆ ಅದರ ಪರಿಚಯ ಇರಬೇಕು. ಅದರ ಪರಿಚಯ ಇದ್ದು ಅದರ ಗುಣ ದೋಷಗಳ ಬಗ್ಗೆ ನಮಗೆ ಚಿಂತನೆ ಇತ್ತು ಅಂದ್ರೆ ಎಂಥದ್ದು ಬೇಕು ಅಥವಾ ಬೇಡ ಅಂತ ಅನಿಸುತ್ತೆ. ಇವತ್ತು ಕೃಷ್ಣ ನಾಳೆ ಹೋಗಿ ದೇವಲೋಕದಿಂದ ಪಾರಿಜಾತ ವೃಕ್ಷವನ್ನು ಅಪಹಾರ ಮಾಡಬೇಕು ಅಂತಾದ್ರೆ ಪಾರಿಜಾತ ವೃಕ್ಷ ಅಂತಂದ್ರೆ ಏನು, ಅದರ ಹೂಗಳು ಹೇಗಿರುತ್ತೆ, ಅದರ ಪರಿಮಳ ಹೇಗಿರುತ್ತೆ, ಅದರ ಮಹತ್ವ ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ದೇವತೆಗಳು ಪುಷ್ಪರೊಟ್ಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ದೇವತೆಗಳು ಪುಷ್ಪರೊಟ್ಟಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಪ್ರಸನ್ನವಾಗಿದೆ. ಕೃಷ್ಣ ಅವತಾರ ಮಾಡಿದ, ಅವತಾರ ಮಾಡಿದ ಅಂತ ಹೇಳ್ರಿ, ಹುಟ್ಟಿದ ಅಂತ ಹೇಳಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಹುಟ್ಟಿದ ಅವನು ವಾಸುದೇವ, ವಸುದೇವನ ಮಗ ಅಂತ ಪ್ರಸಿದ್ಧ ಆಗಿದೆ. ಅವನು ವಸುದೇವನಿಗೆ ಮಗನಾಗಿದ್ದಾನೆ ಅಂತಂದ್ರೆ ಹೌದು, ಒಂದೃಷ್ಟಿಯಿಂದ ನೀವು ವಸುದೇವನ ಪುತ್ರ ಅಂತ ಹೇಳ್ಕೊಂಡ್ರೆ ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಯಾರು ಪುತ್ರ ಅಂತ ಯಾರನ್ನು ಕರೀತಾರೆ, ಯಾರನ್ನ ಪುತ್ರ ಅಂತ ಕರೀತಾರೆ, ಮಗನನ್ನ ಪುತ್ರ ಅಂತ ಕರೀತಾರೆ. ಯಾಕೆ, ಅವನು ಶ್ರಾದ್ದಾದಿಗಳನ್ನು ಮಾಡಿ ತಂದೆಗೆ ಆಗುವಂತಹ ನರಕಾದಿಗಳನ್ನು ತಪ್ಪಿಸ್ತಾರೆ. ಪುತು ಎಂಬಂತಹ ನರಕವನ್ನು ತಪ್ಪಿಸುವಂತಹ ಮಗನಿಗೆ ಪುತ್ರ ಅಂತ ಕರೀತಾರೆ. ಇವನಿಗೆ ಕೃಷ್ಣನಿಗೆ ಪುತ್ರ ಅಂತ ಕರೀರಿ. ಯಾಕೆ ಅಂತಂದ್ರೆ ವಸುದೇವನಿಗೂ ಪುತ್ರನೇ ಭಗವಂತ. ಯಾರ ಸ್ಮರಣೆ ಮಾಡೋದ್ರಿಂದಲೇ ಜಗತ್ತಿನ ಪಾಪ ಎಲ್ಲೂ ಪರಿಹಾರ ಆಗಿ ನರಕಕ್ಕೆ ಹೋಗೋದಿಲ್ಲ. ಹಾಗಿರಬೇಕಾದ್ರೆ ಸಾಕ್ಷಾತ್ ಭಗವಂತ ಅವನು ದರ್ಶನ ಕೊಡ್ತಾ ಇದ್ದಾನೆ. ದರ್ಶನ ಕೊಟ್ಟಾಗ ಅವನಿಗೆ ನಮ್ಮ ನರಕ ಆಗತ್ತಾ, ಆಗೋದಿಲ್ಲ. ವಸುದೇವನಿಗೆ ಆಗುವ ನರಕದಿಂದ ಪಾರ ಮಾಡಿದವನು ಯಾರು, ಕೃಷ್ಣ. ಆದ್ದರಿಂದ ವಸುದೇವನಿಗೆ ಅವನ ಪುತ್ರ, ಈ ಕಾರಣದಿಂದ ಅವನ ಪುತ್ರ ಅಂತ ಕರೀರಿ. ಯದೀಯ ರೂಪಂ ಪ್ರಕಟೀಕರೋತಿ ಹಿತಾ ಸತಸ್ಯೇತಿ ವೇದವಾದ ತಥಾವಿಧ ಸ್ಯಾನಕದುಂದು ಭೇಸ್ತ ಪಿತೃತ್ವಮಪ್ಯಸ್ತು ನೇನ ಹಾನಿ. ವೇದದಲ್ಲಿ ಬ್ರಹ್ಮದೇವರನ್ನ ಸಪಿತುಷ್ಪಿತಾಸತ ಅಂತ ಕರೀತಾರೆ, ಪಿತಾಮಹ ಅಂತ ಕರೀತಾರೆ ಬ್ರಹ್ಮದೇವರನ್ನ ಪಿತಾಮಹ ಅಂತ. ಯಾಕೆ ಪಿತಾಮಹ, ಪಿತೃ ಜಗತ್ತಿನ ತಂದೆ ಯಾರು, ನಾರಾಯಣ. ನಾರಾಯಣನ ತಂದೆ ಬ್ರಹ್ಮದೇವರು ಅಂತ. ಏನ್ರಿ ಇದು, ಬ್ರಹ್ಮದೇವರಿಗೆ ತಂದೆ ನಾರಾಯಣ, ಬ್ರಹ್ಮದೇವರ ನಾಭಿಕ ಮೂಲದಿಂದ, ಭಗವಂತನ ನಾಭಿಕ ಮೂಲದಿಂದ ಹುಟ್ಟಿದಂಥವ್ರು ಚತುರ್ಮುಖ ಬ್ರಹ್ಮದೇವರು. ಅಂಥ ಚತುರ್ಮುಖ ಬ್ರಹ್ಮದೇವರನ್ನ ಪಿತುಷ್ಪಿತ ಬ್ರಹ್ಮ ಭಗವಂತನಿಗೆ ತಂದೆ ಅಂತ ಕರಿತಾ ಇದ್ದಾರಲ್ಲ ಅಂತಂದ್ರೆ, ವೇದ ಹಾಗೆ ಕರೋದಕ್ಕೆ ಉದ್ದೇಶ ಏನು ಅಂತಂದ್ರೆ, ದೇವರು ಅಂತಂದ್ರೆ ಯಾರು ಅಂತ ಜಗತ್ತಿಗೆ ಗೊತ್ತಿಲ್ಲ. ದೇವರು ಅಂತಂದ್ರೆ ಯಾರು ಅಂತ ಜಗತ್ತು ಕೇಳಿದಾಗ ಮೊತ್ತ ಮೊದಲಿಗೆ ದೇವರ ಪರಿಚಯ ಮಾಡಿಸಿದ ಚತುರ್ಮುಖ ಬ್ರಹ್ಮದೇವರು. ಯಾವ ವ್ಯಕ್ತಿಯನ್ನ ಪರಿಚಯ ಜಗತ್ತಿಗೆ ಯಾರು ಮಾಡಿಸ್ತಾರೋ ಅವರನ್ನ ತಂದೆ ಅಂತ ಕರೀತಾರೆ. ಇವತ್ತು ನಮ್ಮ ತಂದೆ ಯಾಕೆ, ನನ್ನ ಪರಿಚಯವನ್ನು ನಮ್ಮ ತಂದೆ ಜಗತ್ತಿಗೆ ಮಾಡಿಸಿದ್ದಾರೆ, ಆದ್ರಿಂದ ಅವರು ನಮ್ಮ ತಂದೆ. ಹಾಗೆ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪರಿಚಯವನ್ನು ಜಗತ್ತಿಗೆ ಮಾಡಿಸಿದವರು, ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೂ ತಂದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಇವತ್ತು ವಸುದೇವ ಕೃಷ್ಣನಿಗೆ ತಂದೆ. ಯದೀಯ ರೂಪಂ ಪ್ರಕಟೀಕರೋತಿ, ಯಾರು ಯಾರ ರೂಪವನ್ನು ಪ್ರಕಟಗೊಳಿಸ್ತಾನೋ ಅವನು ಅವನಿಗೆ ತಂದೆ ಅಂತ ಅನಿಸ್ಕೊಳ್ತಾನೆ. ಹಾಗೆ ವೇದರು ನಮಗೆ ಕಂಡು ಬಂದಿದೆ. ಆ ದೃಷ್ಟಿಯಿಂದ ಇವತ್ತು ವಸುದೇವ ಜಗತ್ತಿಗೆ ಕೃಷ್ಣನನ್ನು ತೋರಿಸಿದವ, ಹುಟ್ಟಿಸಿದವ ಅಲ್ಲ ತೋರಿಸಿದವ. ಆದ್ದರಿಂದ ವಸುದೇವ ಆ ಕೃಷ್ಣನಿಗೆ ತಂದೆ ಅಂತ ಅನಿಸಿಕೊಳ್ಳಕ್ಕೆ ಯಾವ ಬಾಧಕವೂ ಕೂಡ ಇಲ್ಲ ಅಂತ ರಾಜನ ವರ್ಣನೆ ಮಾಡ್ತಾ ಇದ್ದಾರೆ. ಪುತ್ರತ್ವಾದಿಹ ವಾಸುದೇವ ಪದವಿ ಯದ್ಯಸ್ಯ ಶೌರ್ಯಸ್ತದ ನ ಪುತ್ರತ್ವ ಕೃತಾಸ್ತು ಸೇತಿ ವಸವೋ ದೇವಾಶ್ಚಹಷ್ಟಾ ಧ್ರುವಂ. ಕೃಷ್ಣ ವಸುದೇವನ ಮಗ, ವಾಸುದೇವ ಅನ್ನೋ ದೃಷ್ಟಿಯಿಂದ ಅವನು ವಸುದೇವನಿಗೆ ಮಗನಾದ ಕಾರಣ ವಾಸುದೇವ ಅಂತ ಅನಿಸ್ಕೊಂಡಿದ್ದಾನೆ ಅಂತ ಹೇಳೋದಂತಾದ್ರೆ, ಹಾಗಾದ್ರೆ ವಸುದೇವತೆಗಳು ಇದ್ದಾರಂತೆ, ಅವರು ಕುಣಿತಾ ಇದ್ದಾರೆ, ಸಂತೋಷ ಪಡ್ತಿದ್ದಾರಂತೆ. ಯಾಕೆ, ವಾಸುದೇವ ಅಂತ ಕೃಷ್ಣನಿಗೆ ಹೆಸರಿದೆ, ಹೆಸರಿರೋದ್ರಿಂದ ಅವನು ವಸುದೇವನ ಮಗ ಅಂತ ಅನಿಸ್ಕೊಂಡಿದ್ದಾನೆ, ವಸುದೇವನ ಸಂಬಂಧಿ ಅನಿಸ್ಕೊಂಡಿದ್ದಾನೆ. ಅಂತಂದ್ರೆ ನಾವು ವಸುದೇವತೆಗಳು, ನಾವು ವಸುದೇವತೆಗಳು, ವಾಸುದೇವ ಕೃಷ್ಣನ ಹೆಸರಿದೆ, ಆದ್ದರಿಂದ ನಮಗೂ ಸಂಬಂಧವನು ಅಂತನ್ನುವ ಭಾವನೆ ಇದೆ. ಯಾಕೆ, ನಮಗೂ ಕೃಷ್ಣನಿಗೂ ಯಾವ ರೀತಿಯ ಸಂಬಂಧ ಅಂದ್ರೆ, ನಾವು ಕೃಷ್ಣನ ಪಡೆದವರಲ್ಲ, ವಸುದೇವರು ಕೃಷ್ಣನ ಪಡೆದವರಲ್ಲ, ಆದರೂ ಕೂಡ ವಸುದೇವನ ಸಂಬಂಧಿ ಅಂತ ಅನಿಸ್ಕೊಳ್ತಾನೆ ಅಂತಂದ್ರೆ, ವಾಸುದೇವನ ಹೆಸರಿನ ಕಾರಣದಿಂದ ವಸುದೇವನ ಸಂಬಂಧಿ ಅನಿಸ್ಕೊಳ್ತಾನೆ ಅಂತಂದ್ರೆ, ನಾವು ವಸುದೇವತೆಗಳಾದ್ದರಿಂದ ನಮ್ಮ ಸಂಬಂಧಿಯು ಕೂಡ ಆಗಲಿ ಅಂತ ವಸುದೇವತೆಗಳು ಕುಣಿತಾ ಇದ್ದಾರಂತೆ. ಇನ್ನ ಆನಕದಂದುಭಿ ಅಂತ ವಸುದೇವನ ಹೆಸರು, ಆನಕದಂದುಭಿಯ ಸುತ ಅಂತ ಕೊಂಡಾಡ್ತಾರೆ. ಆನಕದಂದುಭಿಯ ಸಂಬಂಧಿ ಆನಕದಂದುಭಿಯ ಸುತ ಅಂತ ಭಗವಂತನ ಕೊಂಡಾಡದಂತಾದ್ರೆ, ಆನಕ ದುಂದುಭಿ ಅಂತ ವಾದ್ಯಗಳು, ನಗಾರಿ, ಇದು ತುತ್ತೂರಿ, ಅದನ್ನ ಆನಕ ಮತ್ತೆ ದುಂದುಭಿ ಅಂತ ಕರೀತಾರೆ. ದುಂದುಭಿ ಅಂತಂದ್ರೆ ನಗಾರಿ, ಆನಕ ಅಂದ್ರೆ ಕಹಳೆ, ಕಹಳೆ ಮತ್ತೆ ನಗಾರಿಯನ್ನು ಆನಕ ಅಂತ ದುಂದುಭಿ ಅಂತ ಕರೀತಾರೆ. ಆ ಕಹಳೆ ತಾನಾಗಿ ಮೂಲಕ್ಕೆ ಪ್ರಾರಂಭ ಹಾಕಂತೆ. ಯಾಕೆ, ಆನಕ ದುಂದುಭಿಯ ಸುತ ತಾನೆ, ಹಾಗಾದ್ರೆ ನಮ್ಮ ಸಂಬಂಧಿಯವನು ಅಂತ ಕಹಳೆ ಉಳಿಲಿಕ್ಕೆ ಶುರು ಆಯ್ತಂತೆ, ನಗಾರ ಹೊಡ್ಕೊಳಕ್ಕೆ ಶುರು ಆಯ್ತಂತೆ. ಯಾಕೆ, ನಮ್ಮ ಮಗ ಕೃಷ್ಣ ನಮ್ಮ ಸಂಬಂಧಿ ಅಂತ ಅಂದ್ರೆ ವಸುದೇವನಿಗೂ ಕೃಷ್ಣನಿಗೂ ಅಪ್ಪ ಮಗ ಅಂತಾನೋ ಸಂಬಂಧ ಇಲ್ಲ, ಆದರೂ ಕೂಡ ವಾಸುದೇವ ಅನುಭವಿಸುತ್ತ ಅಂತ ತಿಳಿಸುವಂತಾದ್ರೆ ನಮಗೂ ಕೃಷ್ಣನಿಗೂ ಆ ರೀತಿಯ ಸಂಬಂಧ ನಮಗೂ ಕೃಷ್ಣನಿಗೂ ಕೂಡ ಇದೆ ಅಂತ ಅವುಗಳು ತಾವಾಗ ಶಬ್ದ ಮಾಡ್ತಾ ಇದೆ ಅಂತಂದ್ರೆ ಕೃಷ್ಣ ಅವತಾರ ಮಾಡಿದಾಗ ಎಲ್ಲ ಬಾಧ್ಯತೆಗಳು ಘೋಷಗಳಲ್ಲಿ ಕೂಡ ಮುಳುಗುತ್ತಾ ಇತ್ತು ಅಂತ ರಾಜರು ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ವಸುದೇವನ ಮಗನಲ್ಲ, ದೇವಕಿ ಮಗನಲ್ಲ. ಯಾಕ್ರಿ ದೇವಕಿ ಮಗರಿ ಅವನು, ವಸುದೇವನ ಮಗಾರಿ ಅಂತ ಯಾರಾದ್ರೂ ಹೇಳಿದ್ರೆ ವಾದರಾಜರು ಹೇಳ್ತಾರೆ, ಅಲ್ಲಪ್ಪ ನೀನ್ ಯಾಕೆ ಹೇಳ್ತೀಯ ಅದನ್ನ, ಮೊದಲು ಅವ್ರು ಹೇಳಿ, ಮೊದಲು ಅಪ್ಪ ಅಮ್ಮ ಆದವ್ರು ಹೇಳಿ ಇವ್ ನನ್ನ ಮಗ ನನ್ನ ಮಗ ಅಂತ, ಅವರೇ ಹೇಳಿದ್ರೆ ನೀನೇನು ಹೇಳೋದು ಅಂತ ಕೇಳ್ತಾ ಇದ್ದಾರೆ ವಾದರಾಜರು. ಜನಾತಿ ಮಾತಾ ಪರಮಾತ್ಮ ಜಾತಂ ನೂನಂ ಪಿತಾಪಿ ಕ್ವಚಿದೇವಲೋಕೆ ತಾಭ್ಯಾಮನಂಗೀಕೃತ ಕೃಷ್ಣ ಜನ್ಮ ಕೋವಾಪು ಮನಸಾಧಿತು ಸಮರ್ಥ. ಇವತ್ತು ಜಗತ್ತಿನಲ್ಲಿ ಇವನು ನನ್ನ ಮಗ ಅಂತ ಮೊದಲು ಹೇಳಿದವಳು ತಾಯಿ. ತಾಯಿ ಹೇಳಿದ ಮೇಲೆ ತಂದೆ ಹೇಳ್ತಾರೆ, ತಾಯಿ ಹೇಳಿದ ಮೇಲೆ ನೋಡಿಯಪ್ಪ ಇದು ಇವನು ನನ್ನ ಮಗ, ಇವನ್ ನಿಮ್ಮ ಮಗ ಅಂತ ತಿಳಿಸಿದ ಮೇಲೆ ಅಪ್ಪನಾದವನು ಹೇಳ್ತಾರೆ ಇವನು ನನ್ನ ಮಗ ಅಂತ ಹೇಳ್ತಾನೆ. ಅಲ್ಲಿ ತನ್ನ ಜಗತ್ತಿಗೆ ಗೊತ್ತಾಗೋದಿಲ್ಲ, ಅವ್ರು ಹೇಳಿದ ಮೇಲೆ ಜಗತ್ತು ಹೇಳಬೇಕು. ಇವತ್ತು ಸ್ವತಃ ದೇವಕಿ ವಸುದೇವರು ನಿಂತ್ಕೊಂಡು ಇವನು ನನ್ನ ಮಗನಲ್ಲ ನನ್ನ ಮಗನಲ್ಲ ಅಂತ ಹೇಳ್ಕೊತಿರ್ಬೇಕಾದ್ರೆ ನೀವ್ಯಾಕ್ರಿ ಕೃಷ್ಣ ದೇವಕಿಯ ಮಗ ವಸುದೇವ ಮಗ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳ್ತಾ ಇರ್ತಾರೆ. ಸ್ತುತಿಂ ಸ ಪಿತ್ರೋ ರವಧರ್ಯಯೋಸೋ ಬಭೂವ ಪಶ್ಚಾತ್ ಶಿಶು ವೇಷಧಾರಿ ಅಸೂತ ತಂ ಕಾನು ತದಾ ಮೃಗಾಕ್ಷಿ ಪುರಾ ಪುರಾಣ ಕೃತಿಮ ಪ್ರಮೇಯಂ. ಅವನು ಕೃಷ್ಣ ವಸುದೇವನ ಮಗ ವಸುದೇವನ ಮಗ ಅಂತ ಹೇಳ್ತಾ ಇದ್ದ. ಏನ್ರಿ ವಸುದೇವನ ಮಗ, ಹುಟ್ಟಿದಾಗ ನೋಡಿದ್ರೆ 16 ವರ್ಷದ ತರುಣ, ಕೈಯಲ್ಲಿ ಶಂಖಾಚಕ್ರ, ಇದು ಯಾರಿಗೆ ಯಾವ ಮಗನಿಗೆ ಬರುತ್ತೆ? ವಸುದೇವ ಮುಂದೆ ಕೇಳ್ಕೊಳ್ತಾನೆ, ಸ್ವಾಮಿ ನೀನ್ ಇಂತಹ ರೂಪ ಆಯ್ತು ಅಂದ್ರೆ ನಿಮ್ಗೆ ಹೆದರಿಕೆ ಆಗತ್ತೆ, ಶಿಶುವೇಷವನ್ನು ಸ್ವೀಕಾರ ಮಾಡಿ. ಆಯ್ತಪ್ಪ ನಿನ್ಗೆ ಶಿಶುವೇಷ ಬೇಕಾ, ಶಿಶುವೇಷನ ಧಾರಣೆ ಮಾಡಿ. ಅಂತ ಶಿಶುವಾದ ವ್ಯಕ್ತಿ ಯಾರಿಗೆ ಮಗ ಅಂತ ಕೇಳ್ತಾ ಇದ್ದ. ಅಂಥವನು ಯಾರಿಂದ ಹುಟ್ಟಿದವ, ಯಾರ ಪೌರುಷದಿಂದ ಹುಟ್ಟಿದವ, ಅದು ಯಾರ ಮಗನೂ ಅಲ್ಲ, ಅವನು ಸ್ವಯಂ ವ್ಯಕ್ತ ಭಗವಂತ. ಅಂಥವನು ಭಗವಂತ, ಈ ಭಗವಂತ ವಸುದೇವನ ಮಗ ದೇವಕಿಯ ಮಗ ಅಂತ ಹೇಳುವಂತಾದ್ರೆ, ಹಾಗಾದ್ರೆ ಯದಾ ನೃಸಿಂಹ ಕೃತಿರಾವಿರಾಸಿ ಪದಾಹ ತಸ್ತಂಭವ ರಾಧ್ಯ ಪೂರ್ವಂ ತದಾನು ಕಾಸ್ತ್ರಿ ಶುಶುವೇ ಮುಕುಂದಂ ಸಕಸ್ಯ ವೀರ್ಯಾದದ ನೆಟ್ಟಕಾಯ. ಹಿರಣ್ಯ ಕಸಿಬು ಕೈಯಲ್ಲಿ ಬಿಗಿಯಾಗಿ ಖಡ್ಗವನ್ನು ಹಿಡಿದು ಕಾಲಿನಿಂದ ಒದಿತಾರೆ ಕಂಬಕ್ಕೆ, ಒದ್ದಾಗ ಕಂಬ ಒಡೆದು ನರಸಿಂಹದೇವರು ಬರ್ತಾರೆ. ಆ ನರಸಿಂಹದೇವರು ಯಾರ ಮಗ ಹೇಳ್ರಿ? ದೇವಕಿ ವಸುದೇವರಿಗೆ ತಪ್ಪ ಅಂತ ಹೇಳೋದು ಅಂತಾದ್ರೆ ಕಂಬರೆ ಕಂಬದಿಂದ ಹುಟ್ಟಿದಂತಹ ಆ ನರಸಿಂಹದೇವರಿಗೆ ತಂದೆ ಯಾರು, ತಾಯಿ ಯಾರು? ಆದ್ದರಿಂದ ಅದಕ್ಕೆ ವಾದರಾಜರು ದಶಾವತಾರಿಸಿದ್ರೆ ಸ್ತಂಭಾರ್ಭಕ ಅಂತ ಕರೀತಾ ಇದ್ದಾರೆ. ಏ ಕಂಬದ ಮಗನೇ ಅಂತ, ಯಾಕೆ ತಂದೆ ಇಲ್ಲ ತಾಯಿ ಇಲ್ಲ, ಹುಟ್ಟಿದ ಕಂಬದಿಂದ, ಪ್ರತ್ಯಕ್ಷವೇ ಕಂಬದಿಂದ, ಆದ್ದರಿಂದ ಕಂಬದ ಮಗನೇ ಲಕ್ಷ್ಮೀ ಶೋಭಾನದಲ್ಲಿ ಎಂಬ ಕೂರ್ಮನ ಪಿತನಾರು. ಕೂರ್ಮನಾಗಿ ಭಗವಂತ ಬಂದ. ಯಾರಿದ್ರ ಅವಾಗ ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಪರ್ವತ ಮುಳುಗು ಹೋಗ್ತಾ ಇದೆ ಅಂತ. ಆಯ್ತಂದು ಭಗವಂತ ಆಮೆಯಾಗಿ ಬಂದ, ಕೂರ್ಮನಾಗಿ ಬಂದು ಪರ್ವತ ಹತ್ತ. ಆವಾಗ ಕೂರ್ಮನಿಗೆ ಪಿತನಾರು, ಆದ್ದರಿಂದ ಕೂರ್ಮನಿಗೆ ಪಿತನ ಯಾರೂ ಇಲ್ಲ, ಆದ್ದರಿಂದ ಸ್ವಯಂಭೂಗಳೆಲ್ಲ ಅವತಾರ. ಭಗವಂತನದ್ದೆಲ್ಲವೂ ಕೂಡ ಕೂರ್ಮನಿಗೆ ತಂದೆ ಇಲ್ಲ, ಮತ್ಸ್ಯನಿಗೆ ಮೀನಿಗೆ ತಂದೆ ಇಲ್ಲ, ಆಮೇಲೆ ವರಾಹನಿಗೆ ತಂದೆ ಇಲ್ಲ, ಸಿಂಹನಿಗೆ ತಂದೆ ಇಲ್ಲ, ನರಸಿಂಹನಿಗೆ ತಂದೆ ಇಲ್ಲ. ಅಂದಮೇಲೆ ವಾಮನಿಗೆ ಯಾಕೆ ಕಶ್ಯಪ ಅದಿತಿಯನ್ನು ತಂದೆ ಅಂತ ಹೇಳ್ತೀರಿ, ತಂದೆ ತಾಯಿ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳ್ತಾರೆ. ಆದ್ದರಿಂದ ವಾಮನ ಪರಶುರಾಮ ಯಾರಿಗೂ ಕೂಡ ಅವರ್ಯಾರು ತಂದೆ ತಾಯಂದಿರಲ್ಲ ಅಂತನ್ನೋದನ್ನ ರಾಜರು ತೋರಿಸ್ತಾ ಇದ್ದಾರೆ. ಹೀಗೆ ಅವರ್ಯಾರು ತಂದೆ ಅಲ್ಲ. ಅಲ್ರಿ ಅವನಷ್ಟು ದಿವಸ ಗರ್ಭದಲ್ಲಿದ್ದ, ದೇವಿಗೆ ಹೊತ್ಕೊಂಡಿದ್ದಾಳೆ. ಇವತ್ತು ನರಸಿಂಹನಿಗಾಗಬೇಕಾದ್ರೆ ನರಸಿಂಹ ಕಂಬ ಹೊಡೆದು ಬಂದ, ಅವನಿಗೆ ತಂದೆ ತಾಯಿ ಇಲ್ಲ ಅಂತ. ಕೃಷ್ಣನಿಗಾಗಬೇಕಾದ್ರೆ ಹಾಗೆ ಹೇಳ್ತೀರಿ, ದೇವಿಗೆ ದಿವಸ ಅಷ್ಟು ದಿವಸ ಗರ್ಭ ಹೊತ್ತಿದ್ದಾಳೆ ಹೆತ್ತಿದ್ದಾಳೆ, ಅಂಥವಳಿಗೆ ಮಗನಲ್ಲ ಅಂತ ಯಾಕೆ ಹೇಳ್ತೀರಿ ನೀವು ಅಂತಂದ್ರೆ, ಅದಕ್ಕೆ ವಾದರಾಜ ಹೇಳ್ತಾರೆ, ದೇಹದಲ್ಲಿದ್ದರೆ ಗರ್ಭದಲ್ಲಿ ಇದ್ದದ್ದು ದುಃಖ ಪಟ್ಟದ್ದಲ್ಲ, ದೇಹದಲ್ಲಿ ಇದ್ದ ಅಷ್ಟೇ. ಹಾಗಾದ್ರೆ ದೇಹದಲ್ಲಿ ಇದ್ದಲ್ಲ, ಆಯ್ತು ಹಾಗಾದ್ರೆ ಅವನ್ ಮಗ ಸಿದ್ಧ ಆಯ್ತು ಅಂತಂದ್ರೆ ಹೇಳ್ತಾರೆ, ಅಹೋ ಪಿಶಾಚ ಅಪಿ ದೇಹಿ ದೇಹೆ ಗತಾಗತಂ ಶಕ್ತಿ ತಾಲ. ಎತ್ ಪಿಶಾಚಿಗಳು ಹೋಗ್ತಾವ್ರಿ ಶರೀರದೊಳಗೆ, ಪಿಶಾಚಿರು ಒಳಗೆ ಹೋಗೋದು ಹೊರಗೆ ಹೊರಬರೋದು ಎಲ್ಲ ಮಾಡುತ್ತೆ. ಅಂದ ಮಾತ್ರಕ್ಕೆ ಪಿಶಾಚಿಗಳು ಹುಡ್ತು ಅಂತ ಹೇಳ್ತಾರೇನು? ಶರೀರದಿಂದ ಹೊರಬಂದ್ರೆ ಪಿಶಾಚಿ ಹುಡ್ತು ಅಂತ ಯಾರಾದ್ರೂ ಹೇಳ್ತಾರೇನು? ಹೇಳೋದಿಲ್ಲ ಹೇಗೋ. ಹಾಗೆ ದೇವಕಿಯ ಶರೀರದಿಂದ ಭಗವಂತ ಹೊರಗಡೆ ಪ್ರತ್ಯಕ್ಷನಾದಂತಂದ್ರೆ ದೇವಕಿಯನ್ನು ಹುಟ್ಟಿದ ಅಂತ ಹೇಳಬೇಡಿ ಅಂತ ರಾಜರು ಬಹಳ ಸುಂದರವಾದ ಸೊಗಸಾದ ಎಲ್ಲರ ಮನಮುಟ್ಟುವಂತಹ ದೃಷ್ಟಾಂತಗಳನ್ನು ಕೊಟ್ಟು ಸಮರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ, ದೇವಕಿಯ ಪ್ರಾರ್ಥನೆಯಿಂದ ಶಿಶುವೇಶನ ಸ್ವೀಕಾರ ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ತದೈವ ಮಾಯಾ ಹರಿಣೋಪದಿಷ್ಟ ಬಹುವನಂದಸ್ಯ ಕಲತ್ರ ರತ್ನೇ. ಅದೇ ಸಂದರ್ಭದಲ್ಲಿ ಭಗವಂತ ಅವತಾರ ಮಾಡುವ ಕೆಲವೇ ಕ್ಷಣಗಳಲ್ಲಿ ಯಶೋದೆಯಲ್ಲಿ ದುರ್ಗೆ ಅವತಾರ ಮಾಡ್ತಾ ಇದ್ದಾಳೆ. ಹೇಗೆ ತಥೈವ, ಒಂದೇ ಮಾತನ್ನು ಹೇಳಿದರು, ಹೇಗೆ ಭಗವಂತ ಇಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದನು ಹಾಗೇ ಲಕ್ಷ್ಮೀ ದೇವ ಅವತಾರ ಮಾಡ್ತಾ ಇದ್ದಾಳೆ. ಹಾಗೆ ಯಾಕೆ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ? ಲಕ್ಷ್ಮೀದೇವಿ ಪ್ರಕೃತಿ ಅಭಿಮಾನಿ. ಪ್ರಕೃತಿ ಅಂತ ಶಬ್ದವಾಚ್ಯಳು. ಪ್ರಕೃತಿ ಪ್ರಾಕೃತಳಾಗಲಿ ಸಾಧ್ಯ ಇಲ್ಲ. ಇವತ್ತು ಹುಟ್ಟು, ಪಂಚಭೌತಿಕ ಶರೀರ, ಈ ಪಂಚಭೂತಗಳು ಅದೆಲ್ಲವೂ ಕೂಡ ಪ್ರಾಕೃತ. ಆದ್ದರಿಂದ ಪ್ರಾಕೃತ ಶರೀರ ಪ್ರಕೃತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ತತ್ವಾಭಿಮಾನಿ ಆದ ಲಕ್ಷ್ಮೀದೇವಿಗೆ ಪ್ರಾಕೃತ ಶರೀರ ಇಲ್ಲ, ಅವಳು ಕೂಡ ಅಪ್ರಾಕೃತಳು. ಅಂಥವಳು ಭಗವಂತನ ಇಚ್ಛೆಯಿಂದ ತಾನು ಅಲ್ಲಿ ಜನ್ಮವನ್ನು ಪಡೀತಾ ಇದ್ದಾಳೆ ಅಂತಂದ್ರೆ ಜನಿ ಪ್ರಾದುರ್ಭಾವ, ಕೇವಲ ಪ್ರಾದುರ್ಭೂತವಾಗ್ತಾ ಇದ್ದಾಳೆ, ಅವತಾರವನ್ನ ತಾಳ್ತಾ ಇದ್ದಾಳೆ. ಅವತಾರ ಅಂತ ಕರೀತಾರೆ, ತಾವೆಲ್ಲ ಬಳಸುವ ಶಬ್ದ ಅವತಾರ. ಅವತಾರ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ನಾವು ಬಳಸುವ ಶಬ್ದ ಅವತರತಿ, ವೃಕ್ಷಾದ ಅವತರತಿ ಅಂತ. ಮರದಿಂದ ಕೆಳಗಿಳಿದ ಅಂತಂದ್ರೆ ಅವತರತಿ ಅಂತ ನಾವು ಹೇಳ್ತೇವೆ. ವೃಕ್ಷಾದ ಭಗವಂತ ಅವತಾರ ಮಾಡಿ ಅಂದ್ರೆ ಏನರ್ಥ? ಅವನು ಗರ್ಭದಿಂದ ಕೆಳಗಿಳದ ಅಂತ ಅರ್ಥ, ಹೊರತು ಹುಟ್ಟಿದ ಅಂತ ಅರ್ಥ ಅಲ್ಲ. ಭಗವಂತರಲ್ಲಿ ಮಾತ್ರ ಅವತಾರ ಅಂತ. ಏನ್ರಿ ನಿಮ್ಮ ಆಚಾರದ ಅವತಾರ ಆಯ್ತು, ಆಚಾರದ ಅವತಾರ ಆಯ್ತು, ಆಚಾರದ ಹುಟ್ಟಿದ್ದು ನಮ್ದೆಲ್ಲ ಹುಟ್ಟು. ದೇವರದ ಅವತಾರ, ನಾವು ಇಳಿದು ಬರೋದಲ್ಲ, ದೇವರು ಇಳಿದು ಬರುತ್ತಾರೆ. ಆದ್ದರಿಂದ ದೇವರನ್ನ ದೇವರ ಅವತಾರ ಅಂತ ಕರಿತಾ ಇರ್ತಾರೆ. ಲಕ್ಷ್ಮೀದೇವಿ ಅವತಾರ, ಕೇವಲ ಪ್ರಾದುರ್ಭೂತರಾಗ್ತಾ ಇದ್ದಾರೆ. ಹೀಗೆ ಅಲ್ಲಿ ದುರ್ಗೆ ಪ್ರಾದುರ್ಭೂತಳಾಗಿದ್ದಾಳೆ. ಭಗವಂತ ಶಿಶುವೇಶವನ್ನು ಸ್ವೀಕಾರ ಮಾಡಿದ್ದಾನೆ. ವಸುದೇವ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ದೇವಕಿ ವಸುದೇವರು ವಿದಿತೋಸಿ ಅಂತ ಸ್ತೋತ್ರ ಮಾಡ್ತಾರೆ. ನೀನು ಪುರಾಣ ಪುರುಷೋತ್ತಮ ಅಂತ ದುರ್ಗಾ ದೇವಕಿ ದೇವಿ ಹಾಗೂ ವಸುದೇವರು ಇಬ್ಬರು ಕೂಡ ಸ್ತೋತ್ರ ಮಾಡಿದ್ದಾರೆ. ಅದರಂತೆ ಭಗವಂತ ಶಿಶುವೇಶವನ್ನು ಸ್ವೀಕಾರ ಮಾಡಿದ್ದಾನೆ. ಇವ ನಂತರದಲ್ಲಿ ಭಗವಂತ ಹೇಳ್ತಾನೆ, ನನ್ನನ್ನು ತೆಗೆದುಕೊಂಡು ಹೋಗು, ಕರೆದುಕೊಂಡು ಹೋಗು ಅಲ್ಲಿ ನಂದಗೋಕುಲ, ಕರೆದುಕೊಂಡು ಹೋಗು ಅಲ್ಲಿ ಇರುವಂತ ಶಿಶುವನ್ನ ಕರೆದುಕೊಂಡು ಬಾ, ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಏನ್ರಿ ಕೃಷ್ಣನಿಗೆ ಹೆದರಿಕೆ ಆಯ್ತು, ಅದಕ್ಕೆ ಅವನು ಹೋಗ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ವಾದರಾಜ ಹೇಳ್ತಾರೆ, ಅವನಿಗೆಲ್ರಿ ಹೆದರಿಕೆ? ಅವನ ಹೆಸರು ಹೇಳಿದವ್ರಿಗೆ ಹೆದರಿಕೆ ಆಗೋದಿಲ್ಲ, ಇನ್ನು ಅವ್ರಿಗೆ ಹೆದರಿಕೆ ಆಗತ್ತಾ? ಅವನ ಹೆಸರು ಹೇಳುವವರಿಗೆ ಯಾರಿನ ಮೇಲೆ ಹೆದರಿಕೆ ಆಗೋದಿಲ್ಲ. ಭೂತ ಪ್ರೇತ ಪಿಶಾಚಾದಿ ಯಾವ ಬಾಧೆಗಳು ಕೂಡ ಅವನ ಹೆಸರು ಹೇಳುವಂಥವ್ರಿಗೆ ಆಗೋದಿಲ್ಲ. ಹಾಗಿರಬೇಕಾದ್ರೆ ಅವನಿಗೆ ಹೆದರಿಕೆನ? ಅವನಿಗೆ ಹೆದರಿಕೆ ಇಲ್ಲ. ಹಾಗಾದ್ರೆ ಮತ್ತೆ ಯಾಕೆ ಹೋದ? ನಕಂಸ ಭೀತ್ಯಾಭಿಯಯೋರಜಂಸಃ ಸ್ವಸಂಶ್ರಿತಾನಾಂ ಅಭಯಸ್ಯ ಕರ್ತ ಸ್ವವಲ್ಲಭಂ ನಂದ ಕಲತ್ರ ಜಾತ ಮನೋರಮಾ ವೀಕ್ಷಿತುಮೇವ ಸೋಗಾತ್. ಆ ಕಾಲದಲ್ಲಿ ಕೃಷ್ಣ ಗೋಕುಲಕ್ಕೆ ಹೋದ, ಯಾಕೆ ಹೋದಾರೆ? ಕಂಸನ ಹೆದರಿಕೆಯಿಂದ ಹೋಗಿದ್ದಲ್ಲ. ಮತ್ತೆ ನೀನು ಅವನು ಕೃಷ್ಣನ ಕೂಡಲೇ ಗೊತ್ತಾಯ್ತಂತೆ ತಾನು ಹುಟ್ಟಿದ ಕ್ಷಣ. ಆ ಗೋಕುಲದಲ್ಲಿ ದುರ್ಗೆ ತನ್ನ ಹೆಂಡತಿ ಹುಟ್ಟಿದ್ದಾಳೆ ಅಂತ. ಓಹೋ, ನನ್ನ ಹೆಂಡತಿ ಹುಟ್ಟಿದ್ದಾಳ, ಹಾಗಾದ್ರೆ ಒಮ್ಮೆ ನೋಡಬೇಕು ಅಣ್ಣ. ಅದು ಬೇರೆ ಶಿಶುವಾಗಿದ್ದಾಳಂತೆ, ಹೆಂಡತಿ ಅಂದ್ರೆ ನೋಡಬೇಕು ಅಂತ ಅಪೇಕ್ಷೆ, ಆದ್ರೆ ಬೇರೆ ಶಿಶುವಾಗಿದ್ದಾಳಂತೆ. ನಾನು ಯಾವತ್ತು ಶಿಶು ವಯಸ್ಸು ನನ್ನ ಹೆಂಡತಿ ನೋಡ್ಲೇ ಇಲ್ಲ, ಇನ್ನು ಹೊಸ ರೂಪ ನೋಡೋಣ ತಾಳು ಅಂತ ಕೃಷ್ಣ ಓಡಿ ಹೋದಂತೆ. ಹೀಗೆ ಭಗವಂತ ತನ್ನ ಮಡದೆಯನ್ನು ನೋಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ ಅಂತ. ಹೋಗಬೇಕಾದ್ರೆ ವಸುದೇವನಿಗೆಲ್ಲ ಬಂಧನ ಇತ್ತು, ಅವನ ಕಾರಾಗೃಹದಲ್ಲಿ ಕೂಡಿ ಹಾಕಿದ್ದಾರೆ, ಬಾಗಿಲುಗಳೆಲ್ಲ ಭದ್ರವಾದ ಬೀಗಗಳನ್ನು ಹಾಕಿದ್ದಾರೆ. ಆಗ ಅದೆಲ್ಲ ತೆರೆದುಕೊಳ್ತಾ ಇದೆ ಅಂತ. ಯಾಕೆ ತೆರೆದುಕೊಳ್ತು ಅಂತಂದ್ರೆ ಚಂದ್ರ ನೋಡ್ಲಿಕ್ಕೆ ಬಂದಂತೆ. ಎಲ್ಲ ಅವತಾರ ಆಯ್ತು, ಎಲ್ಲ ಹೇಳ್ತಿದ್ದಾರೆ, ಕೃಷ್ಣ ಹಾಗಿದ್ದಾನೆ ಹೀಗಿದ್ದಾನೆ ಅಂತ. ಚಂದ್ರ ಅಂತ ಇದ್ದಾನೆ, ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಎಲ್ಲ ಹೇಳ್ತಿದ್ದಾರೆ. ನನ್ನನ್ನು ನೋಡಬೇಕು ಅಂತ ಚಂದ್ರ ಕುತೂಹಲದಿಂದ ಓಡಿ ಬರ್ತಾ ಇದ್ದಾನೆ. ತನ್ನರಂಜಿತನ ಮೇಲೆ ಹುಟ್ಟಿದ್ದಾನೆ, ಆದ್ದರಿಂದ ಕುತೂಹಲದಿಂದ ಕೃಷ್ಣ ನೋಡಬೇಕು ಅಂತ ಬರುವಂತಹ ಚಂದ್ರ ಎಲ್ಲ ಬಾಗಲನ್ನು ತೆರೆದುಕೊಂಡು ಬರ್ತಾ ಇದ್ದಾನೆ. ವನಸ್ಪತೀಶೋ ಬಹಿರಭ್ರ ಸಂಸ್ಥ ತದೀಕ್ಷಣಾರ್ಥಿ ಸ್ವಯಂ ಉದ್ವಿಭೇದ. ಅಲ್ಲರಿ, ಭದ್ರವಾದಂತಹ ಬೀಗಗಳನ್ನೆಲ್ಲ ಹಾಕಿದ್ರು, ಅಂತಹ ದೊಡ್ಡ ದೊಡ್ಡ ಆ ಕಟ್ಟಿಗೆಯ ಬಾಗಿಲುಗಳು, ಅದನ್ನೆಲ್ಲ ಚಂದ್ರ ಹೇಗೆ ತರದ ಅಂತಂದ್ರೆ, ಅವನು ವನಸ್ಪತಿ ಅಧಿಪತಿ ನೋಡಿ, ಚಂದ್ರ ವನಸ್ಪತಿ ಅಧಿಪತಿ. ಅದೆಲ್ಲ ಬಾಗಿಲುಗಳಾಗಿದ್ದು ವನಸ್ಪತಿ ಕಟ್ಟಿಗೆಯಿಂದ ಆಗಿದ್ದು ತಾನೆ. ಆದ್ದರಿಂದ ವನಸ್ಪತಿ ಅಧಿಪತಿ ಆದಂತಹ ಚಂದ್ರ ಆ ಬಾಗಿಲುಗಳನ್ನೆಲ್ಲ ತೆರೆದು ಕೃಷ್ಣ ನೋಡಬೇಕು ಅಂತ ಬರ್ತಾ ಇದ್ದಾನೆ ಅಂತ ಹೇಳ್ತಿದ್ದ. ನಂತರದಲ್ಲಿ ಕೃಷ್ಣನ ಹೊತ್ತು ವಸುದೇವ ಹೋಗ್ತಾ ಇದ್ದಾನೆ. ಹೋಗ್ತಿರಬೇಕಾದ್ರೆ ಇವನಿಗೆ ಬಂಧನಗಳು ಯಾವುದು ಕೂಡ ಆಗಲಿಲ್ಲ. ಯಮುನೆ ತುಂಬಿ ಹರಿತಾ ಇದ್ದಾಳೆ. ತುಂಬಿ ಹರಿಯುವಂತಹ ಯಮುನೆ ವಸುದೇವ ಕೃಷ್ಣನನ್ನು ಹೊತ್ತು ಬರಬೇಕಾದ್ರೆ ಕೂಡಲೇ ದಾರಿ ಬಿಡ್ತಾ ಇದ್ದಾಳಂತೆ. ಯಾಕೆ ಅಂತಂದ್ರೆ, ಕರಸ್ಥ ಕೃಷ್ಣಸ್ಯ ಕುತೊಂತರಾಯ. ಕೈಯಲ್ಲಿ ದೇವರನ್ನು ಹತ್ತಿದ್ದಾನೆ ನೋಡ್ರಿ ವಸುದೇವ. ಅವನಿಗೇನಾದ್ರು ತೊಂದರೆ ಆಗಿದೆ ಸಾಧ್ಯನಾ? ದೇವರನ್ನೇ ಕೈಯಲ್ಲಿ ಹತ್ತೋರಿಗೆ ಏನಾದ್ರು ತೊಂದರೆ ಆಗತ್ತಾ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ದೇವರಲ್ಲಿ ಹತ್ತುವಂತಹ ವಸುದೇವನಿಗೆ ತೊಂದರೆ ಇಲ್ಲ. ಯಾರು ಪ್ರತಿನಿತ್ಯ ಕೈಯಲ್ಲಿ ಶಾಲಿಗ್ರಾಮ ಸ್ಪರ್ಶ ಮಾಡ್ತಾರೆ ಅವ್ರಿಗೆ ಯಾವ್ದು ಬಾಧೆಗಳೇ ಇರೋದಿಲ್ಲ, ಅವರೆಲ್ಲ ಆಪತ್ತುಗಳು ಕೂಡ ದೂರ ಆಗತ್ತೆ. ಕರಸ್ಥ ಕೃಷ್ಣಸ್ಯ ಕುತೊಂತರಾಯ. ಯಮುನೆ ದಾರಿನ ಬಿಟ್ಟಿದ್ದಾಳೆ. ಅವ್ರ ದಾಳಿ ಬರ್ಲಿಕ್ಕೆ ಇನ್ನೊಂದು ಕಾರಣ ಇದೆ ಅಂತ ಹೇಳ್ತಿದ್ದ. ಏನ್ ಕಾರಣ ಅಂತಂದ್ರೆ, ಅವಳು ನೋಡಿದ್ಲಂತೆ ಕೃಷ್ಣ ಬರ್ತಾ ಇದ್ದಾನೆ. ಓಹೋ, ಕೃಷ್ಣ ಬರ್ತಿದ್ದಾನೆ, ನಾನು ದಾರಿ ಬಿಡಬೇಕು ಅಂತ. ಯಾಕೆ? ಇದೇ ಕೃಷ್ಣ ಹಿಂದೆ ರಾಮನಾಗಿದ್ದ. ರಾಮನಾಗಿದ್ದಾಗ ಅವನ ನೋಟಕ್ಕೆ ಕೇವಲ ಅವನು ಕೆಂಗಣ್ಣಿನಿಂದ ನೋಡಿದಾಗ ಸಮುದ್ರದ ಎಷ್ಟೋ ಭಾಗ ಒಣಗಿ ಹೋಯ್ತಂತೆ. ಒಣಗಿ ಹೋಗಿ ಜಲಚರ ಪ್ರಾಣಿಗಳು ಹಿಂಸೆಯನ್ನು ಪಟ್ಟಿವೆ ಅಂತ ನಾವು ನೋಡ್ತೇವೆ. ಆದ್ದರಿಂದ ಆ ಯಮುನೆ ಆಲೋಚನೆ ಮಾಡ್ತಾಳೆ, ನನ್ನ ಪತಿಯನ್ನೇ ಬಿಟ್ಟವನಲ್ಲ ಇವನು, ಇವನು ನನ್ನ ಪತಿಯಿಂದ ಪತಿ ಇವನ ನೋಟಕ್ಕೆ ನಿಬ್ಬೆರಗಾಗಿ ತನ್ನ ಆ ಶರೀರ ಎಲ್ಲೂ ಕೂಡ ಒಣಗಿ ಹೋಗಿದೆ, ಆದ್ದರಿಂದ ನನ್ನ ಪತಿ ಯಾವುದನ್ನು ಅನುಭವಿಸಲು ನಾನು ಇವತ್ತು ಅನುಭವಿಸುವಂತ ಆಗಬಾರದು, ಅದಕ್ಕೆ ನನ್ನ ದಾರಿ ಬಿಡಬೇಕು ಅಂತ ಯಮುನೆ ತಾನಾಗಿ ದಾರಿನ ಬಿಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಭವ ಪ್ರವಾಹೋಪಿ ತವೈವ ಮೇವೇ ತ್ಯುದೀರಯಂತಿ ವಯಮಸ್ವಸಾಸ. ಯಮುನೆ ದಾರಿನ ಬಿಟ್ಲಂತೆ, ಕೃಷ್ಣ ಬಂದಾಗ ವಸುದೇವ ಕೃಷ್ಣನ ಹೊತ್ತು ಬರ್ತಾ ಇದ್ದಾನೆ, ದಾರಿನ ಬಿಡ್ತಾ ಇದ್ದಾನೆ. ಯಾಕೆ ನೋಡಪ್ಪ, ನೀನು ಕೃಷ್ಣನನ್ನ ಹೊತ್ತು ಬರ್ತಾ ಇದ್ದ, ಕೃಷ್ಣನ ಹೊತ್ತು ಸಾಗುವಂಥವರಿಗೆ ಸಂಸಾರದ ಸಮುದ್ರ ಏನಿದೆ ಅದು ಕೂಡ ಹೀಗೆ ಅದು ದಾರಿ ಬಿಟ್ಟುಬಿಡುತ್ತೆ ಅನ್ನೋದನ್ನು ತೋರಿಸೋ ಉದ್ದೇಶದಿಂದ ಯಮುನೆ ದಾರಿನ ಬಿಟ್ಟಿದ್ದಾಳೆ. ಈ ವಸುದೇವ ಅನಾಯಾಸವಾಗಿ ಸುಲಭವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಿರಬೇಕಾದ್ರೆ ಶೇಷದೇವರು ತಮ್ಮ ಹೆಡೆಯನ್ನು ಬಿಡಿಸಿ ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಯಾಕೆ ಅಂತಂದ್ರೆ ಮುಂದೆ ಅಗ್ರಜನಾಗಿ ಅಣ್ಣನಾಗಿ ಸೇವೆ ಮಾಡಿಸ್ಕೊಳ್ತಾರೆ. ಕೃಷ್ಣ ಕಾಲನೊತ್ತಾನೆ, ಅವನಿಗೆ ಸೇವೆ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ಅದನ್ನೆಲ್ಲ ಮಾಡಬೇಕಾಗಿದೆಲ್ಲ, ಅದನ್ನೆಲ್ಲ ಮಾಡಿಸ್ಕೊಳ್ಬೇಕು. ದೊಡ್ಡ ಅನಿಷ್ಟ, ದೊಡ್ಡ ಪಾಪ ಅದೆಲ್ಲ ಕೂಡ ಅಂಟುತ್ತೆ. ಆದ್ದರಿಂದ ತಾವು ಮುಂದೆ ಮಾಡುವಂತಹ ಅಪರಾಧ ಪ್ರಾಯಶ್ಚಿತ್ತಕ್ಕೋಸ್ಕರ ಮೊದಲೇ ಹೆಡೆಯನ್ನು ಬಿಡಿಸಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಇಂದ್ರದೇವರು ಮಳೆ ಸುರಿಸಿದ್ರು, ಶೇಷದೇವರು ಹೆಡೆ ಬಿಡಿಸಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಇಂದ್ರದೇವರು ಮಳೆ ಸುರಿಸಿದ್ದು ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಇಂದ್ರದೇವರು ಯಾಕೆ ಮಳೆ ಸುರಿಸಿದ್ರು, ಮುಂದೆ ಅವರು ಸತತವಾಗಿ 7 ದಿವಸ ಗೋ ಗೋಕುಲ ಗೋಪನಾಶಂ ಅಭೀಪ್ಸಿತ ಸೇನ ಕರಿಷ್ಯಮಾಣಂ ಅಘಮ್ಮಿ ಪೂರ್ವಂ ಪರಿಹರ್ತ್ವಮೀಶತ್ ವವರಶ ತಸ್ಮಿನ್ ಜಲದೋಧಿ ಮಾರ್ಗಂ. ಕೃಷ್ಣ ದಾರಿಯಲ್ಲಿರುವ ಸಂದರ್ಭದಲ್ಲಿ ಜಲದಹ ಮೋಡ ಮಳೆ ಸುರಿಸ್ತಾ ಇದೆ. ಇಂದ್ರದೇವರ ಪ್ರೇರಣೆ ಮಾಡಿ ಮಳೆ ಸುರಿಸ್ತಾ ಇದ್ದಾರೆ. ಯಾಕೆ ಮುಂದೆ 7 ದಿವಸ ಸತತವಾಗಿ ಗೋಗೋಕುಲ ಗೋಪನಾಶಂ ಎಲ್ಲ ಇಡೀ ವೃಂದಾವನ ಕೊಚ್ಚಿ ಹೋಗುವಂತೆ ಮಳೆ ಸುರಿಸುವಂತೆ ಮಾಡುವಂತ ಇಂದ್ರದೇವರು ಆ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಮೊದಲೇ ಮಳೆ ಸುರಿಸಿ ತುಂತುರು ಮಳೆ ಮನೆಯನ್ನ ಜೋರಾಗಿ ಮಳೆ ಸುರಿದ್ರೆ ಅದೆಲ್ಲವೂ ಕೂಡ ಬಾಧಕ. ತುಂತುರು ಒಳ್ಳೆ ಬೇಸಿಗೆಯಲ್ಲಿ ತುಂತುರು ಮಳೆ ಹನಿ ಸುರಿತಾ ಇತ್ತಂದ್ರೆ ಆನಂದ ಆಗ್ತಾ ಇರುತ್ತೆ. ಹಾಗೆ ಇಂದ್ರದೇವರು ತುಂತುರು ಮಳೆ ಹನಿಯನ್ನು ಸುರಿಸ್ತಾ ಇದ್ದಾರೆ, ಭಗವಂತರ ಸೇವೆ ಮಾಡ್ತಾ ಇದ್ದಾರೆ. ವಾದಿರಾಜರ ಮಾತುಗಳು ಅಲಂಕಾರಿಕವಾಗಿ ಬಹಳ ಸೊಗಸಾಗಿದೆ. ಚಿಂತನೆ ಮಾಡ್ತಾ ಬಹಳ ಅನೇಕ ತತ್ವಗಳು ಅದರಲ್ಲಿ ಅಡಕವಾಗಿದೆ. ರಾಜರು ಹೇಳ್ತಾರೆ, ಇಂದ್ರದೇವರು ಮಳೆ ಸುರಿಸಿದ್ರು ಯಾಕೆ, ಮುಂದೆ ಮಾಡುವ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ. ಅಂದ್ರೆ ಇಂದ್ರದೇವರಿಗೆ ಗೊತ್ತಿತ್ತು ನಾನು ಮುಂದೆ ಇಂಥ ತಪ್ಪನ್ನು ಮಾಡ್ತೇನೆ ಅಂತ. ಇವತ್ತು ಸಾಧಾರಣ ಎಂದು ಬಿಡ್ತಾರೆ, ಏನ್ರಿ ಕೃಷ್ಣದೇವರು ಇಂದ್ರದೇವರಿಗೆ ಗೊತ್ತಾಗಲಿಲ್ಲ, ಗೊಲ್ಲ ತಂದ್ಕೊಂಡ್ಬಿಟ್ರು, ಮಳೆ ಸುರಿಸಿದ್ರು, ಹಾಗೆಲ್ಲ ತೊಂದರೆ ಕೊಟ್ಟರು. ಹಾಗೆ ತಪ್ಪು ಕಳಿಸ್ಬಾರ್ದು. ಇಂದ್ರದೇವರು ಸಾಮಾನ್ಯರಾದವರಲ್ಲ, ದೇವತೆಗಳಿಗೆ ನಿಯಾಮಕರವರು, ದೇವತೆಗಳ ಮುಖ್ಯಸ್ಥಾನದಲ್ಲಿರುವಂಥವರು, ಸ್ವರ್ಗಾಧಿಪತಿಗಳು, 3 ಲೋಕಕ್ಕೆ ಅರಸರಾದಂಥವರು. ಅವರಿಗೆ ಹಾಗೆ ಅಂತಹ ಅಜ್ಞಾನ ಇದೆ, ಭಗವಂತನನ್ನು ಕ್ಷುಲ್ಲಕವಾಗಿ ಭಾವಿಸಿಬಿಟ್ರು ಅಂತ ನಾವು ಹಾಗೆ ತಿಳಿಸಿಕೊಂಡು ಭ್ರಮೆಗೆ ಒಳಗಾಗಬಾರದು. ಅವರಿಗೆ ಗೊತ್ತಿತ್ತು, ಗೊತ್ತಿದ್ದೂ ಕೂಡ ಅವ್ರು ಹಾಗೆ ಮಾಡ್ತಾರೆ. ಯಾಕೆ ದೈವಿ ಸಂಕಲ್ಪ ಆಗಿತ್ತು, ಭಗವಂತನ ಸಂಕಲ್ಪ ಆಗಿದೆ. ಕೆಲವು ಸಂದರ್ಭದಲ್ಲಿ ದೇವತೆಗಳು ತಿಳಿದು ತಪ್ಪನ್ನು ಮಾಡುವ ಸಂದರ್ಭ ಇದೆ. ಭೃಗು ಋಷಿಗಳು ಬ್ರಹ್ಮದೇವರ ಸಭೆಗೆ ಹೋಗಿ ಸರ್ವೋತ್ತಮರು ಯಾರು ಅಂತ ವಿಮರ್ಶೆ ಮಾಡುತ್ತಾ ಬ್ರಹ್ಮದೇವರು ನಮಸ್ಕಾರ ಮಾಡಿದಾಗ ಬ್ರಹ್ಮದೇವರು ಆಶೀರ್ವಾದ ಮಾಡಲಿಲ್ಲ ಅಂತ. ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದ ಮಾಡಬೇಕು ಅಂತ ಬ್ರಹ್ಮದೇವರು ಗೊತ್ತಿರಲಿಲ್ವೋ? ಗೊತ್ತಿತ್ತು. ಭೃಗು ಋಷಿಗಳು ನಮಸ್ಕಾರ ಮಾಡಿದ್ ಗೊತ್ತಾಗಲಿಲ್ವೋ? ಅದು ಗೊತ್ತಿತ್ತು, ಅದ್ರ ಆಶೀರ್ವಾದ ಮಾಡಲಿಲ್ಲ. ಯಾಕೆ ಆಶೀರ್ವಾದ ಮಾಡಿಬಿಟ್ರೆ ನಾಳೆ ಹೋಗಿ ಭೃಗು ಋಷಿಗಳು ಹೇಳ್ತಾರೆ ಸರ್ವೋತ್ತಮನಾದ ವ್ಯಕ್ತಿ ಬ್ರಹ್ಮದೇವರು ಅಂತ. ಅದರಿಂದ ಹಾಗೆ ಭಾವಿಸಬಾರದು ಅನ್ನೋ ದೃಷ್ಟಿಯಿಂದ ಬ್ರಹ್ಮದೇವರು ಗೊತ್ತಿದ್ದು ತಿಳಿದು ಕೂಡ ಆಶೀರ್ವಾದ ಮಾಡಲಿಲ್ಲ. ಹಾಗೆ ದೇವತೆಗಳು ಕೆಲವೊಮ್ಮೆ ತಿಳಿದೂ ಕೂಡ ತಪ್ಪನ್ನು ಮಾಡುವ ಸಂದರ್ಭ ಇದೆ. ದೈವಿ ಸಂಕಲ್ಪವನ್ನು, ಭಗವಂತನ ಸಂಕಲ್ಪವನ್ನು ಅರಿತವರ ಹಾಗೆ ಮಾಡುತ್ತಾರೆ. ಆದ್ದರಿಂದ ನಾವು ಅವರನ್ನ ಕೇವಲವನ್ನಾಗಿ ಮಾಡಬಾರದು ಅನ್ನುವ ಎನ್ನ ಅದನ್ನ ರಾಜರು ಸೂಚನೆ ಮಾಡುತ್ತಾರೆ. ಅಘಂಹಿ ಪೂರ್ವಂ ಪರಿಹರ್ತುಂ, ಮುಂದೆ ಮಾಡುವ ಅಪರಾಧವನ್ನ ತಿಳಿದು ಅದರ ಪ್ರಾಯಶ್ಚಿತ್ತಕ್ಕೋಸ್ಕರ ಮೊದಲೇ ಪ್ರಾಯಶ್ಚಿತ್ತನ್ನು ಮಾಡಿಕೊಡ್ತಾ ಇದ್ದಾರೆ ಇಂದ್ರದೇವರು. ಕೆಲವೊಮ್ಮೆ ಅಜ್ಞಾನ ಬರಬಾರದು ಅಂತ ನಾನಲ್ಲ, ಕೆಲವು ಕ್ಷಣಗಳಲ್ಲಿ ದೇವತೆಗಳಲ್ಲಿ ಅಜ್ಞಾನ ಬರುತ್ತೆ, ವಿಪರೀತ ಜ್ಞಾನ ಕಲ್ಯಾದ ಆವೇಶದಿಂದ ಅಜ್ಞಾನವೂ ಬರುತ್ತೆ. ಆದರೆ ಕೆಲವೊಮ್ಮೆ ತಿಳಿದೂ ಕೂಡ ತಪ್ಪು ನಡೆಯುತ್ತೆ, ಅದನ್ನ ನಾವು ಹಾಗೆ ತಿಳಿದುಕೊಳ್ಳಬೇಕು ಅಂತ. ಅಜ್ಞಾನ ಬರುವ ಪ್ರಸಂಗ ಕಲಿಯ ಆವೇಶ ಆ 5ನೇ ಕಕ್ಷೆಯನ್ನು ಪ್ರಾರಂಭಗೊಳಿಸಿ ಎಲ್ಲರಿಗೂ ಕೂಡ ಇದೆ. ಗರುಡ ದೇವರಲ್ಲಿ, ಶೇಷದೇವರಲ್ಲಿ, ರುದ್ರದೇವರಲ್ಲಿ ಪ್ರಾರಂಭಗೊಂಡು ಎಲ್ಲರೂ ಕೂಡ ಅಜ್ಞಾನ ಇದೆ. ಆದರೆ ನಮಗೂ ಅವರಿಗೂ ಇಷ್ಟೇ ವ್ಯತ್ಯಾಸ, ಅವ್ರಿಗೂ ಅಜ್ಞಾನ ಇದೆ, ನಮಗೂ ಅಜ್ಞಾನ ಇದೆ. ನಮಗೆ ಯಾವುದೋ ಒಂದು ಕ್ಷಣದಲ್ಲಿ ಜ್ಞಾನವು ಭಕ್ತಿಯೋ ಬರುತ್ತೆ, ಅವ್ರಿಗೆ ಯಾವುದೋ ಒಂದು ಕ್ಷಣದಲ್ಲಿ ಅಜ್ಞಾನ ಬರುತ್ತೆ, ಅಷ್ಟೇ ವ್ಯತ್ಯಾಸ ನಮಗೂ ಅದೇ. ಇದು ನಮಗೂ ಅವರಿಗಿರುವಂತಹ ತಾರತಮ್ಯ ಅಂತಹ ದೇವತೆಗಳು ಇಲ್ಲಿ ಇಂದ್ರದೇವರು ಮುಂದೆ ಮಾಡುವಂತಹ ಅಪರಾಧ ಪ್ರಾಯಶ್ಚಿತ್ತಕ್ಕೋಸ್ಕರ ಮಳೆಯನ್ನು ಸುರಿಸಿದ್ದಾರೆ. ವಿರಿಂಚ ವೈರಿಂಚಿ ಮುಖಾಮರಾಲಿಹಿ ಪ್ರಬೋಧಯಂತೀವ ತದಾನ ನಾಮ ಪುರಾಣ ಪುಂಸ ಪುರುಷೋತ್ತಮಸ್ಯ ನಮಸ್ಕೃತಿ ಲೋಕ ವಿಡಂಬಕಸ್ಯ. ಕೃಷ್ಣ ಹೋಗ್ತಾ ಇದ್ದಾನೆ, ಕೃಷ್ಣನನ್ನ ಹೊತ್ತು ವಸುದೇವ ಸಾಗ್ತಾ ಇದ್ದಾನೆ, ಶೇಷದೇವರು ಹೆಡೆ ಬಿಡಿಸಿದ್ದಾರೆ, ಇಂದ್ರದೇವರು ತುಂತುರು ಮಲೆಯನ್ನು ಸುರಿಸ್ತಾ ಇದ್ದಾರೆ, ದೇವತೆಗಳೆಲ್ಲ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ಹಗಲೆಲ್ಲ ನಮಸ್ಕಾರ ಮಾಡಬೇಕು ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಕೃಷ್ಣ ನೋಡಿ ಭೂಮಿ ಇಳಿದು ಬಂದಿದ್ದಾನೆ. ಭೂಮಿ ಇಳಿದು ಬಂದಾಗ ಮರ್ತ್ಯಾವತಾರ ಸ್ಥಿಹ ಮರ್ತ್ಯ ಶಿಕ್ಷಣ, ಭೂಮಿ ಇಳಿದು ಬಂದಾಗ ಮರ್ತ್ಯರು ಹೇಗಿರಬೇಕು ಅಂತ ನಾನು ತೋರಿಸಿಕೊಳ್ಳಿಕ್ ಬಂದವಂತ ಅಂತ. ತೋರಿಸ್ಕೊಡ್ಬೇಕಾದ್ರೆ ಹಿರಿಯರಿಗೆ ಹೇಗೆ ನಮಸ್ಕಾರ ಮಾಡಬೇಕು, ಹಿರಿಯರಲ್ಲಿ ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾನೆ ಭಗವಂತ. ತನ್ನ ತಂದೆ ತಾಯಿಂದ ನಮಸ್ಕಾರ ಮಾಡಬೇಕು, ಅದನ್ನೆಲ್ಲವನ್ನು ಕೂಡ ಮಾಡಬೇಕು, ಮಾಡಿ ತೋರಿಸಬೇಕು, ಮಾಡಿ ತೋರಿಸಿದಾಗ ಜಗತ್ತಿಗೆ ಗೊತ್ತಾಗಬೇಕು. ಆದ್ರೆ ಕೃಷ್ಣನ ಹಾಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ನೋಡಿ, ಯಾಕೆ ಯಾವತ್ತೂ ಕೂಡ ನಮಸ್ಕಾರ ಮಾಡಿಯೇ ಗೊತ್ತಿಲ್ಲ ಅವನಿಗೆ, ಬರೀ ನಮಸ್ಕಾರ ಮಾಡಿಸ್ಕೊಂಡೇ ಗೊತ್ತು ಅವನಿಗೆ. ಆದ್ದರಿಂದ ನಮಸ್ಕಾರ ಹೇಗೆ ಮಾಡಬೇಕು ಅನ್ನೋ ಪರಿಚಯ ಅವನಿಗಿಲ್ಲ. ಆದ್ದರಿಂದ ನಾಳೆ ಜಗತ್ತಿಗೆ ನಮಸ್ಕಾರ ಮಾಡೋದನ್ನ ಶಿಕ್ಷಣೆ ಮಾಡುವ ಭಗವಂತ ಮೊದಲು ತಾನು ನಮಸ್ಕಾರ ಮಾಡೋದು ಹೇಗೆ ಅಂತ ಕಲಿಬೇಕು. ಅದನ್ನ ದೇವತೆಗಳು ಕಲಿಸಿದರಂತೆ, ಸ್ವಾಮಿ ನೋಡಪ್ಪ ನಮಸ್ಕಾರ ಮಾಡೋದು ಹೀಗೆ, ನಮಸ್ಕಾರ ಮಾಡೋದು ಹೀಗೆ ಅಂತನ್ನೋದನ್ನ ದೇವತೆಗಳು ನಮಸ್ಕಾರ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗೆ ದೇವತೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಭಗವಂತ. ಕೃಷ್ಣ ಹೋಗ್ತಾ ಇದ್ದಾನೆ, ಏನ್ರಿ ಕಳ್ಳನಂತೆ ಕೃಷ್ಣ ರಾತ್ರಿ ಹೊತ್ತಿನಲ್ಲಿ ಹೋಗಿಬಿಟ್ಟನಲ್ರಿ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಕಳ್ಳನಂತೆ ಕೃಷ್ಣ ಹೋಗಿದ್ದಲ್ಲ, ರಾಜಾಧಿರಾಜ ಪ್ರಭಃ ಗರ್ಜದ್ವಾರವಹ ಕುಂದುಭಿಪ್ಪರಿ ಪಠತ್ ಗಂಧರ್ವ ಬಂಧಿಧ್ವನಿ ಹಸ್ತಾಬ್ಜೇ ಧ್ವಜ ಚಿಹ್ನಿತೇ ಸ ನಿವಸಂ ಸತ್ಪುಷ್ಪಕ ಶ್ರೀಮುಷಿ ಸ್ವರ ಮುಕ್ತಾಮಲ ಮಾಲ್ಯ ಚಾಮರಗಳ ಛತ್ರಾಯಿತಾಹೀಶ್ವರ ಶಕ್ರಾಜ್ಯೈ ಪರಿವಾರಿತ ಪಚಿಯೋ ರಾಜಾಧಿರಾಜ ಪ್ರಭಃ. ಕೃಷ್ಣ ರಾಜಾಧಿರಾಜನಾಗಿ ಹೋಗ್ತಾ ಇದ್ದಾನೆ, ಅವನು ಕಳ್ಳನಂತ ರಾತ್ರಿ ಓಡಿ ಹೋದವನಲ್ಲ ಅಂತ ಹೇಳ್ತಿದ್ದಾರೆ. ರಾಜನಿಗೆ ಛತ್ರ ಇರುತ್ತೆ, ದೊಡ್ಡ ಛತ್ರ. ಕೃಷ್ಣನಿಗೆ ದೊಡ್ಡ ಛತ್ರ ಯಾವುದು? ಜಡಛತ್ರ ಅಲ್ಲ, ಚೇತನ ಛತ್ರ. ಸಾವಿರ ಹೆಡೆಯ ಚೇತನ ಶೇಷದೇವರ ಛತ್ರನಾಗಿದ್ದ. ಇನ್ನ ಗರ್ಜ ದ್ವಾರವಹ ದುಂದುಬಿಹಿ, ಆ ಕೃಷ್ಣ ಹೋಗುತ್ತಾ ಅದು ದೊಡ್ಡ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ಅನೇಕ ವಾದ್ಯಗಳು ಘೋಷಗಳೆಲ್ಲವೂ ಕೂಡ ಆಗ್ತಾ ಇದೆ. ಏನು ಆ ಮೋಡ, ಅದರಿಂದ ಎಲ್ಲೋ ದೂರದಲ್ಲಿ ಮೋಡ ಇದೆ, ಆ ಮೋಡದ ಗರ್ಜನೆ ಕೇಳಿ ಬರ್ತಾ ಇದೆ. ಆ ಮೋಡದ ಗರ್ಜನೆ ಒಳ್ಳೆಯ ದುಂದುಬಿಯ ಧ್ವನಿಯಂತೆ ಕೇಳಿ ಬರ್ತಾ ಇದೆ, ಅದು ವಾದ್ಯದಂತೆ ಕಂಡು ಬರ್ತಾ ಇದೆ. ಅದು ಮೋಡ ಹತ್ತಿರದಲ್ಲಿಲ್ಲ, ಇದರ ಹಿಂದೆ ಹೇಳ್ತಾರೆ ಮೋಡ ಬಹಳ ದೂರಕ್ಕೆ ಹೋಗಿತ್ತಂತೆ. ಯಾಕೆ ಅಂತಂದ್ರೆ ಜಲ ಅಂತಿಕೇಶ್ವೇವಹಿ ಗರ್ಜಿತಾನಿ. ಅವಾಗ ಆ ಕಾಲದಲ್ಲಿ ಎಲ್ಲ ಮೋಡ ಎಲ್ಲ ದೂರಾಗಿ ಮಳೆ ಇದ್ರ ಹಿಂದೆ ಬರಬೇಕು. ಶ್ರಾವಣ ಮಾಸದಲ್ಲಿ ಎಲ್ಲ ಸ್ವಚ್ಛವಾಗಿ ಆಕಾಶ ಸ್ವಚ್ಛವಾಗಿ ಇರುತ್ತೆ, ಆ ಮಳೆ ಸಾಧಾರಣ ಇರೋದಿಲ್ಲ. ಕೃಷ್ಣ ಅವತಾರ ಕಾಲದಲ್ಲಿ ಮಳೆ ಮೋಡ ಬಹಳ ದೂರಕ್ಕಿತ್ತು, ದೂರಕ್ಕಿದ್ರೆ ಸಮುದ್ರ ಹತ್ತಿರದಲ್ಲಿ ಇದ್ದು ಎಲ್ಲೋ ಗುಡುಗು ಸಪ್ಪಳ ಶಬ್ದ ಆಗ್ತಾ ಇದೆ ಅಂತೆ. ಯಾಕೆಂದ್ರೆ ಅದು ಜಡ, ಯಾವುದು ಜಲ, ಜಲದ ಹತ್ತಿರ ಗರ್ಜನೆ ಮಾಡ್ತಾ ಇದೆ ಅಂತ. ಕೃಷ್ಣ ಅವತಾರ ಮಾಡಿದ ಕೃಷ್ಣ ಎಂಥವನು? ಕೃಷ್ಣ ಹೇಗಿದ್ದ? ನೀಲಮೇಘ ಶ್ಯಾಮ, ನೀಲವರ್ಣದವನ ಆಗಿದ್ದಾನೆ ಕೃಷ್ಣ. ಮೋಡದ ಬಣ್ಣ ಅದು ಕೂಡ ನೀಲ, ಮೋಡದ ಬಣ್ಣ ಕೃಷ್ಣನಲ್ಲಿದೆ, ಮೋಡಕ್ಕಿಂತ ಮಿಗಿಲಾದ ಸೌಂದರ್ಯ ಕೃಷ್ಣನಲ್ಲಿದೆ. ಆವಾಗ ಅದಕ್ಕೆ ಹೊಟ್ಟೆಗಿಚ್ಚಾಯ್ತಂತೆ, ತಮಗಿಂತ ಇನ್ನೊಬ್ಬರು ಹೆಚ್ಚು ಬೆಳೀತಾ ಇತ್ತು ಅಂದ್ರೆ ಅವರ ಮೇಲೆ ಸಿಟ್ಟಿನಿಂದ ಏನ್ ಮಾಡ್ತಾರೆ, ಇನ್ನೊಬ್ಬರ ಹತ್ರ ಹೋಗಿ ಅವನು ಹೆಂಗಿದ್ದಾನೆ ಹಾಗಿದ್ದಾನೆ ಬೆಲೆ ಶುರು ಮಾಡ್ತಾರೆ. ಮೋಡ ಏನ್ ಮಾಡ್ತಾ ಅಂತಂದ್ರೆ ತನಗಿಂತ ಸುಂದರನಾದ ಕೃಷ್ಣ ನೋಡಿ ಸಹಿಲೆ ಆಗದೇನೆ ಅಲ್ಲಿ ಎಲ್ಲೋ ಸಮುದ್ರ ಹತ್ರ ಹೋಗಿ ಗರ್ಜನೆ ಮಾಡ್ತಾ ಇದೆ ಅಂತೆ. ಯಾಕೆಂದ್ರೆ ಸಮುದ್ರ ನೋಡಿ, ಜಲ ಜಲ ಜಡ ಅದೆಲ್ಲ ಕೂಡ ಒಂದೇ ರೀತಿ ಸ್ವಲ್ಪ, ಅದು ಜಡ. ಆದ್ರಿಂದ ಜಡಾಂತಿಕೆ ಜಲಾಂತಿಕೆ ಶ್ರೇವಹಿ ಗರ್ಜಿತಾನಿ, ಅದನ್ನ ಅಲ್ಲಿ ಹೋಗಿ ಗರ್ಜನೆ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆ ಮೋಡ ಎಲ್ಲೋ ಗರ್ಜನೆ ಮಾಡ್ತಾ ಇತ್ತಲ್ಲ, ಆ ಧ್ವನಿ ಒಳ್ಳೆ ದುಂದುವಿಯ ಧ್ವನಿ ಅಂತ ಕೇಳ್ತಾ ಇದೆ ಅಂತ. ಆ ದುಂದುವಿಯ ನಗಾರಿಯ ಧ್ವನಿ, ಮಳೆ ಸುರಿತಾ ಇದೆ, ತುಂತುರು ಮಳೆ ಹನಿ ಸುರಿತಾ ಇದೆ. ಕೃಷ್ಣ ಅಲ್ಲಿ ಶೇಷದೇವರ ಛತ್ರ, ದೇವತೆಗಳು ಗಾನ ಮಾಡ್ತಾ ಇದ್ದಾರೆ, ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ, ಅಪ್ಸರಾಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರೆ. ಆ ಅಪ್ಸರಾಸ್ತ್ರೀಯರು ನರ್ತನ ಮಾಡುವ ಸಂದರ್ಭದಲ್ಲಿ ಅವರು ಧಾರಣೆ ಮಾಡಿಕೊಂಡಿರುವಂತಹ ಏನು ಆಭರಣಗಳಿವೆ, ಆ ಆಭರಣಗಳೆಲ್ಲ ಹೊಳಿತಾ ಇವೆ ಅಂತ. ಆ ಆಭರಣಗಳು ಹೊಳೆದದ್ದೆಲ್ಲವೂ ಕೂಡ ಆ ದಾರಿದೀಪವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಾರಿದೀಪವಾಗ್ತಾ ಇದೆ, ಕೃಷ್ಣ ಅಂತಹ ದಾರಿಯಲ್ಲಿ ಸಾಗತಾ ಇದ್ದಾನೆ. ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ, ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ, ಸಿದ್ಧರು ಎಲ್ಲರೂ ಕೂಡ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ರಾಜಾಧಿರಾಜಪ್ರಭಃ, ರಾಜಾಧಿರಾಜನಂತೆ ಹೋಗ್ತಾ ಇದ್ದಾನೆ. ರುಮ್ನಾಂ ಹರ್ಷಣಕಾರಿಣಿ ಶ್ರವಣತಃ ಪಪೋಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಹಿತಃ ಸರ್ಗೋಯಮಾತ್ಯೋ ಮುದಾಂ. ಈ ಶ್ಲೋಕವನ್ನ ಪ್ರತಿ ಸರ್ಗದ ಕೊನೆಯಲ್ಲೂ ಕೂಡ ವ್ಯಾದರಾಜರು ಹೇಳ್ತಾರೆ. ಈ ಶ್ಲೋಕ ನಿನ್ನೆ ಹೇಳಬೇಕು ಅಂತ ಅಂದುಕೊಂಡೆ ಪ್ರಾರಂಭದಲ್ಲೇ, ಆದರೆ ಅದನ್ನ ನಿನ್ನೆ ಯಾಕೋ ಹೇಳಲಿಕ್ಕಾಗಲಿಲ್ಲ, ಪ್ರೇರಣೆ ಆಗಲಿಲ್ಲ. ಇದು ಪ್ರತಿ ಸರ್ಗದ ಕೊನೆಯಲ್ಲಿ ಹೇಳ್ತಾರೆ, ಆದರೆ ಇದು ಫಲಶ್ರುತಿ ಇದ್ದಂತ ಪ್ರತಿ ಸರ್ಗದ ಕೊನೆಯಲ್ಲಿ ಹೇಳ್ತಾರೆ. ಎಂಥದ್ದರು ಕುಣಿಸ್ ವಿಜಯ ರೋಮ್ನಾಂ ಹರ್ಷಣ ಕಾರಿಣಿ, ಅದನ್ನು ಕೇಳ್ತಾ ಇದ್ರೆ ಒಂದೊಂದು ಶ್ಲೋಕವನ್ನ ಒಂದೊಂದು ಶಬ್ದವನ್ನ ಕೇಳ್ತಾ ಇದ್ರೆ ಆನಂದ ಆಗ್ತಾ ಇರ್ತದೆ, ರೋಮಾಂಚನ ಆಗ್ತಾ ಇರ್ತದೆ. ರೋಮಾಂಚನ ಮನೋರಂಜನೆ ಯಾವುದರಿಂದಲೂ ಆಗತ್ತೆ, ಆದ್ರೆ ಇದಂಥದ್ದಲ್ಲ. ಅಪೋಘ ವಿಧ್ವಂಸಿನಿ, ಮನೋರಂಜನೆ ಆಗುವಂತಹ ಉಳಿದ ಲೌಕಿಕ ಪದಾರ್ಥಗಳಂತಲ್ಲ, ಇದು ರೋಮಾಂಚನ ತಂದು ಕೊಡತ್ತೆ. ಪಾಪೋಘ ವಿಧ್ವಂಸಿನಿ, ಪಾಪವನ್ನೆಲ್ಲ ನಾಶ ಮಾಡ್ತಾ ಇದೆ. ಅನೇಕ ಶಾಸ್ತ್ರಗಳನ್ನು ಓದಿದಾಗ ನಮಗೆ ಕ್ಲೇಶ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು, ಅದನ್ನು ಚಿಂತೆ ಮಾಡೋದು ಕ್ಲೇಶ ಆಗುತ್ತೆ. ರಾಜರ ಈ ಸೊಗಸಾದ ಮಾತುಗಳು ಅರ್ಥ ಆಗಲಿಕ್ಕೂ ಸರಳ, ಸುಂದರ, ಕೇಳಲಿಕ್ಕೂ ಆನಂದ, ಪಾಪ ಪರಿಹಾರಕ್ಕೂ ಆಗಿದೆ ಅಂತದ್ದು ಪಾಪೋಘ ವಿಧ್ವಂಸಿನಿ. ಅದಲ್ಲದೆ ಅದರ ಮಹತ್ವ ಪ್ರೇಮ್ನ ಚಿಂತಯತಾನ್ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ರಾಜರ ಮೇಲೆ, ಕೃಷ್ಣನ ಮೇಲೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಹಾಗೆ ರಾಜರಲ್ಲಿ ಭಕ್ತಿ, ಅದರಿಂದ ಈ ಗ್ರಂಥವನ್ನು ಚಿಂತನೆ ಮಾಡ್ತಾರೆ, ಅವರ ಮಹತ್ವವನ್ನು ತಿಳಿದುಕೊಂಡು ಗ್ರಂಥವನ್ನು ಚಿಂತನೆ ಮಾಡ್ತಾರೆ, ಅಂಥವರಿಗೆ ಪ್ರೇಮ್ನ ಚಿಂತಯತಾನ್ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯ. ಅವರು ಏನನ್ನು ಬಯಸ್ತಾರೆ ಅಂತ ಎಲ್ಲವನ್ನೂ ಕೂಡ ಕೊಡುತ್ತೆ. ಮದುವೆ ಆಗದಿದ್ದವರಿಗೆ ಮದುವೆ ಮಾಡುತ್ತೆ, ಅದು ಮೊದಲನೇ ರುಗ್ಮಿಣೀಶ್ವರಿ, ಮದುವೆ ಆಗದಿದ್ದ ಮೊದಲು ಮದುವೆ ಮಾಡುತ್ತೆ. ಮಕ್ಕಳಾಗದಿದ್ದರೆ ಮಕ್ಕಳನ್ನು ಕೊಡತ್ತೆ, ಸಂಪತ್ತು ಬೇಕಾದ್ರೆ ಸಂಪತ್ತನ್ನು ಕೊಡತ್ತೆ, ಅನೇಕ ಎಲ್ಲವನ್ನು ಕೂಡ ಕೊಡುವಂಥದ್ದು ರಾಜರ ಕೃತಿ. ಅದಲ್ಲದೇನೆ ಪ್ರೇಮ್ನ ಚಿಂತಯತಾಂ ವಿಚಿತ್ರ ವಿಮನ ಶ್ಲಾಘ್ಯಾರ್ಥ ಸಂದಾಯಿನಿ. ಯಾರು ಭಕ್ತಿಯಿಂದ ರಾಜರ ಮೇಲಿನ ಮಹತ್ವ, ಕೃಷ್ಣನ ಸರ್ವೋತ್ತಮತ್ವ ಜ್ಞಾನವನ್ನು ಚಿಂತನೆ ಮಾಡುತ್ತಾ ಗ್ರಂಥವನ್ನ ಅವಲೋಕನ ಮಾಡ್ತಾರೆ, ಅಂಥವರಿಗೆ ಶ್ಲೋಕ ಶ್ಲೋಕಕ್ಕೆ ಹೊಸ ಹೊಸ ಅನೇಕ ಸುಂದರ ಅರ್ಥಗಳು ಹೊಳೆಯುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದು ಈ ಕೃತಿಯ ಮಹತ್ವವನ್ನ ಯಾರೋ ಹೇಳಿದ್ದಲ್ಲ, ರಾಜರೇ ಹೇಳಿದಂತಹ ಮಹತ್ವ ಅಲ್ರಿ. ರಾಜರು ಹೇಳ್ಕೊಂಡ್ರೆ ಏನ್ರಿ, ತಾವು ಕೊಚ್ಚಿಕೊಳ್ತಾರೆ ತಮ್ಮ ಗ್ರಂಥದ ಮಹತ್ವ ಹೇಳ್ಕೊಳ್ತಾರೆ, ಅದಕ್ಕೆ ಅಲ್ಲ, ಅದು ಸ್ವಲ್ಪ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಆ ರಾಜರ ಕೃತಿಯ ವಿಶಿಷ್ಟ ಬಹಳ ಮಿಗಿಲಾದಂಥದ್ದು. ಯಾಕೆ ಶ್ಲೋಕ ಶ್ಲೋಕ ಹಾಗೆ ಅರ್ಥ ಇದೆ, ಅನೇಕ ಅರ್ಥಗಳು ಅದರಲ್ಲಿ ಅಡಕವಾಗಿವೆ. ಅದನ್ನು ಚಿಂತನೆ ಮಾಡಬೇಕು, ಅದನ್ನ ಭಕ್ತಿ ಬೇಕು, ಶ್ರದ್ಧೆ ಬೇಕು, ಅದರಿಂದ ಚಿಂತನೆ ಮಾಡಿದಾಗ ಅರ್ಥಗಳು ತೋರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಹೇಗೆ ಅಂತ ಅನ್ನೋದನ್ನ ರಾಜರೇ ತರಿಸ್ಕೊಡ್ತಾರೆ. 9ನೇ ಸರ್ಗದಲ್ಲಿ ಒಂದು ಶ್ಲೋಕ ಬರುತ್ತೆ, ಕಮಲಾಸನಚ್ಚ ಭವತೋ ಭವತೋ ಮಹತಿಂದಿರಾಕಿಲತಯಾಲತಯ ತರುವದ್ ಭವನ್ ಪರಿವೃತೋರಿ ವೃತೋ ದಯದಾಬಸೇದ ಮನುತೆ ಮನುತೆ. ಸುಂದರವಾದ ಶ್ಲೋಕ, ಕೇಳಲಿಕ್ಕೆ ಆನಂದ, ಹಾಗೆ ಸರಳ ಅರ್ಥ ಆಗತ್ತೆ. ಕಮಲಾಸನಾತ್, ಕಮಲಾಸನ ಅಂದ್ರೆ ಪದ್ಮಾಸನ, ಬ್ರಹ್ಮದೇವರು, ಅವರಿಗಿಂತ ಅವರಿಂದ ಭವ, ಅವರಿಂದ ಹುಟ್ಟಿದಂತಹ ಭವ ಅಂದ್ರೆ ರುದ್ರದೇವರು. ಕಮಲಾಸನ ಭವತಃ ಭವತಃ ಇಂದಿರಾ ಮಹತಿ, ಬ್ರಹ್ಮದೇವರು ಅವರಿಂದ ಹುಟ್ಟಿದಂತಹ ರುದ್ರದೇವರು, ಅವರಿಗಿಂತ ಲಕ್ಷ್ಮೀದೇವಿ ದೊಡ್ಡವಳು. ತಯಾ ಲತಯ, ಅಂತಹ ಲಕ್ಷ್ಮೀದೇವಿ ಬಳ್ಳಿ ಅಂತಿದ್ದಾಳೆ, ಅವಳಿಂದ ತರುವದ್ ಭವಾನ್ ಪರಿವೃತಃ, ನೀನು ಅವಳಿಗೆ ವೃಕ್ಷದಂತೆ ಇದ್ದಿ. ಆ ಬಳ್ಳಿ ಹೇಗೆ ವೃಕ್ಷವನ್ನು ಆಶ್ರಯಿಸಿಕೊಂಡಿರುತ್ತೋ ಹಾಗೆ ನಿನ್ನನ್ನ ಲಕ್ಷ್ಮೀದೇವಿ ಆಶ್ರಯಿಸಿಕೊಂಡಿದ್ದಾಳೆ. ನೀನು ಉದಯ ದಾವ, ದುಷ್ಟರ ಉದಯಕ್ಕೆ ದಾವ, ಕಾಡುಗಿಚ್ಚಿನಂತೆ ಇದ್ದಿ ಅಂತ ಸರಳವಾಗಿ ಸುಲಭವಾಗಿ ಅರ್ಥ ಆದಂತಹ ಶ್ಲೋಕ. ಈ ಶ್ಲೋಕಕ್ಕೆ ವಾದರಾದರು ಅವರೇ ಉಪನ್ಯಾಸ ಮಾಡಿದ್ದಾರೆ. ಒಂದು ಉಪನ್ಯಾಸದಲ್ಲಿ ಈ ಶ್ಲೋಕ ಹೇಳಿದ್ರಂತೆ, ಉಪನ್ಯಾಸದಲ್ಲಿ ಈ ಶ್ಲೋಕವನ್ನು ಹೇಳಿ ಈ ಶ್ಲೋಕಕ್ಕೆ ಹಲವಾರು ಅರ್ಥವನ್ನು ಹೇಳ್ತಾರೆ. ಎಷ್ಟು? 48 ಅರ್ಥ ರಾಜರು ಹೇಳ್ತಾರಂತೆ. ಈ ಒಂದು ಶ್ಲೋಕಕ್ಕೆ ರಾಜರು 48 ಅರ್ಥ ಹೇಳ್ತಾರಂತೆ. ಸರಳವಾಗಿ ಅರ್ಥ ಆಗುವಂತ ಶ್ಲೋಕ. ಕಮಲಾಸನ ಅಂದ್ರೆ ಬ್ರಹ್ಮದೇವರು, ಕಮಲಾಸನ ಅಂದ್ರೆ ಸೂರ್ಯ. ಯಾಕೆ ಗೊತ್ತಾ? ಕಮಲ ಅಂತಂದ್ರೆ ಕಮಲ, ಕಮಲ ಕಮಲವನ್ನು ಅರಳಿಸೋನಾದ್ದರಿಂದ ಕಮಲಾಸನ ಅಂದ್ರೆ ಸೂರ್ಯ ಅಂತ ಅರ್ಥ. ಇನ್ನೊಂದು ಅರ್ಥ ಕಮಲಾಸನ ಅಂದ್ರೆ ಚಂದ್ರ. ಕಮಲವನ್ನ ಅಸ್ಯತಿ, ಅಸು ನಿರಸನೆ, ಅಸುಕ್ಷೇಪಣೆ, ಅದನ್ನ ಮುದುಡಿಸ್ತಾನೆ ಚಂದ್ರ, ಅದರಿಂದ ಕಮಲಾಸನ ಅಂದ್ರೆ ಚಂದ್ರ. ಕಮಲಾಸನದ್ ಭವತಃ, ಚಂದ್ರನಿಂದ ಹುಟ್ಟಿದವರು ಅಂದ್ರೆ ಚಂದ್ರವಂಶದ ರಾಜರು ಅಂತ ಅರ್ಥ. ಕಮಲಾಸನದ್ ಭವತಃ, ಸೂರ್ಯನಿಂದ ಹುಟ್ಟಿದವರು ಅಂದ್ರೆ ಸೂರ್ಯವಂಶದ ರಾಜರು ಅಂತ ಅರ್ಥ. ಹೀಗೆ ಹಲವಾರು ಅರ್ಥಗಳನ್ನ ರಾಜರು ಹೇಳ್ತಾ ಹೇಳ್ತಾ 48 ಅರ್ಥಗಳನ್ನು ತೋರಿಸ್ತಾರೆ. ಇದು ರಾಜರ ಕೃತಿಯ ವೈಶಿಷ್ಟ್ಯ. ಉಪನ್ಯಾಸ ರತ್ನಮಾಲ ಅಂತ ಒಂದು ಗ್ರಂಥನೇ ಇದೆ, ಉಪನ್ಯಾಸಗಳ ರಾಜರ ಉಪನ್ಯಾಸಗಳ ಸಂಗ್ರಹ. ಅದು ಇವತ್ತು ಸಂಪೂರ್ಣ ಉಪಲಬ್ಧ ಇಲ್ಲ, ಅದು ಇವತ್ತು ಕಳೆದು ಹೋಗಿದೆ ಎಷ್ಟೋ ಭಾಗ. 10 ಉಪನ್ಯಾಸಗಳ ಸಂಗ್ರಹ ಅಂತ ಹೇಳ್ತಾರೆ, 10 ಉಪನ್ಯಾಸಗಳು ಇವತ್ತು ದೊರೆಯೋದಿಲ್ಲ. ಎಷ್ಟೋ ಕೆಲವು ಉಪನ್ಯಾಸಗಳು ಮಾತ್ರ, ರುಗ್ಮಿಣೀಶ್ವರದಲ್ಲಿ 2 ಶ್ಲೋಕ, ಪ್ರಮಾಣ ಪದ್ಧತಿಯಲ್ಲಿ 1 ಭಾಗ. ಹೀಗೆ ಇಷ್ಟು ಮಾತ್ರ ನಮಗೆ ಸಿಗುತ್ತೆ ಉಪಾಧಿಕಂಡ, ಕೆಲವೊಂದು ಮಾತ್ರ ನಮಗೆ ಸಿಗುತ್ತೆ, ಅದರ ಹೊರತಾಗಿ ಉಳಿದ ಯಾವುದು ಕೂಡ ನಮಗೆ ಸಿಗೋದಿಲ್ಲ. ಇವತ್ತು ಲಿಖಿತ ರೂಪದಲ್ಲಿ ಕೂಡ ನಮಗೆ ಉಪಲಬ್ಧ ಇಲ್ಲ ಅಂತ ಅನ್ನೋದು ಶೋಚನೀಯ ಸ್ಥಿತಿ. ಅದನ್ನ ಸ್ವದೇಶಿಗಳವರು ಹಲವಾರು ಬಾರಿ ಹೇಳಿದ್ದು, ಎಲ್ಲರೂ ಸಿಕ್ಕರೆ ನೋಡಿ ಅದನ್ನ. ಎಲ್ಲ ಯಾರಾದ್ರೂ ಮನೆಯಲ್ಲಿ ಹಿಂದಿನವರು ಯಾರಾದ್ರೂ ಬರ್ಕೊಂಡು ಪರಂಪರೆಯಿಂದ ಬಂದದ್ದು ಮನೆಯಲ್ಲಿ ಇತ್ತು ಅಂತ ಆದ್ರೆ ಅದನ್ನು ನೋಡಿ. ಮತ್ತು ಉಪನ್ಯಾಸ ರತ್ನಮಾಲ ಇಂತಹ ಪೂರ್ವ ಅಂತಹ ಕೃತಿಯ ಸಂಗ್ರಹ ಅದು ಇವತ್ತು ನಮಗೆ ಉಪಲಬ್ಧ ಆಗಿಲ್ಲ ಅಂತ. ಅಂತಹ ಆ ಉಪನ್ಯಾಸ ರತ್ನಮಾಲಾದಲ್ಲಿ ರಾಜರೇ ಅಂದ್ರೆ ರಾಜರು ಮಾಡಿದ ಉಪನ್ಯಾಸದ ಸಂಗ್ರಹ, ರಾಜರು ಈ ಶ್ಲೋಕಕ್ಕೆ ಈ ರೀತಿಯಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಕೃತಿಯಲ್ಲಿ ಅಂತಹ ವೈಶಿಷ್ಟ್ಯ ಇದೆ. ಆ ವೈಶಿಷ್ಟ್ಯ ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ಪ್ರೇಮ್ಣಾ ಚಿಂತಯತಾಂ, ಯಾರು ಭಕ್ತಿಯಿಂದ ಚಿಂತನೆ ಮಾಡ್ತಾರೆ ಅಂಥವರಿಗೆ ವಿಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ. ಅಂತಹ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ, ರಾಜರು ರಚನೆ ಮಾಡಿದಂತಹ ಇಂತಹ ರುಗ್ಮಿಣೀಶ ವಿಜಯದಲ್ಲಿ ಮೊದಲನೇ ಸರ್ಗ ಇಲ್ಲಿ ಆದಾಗ ಅಲ್ಲಿ ದೇವತೆಗಳು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಭಗವಂತನ ವಿಜಯ ಆದಾಗ, ಕೃಷ್ಣನ ವಿಜಯ ಆದಾಗ ದೇವತೆಗಳು ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸದ್ವಾದಿ ರಾಜೋದಿತೆ ಅಂತ ಸೋದೇಶ್ವರಿಗಳವರು ಇದಕ್ಕೆ ಹೇಳ್ತಾ ಸದ್ವಾದಿ ರಾಜೋದಿತೆ ಸತ್ ಅಂತ ಹೇಳಿದ್ದಾರೆ. ವಾದಿರಾಜರು ಸತ್ತಾದಂತಹ ವಾದಿರಾಜರು ರಚನೆ ಮಾಡಿದಂಥದ್ದು ಅಂತ ವಾದಿರಾಜರು ಹೇಳ್ತಾರೆ. ಏನು ಸತ್ ಅಂತಂದ್ರೆ ಶ್ರೇಷ್ಠರಾದಂಥವ್ರು ಅಂತ ಅಷ್ಟೇ. ಆದರೆ ನಾವು ವಿಚಾರ ಮಾಡಿದಾಗ ವೇದ ಹೇಳುತ್ತೆ ಅಸತ ಸದಜಾಯತ ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ಹೇಳುತ್ತೆ. ಅಸತ್ತಿನ ಸತ್ತು ಹುಟ್ಟಿತು ಅಂದ್ರೆ ಏನರ್ಥ ಇದು? ಅಸತ್ತಿನ ಸತ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ವೇದ ಮತ್ತು ಹೇಳುತ್ತೆ ಕಥಮ ಸತ ಸಜ್ಜಾಯತ ಅಸತ್ತಿನ ಹೇಗೆ ಸತ್ತು ಹುಟ್ಟಲಿಕ್ಕೆ ಸಾಧ್ಯ? ಹಾಗಾದ್ರೆ ಅಸತ ಸಜ್ಜಾಯತೆ ಅಂತ ಅನ್ನೋದಕ್ಕೆ ಜಾಯತ ಅನ್ನೋದಕ್ಕೆ ಏನರ್ಥ ಅಂತ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾ ಅಸತ್ ಅಂದ್ರೆ ದೇವರು, ಅಸತ್ ಅಂದ್ರೆ ಭಗವಂತ, ಅಸತ್ತಿನಿಂದ ಹುಟ್ಟಿದ ಸತ್ ಅಂದ್ರೆ ಪ್ರಾಣದೇವರು ಅಂತ ಅರ್ಥವನ್ನು ಮಾಡುತ್ತೆ. ಆದ್ದರಿಂದ ಸದ್ವಾದ ರಾಜಂದ್ರೆ ಪ್ರಾಣದೇವರ ಪದವಿ ಬರುವಂತಹ ವಾದಿರಾಜರು ಅಂತ ಅರ್ಥ ಅಲ್ಲಿ ಅಡಕವಾಗಿದೆ ಅಂತ ನನ್ನ ಸ್ವದೇಶ್ರೀಗಳವರು ಹೇಳ್ತಾ ಇದ್ರು. ಅಂತಹ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಲೇಶ ಮಹಿತ ಸರ್ಗೋಯ ಮಾಧ್ಯೋ ಮುದಾಂ, ಅಂತಹ ವಾದಿರಾಜರು ರಚನೆ ಮಾಡಿದಂತಹ ಈ ಕೃತಿಯಲ್ಲಿ ಮೊದಲನೇ ಸರ್ಗ ಮುಕ್ತಾಯಗೊಂಡಿದೆ ಅಂತ. ಹೀಗೆ ನಂತರದಲ್ಲಿ ಮುಂದೆ ಕೃಷ್ಣ ಗೋಕುಲದಲ್ಲಿ ತಥೋ ಯಶೋದಾಂ ಸ್ವಕುಲಸ್ಯ ಪುಣ್ಯಲಸದ್ಯ ಶೂರಂ ಹ್ಯ ಕರಿಷ್ಯಮಾಣ ಸಗೋಕುಲಂ ಗೋಕುಲ ಗೋಪಪುಂಗ ವಿಭೂಷಿ ದಂಪ್ರಾಶ ದರ್ಜನೇತ್ರ. ಗೋಕುಲದಲ್ಲಿ ಏನು ಭಗವಂತ ಲೀಲೆಗಳನ್ನು ಮಾಡ್ತಾನೆ, ಕೆಲ ಕಥಾಭಾಗವನ್ನ ನಾಳೆ ದಿವಸ